ಬುಕ್ ಬ್ರಹ್ಮ ಸಹಯೋಗದೊಂದಿಗೆ ನಡೆಯುತ್ತಾ ಇರುವಂಥ ಡಾಕ್ಟರ್ ಪದ್ಮಿನಿ ನಾಗರಾಜು ಅವರ ಉರಿವ ಬೆಂಕಿಗೆ ಮೈಯೆಲ್ಲ ಬಾಯಿ ಕಥಾಸಂಕಲನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮಕ್ಕೆ ಮುಂಚೆ ಎರಡು ನಿಮಿಷ ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀನಿ. ಇವತ್ತು March 8 ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆ. ಮೊದಲ ಬಾರಿಗೆ ಅಮೆರಿಕಾದಲ್ಲಿ ಸೋಷಿಯಲಿಸ್ಟ್ ಪಾರ್ಟಿಯವರು February 28, 1909 ಮಹಿಳಾ ದಿನಾಚರಣೆಯನ್ನು ಸಾಂಕೇತಿಕವಾಗಿ ಆಚರಣೆ ಮಾಡಿದರು. ಅದಾದಮೇಲೆ March 18, 1919 ಗಂಡು ಹೆಣ್ಣಿನ ಅಸಮಾನತೆಯನ್ನು ತೊಡೆದುಹಾಕುವಂಥ ಸಲುವಾಗಿ ಮಹಿಳಾ ದಿನಾಚರಣೆಯನ್ನು ಅದೇ ಅಮೆರಿಕ ಮಾಡ್ತು. ರಷ್ಯಾದಲ್ಲಿ 1917 March 8 ರಷ್ಯನ್ ರೆವಲ್ಯೂಷನ್ನು ಅವತ್ತು ರಜಾ ಅಂತ ಘೋಷಿಸ್ತು. ಆದರೆ ಅದೇ ಸಂದರ್ಭದಲ್ಲಿ ರಷ್ಯನ್ ಕ್ರಾಂತಿಗೆ ಕಹಳೆ ಊದಿದಂಥ ಒಂದು ದಿನ ಅವತ್ತು ಮಹಿಳಾ ದಿನಾಚರಣೆಯನ್ನು ಸಹ ಆಚರಿಸ್ತು. ಈ ವರ್ಷದ ಮಹಿಳಾ ದಿನಾಚರಣೆ ವಿಚಾರ ಏನು ಅಂತಂದರೆ, ಈ ವರ್ಷ March 8, 2020 ಈ ವರ್ಷದ ಮಹಿಳಾ ದಿನಾಚರಣೆಯ ಪ್ರಾಮುಖ್ಯತೆ ಏನು ಅಂತಂದರೆ, ಸಿವಿಲ್ ಅವೇರ್ನೆಸ್ ಡೇ, ವುಮೆನ್ ಆ್ಯಂಡ್ ಗರ್ಲ್ಸ್ ಡೇ, ಆ್ಯಂಟಿ ಸೆಕ್ಸಿಸಮ್ ಡೇ ಮತ್ತು ಆ್ಯಂಟಿ ಡಿಸ್ಕ್ರಿಮಿನೇಷನ್ ಡೇ ಅಂತ. ಹೀಗಾಗಿ ಇದಾದ ಮೇಲೆ ನಮ್ಮಲ್ಲಿ ವಿಶ್ವಸಂಸ್ಥೆ ಎನ್ನುವಂಥದ್ದು ಅಮೆರಿಕ ಸೇರಿ ಮಹಿಳಾ ದಿನಾಚರಣೆಯನ್ನು 1977 March 8 ಆಚರಿಸ್ತು. ಮಹಿಳೆಗೆ ಸಂಬಂಧಪಟ್ಟಾಗೆ ಅನೇಕ ರೀತಿಯಾದಂಥ ಮಾತುಗಳು ದೊಡ್ಡ ದೊಡ್ಡ ಮಹನೀಯರು ಅನ್ನಿಸ್ಕೊಂಡಿರೋರು ಮಾತಾಡಿದ್ದಾರೆ. ಅವರ ಕೆಲವು ಮಾತುಗಳನ್ನಾಡಿ ಒಂದು ಸ್ಟೇಟ್ಮೆಂಟಿಂದ ನಾನು ಕೊನೆಗೊಳಿಸ್ತೀನಿ ಮಾತನ್ನು. ಜಗತ್ತಿನ ಮಹಾಪುರುಷರೆನಿಸಿಕೊಂಡವರೂ ಸಹ ಸ್ತ್ರೀಯರ ಕುರಿತಾಗಿ ವಿಭಿನ್ನವಾಗಿ ಏನೂ ವರ್ತಿಸಿಲ್ಲ. ಬೈಬಲ್ನಲ್ಲಿ ಮಹಿಳೆಯರನ್ನು ರೂಟ್ ಆಫ್ ಆಲ್ ಎವಿಲ್ಸ್ ಅಂತ ಕರೀತಾರೆ. ಮಹಿಳೆಯರು ನಿಸರ್ಗದತ್ತವಾಗಿ ಕೀಳು ವರ್ಗಕ್ಕೆ ಸೇರಿದವರಾಗಿದ್ದಾರೆ ಎನ್ನುತ್ತಾನೆ ಅರಿಸ್ಟಾಟಲ್. ಯಹೂದ್ಯರು ತಮ್ಮ ಬೆಳಗಿನ ಪ್ರಾರ್ಥನೆಗಳಲ್ಲಿ ನಮ್ಮನ್ನು ದೇವರು ಹೆಂಗಸನ್ನಾಗಿ ಮಾಡಲಿಲ್ಲ, ಅದಕ್ಕಾಗಿ ಅವನಿಗೆ ವಂದನೆಗಳು ಎನ್ನುತ್ತಾರೆ. ಬುದ್ಧನ ದೃಷ್ಟಿಯಲ್ಲಿ ಹೆಂಗಸರು ಸಂಘದೊಳಗಿದ್ದರೆ ಆ ಸಂಘದ ಆಯುಷ್ಯ ಅರ್ಧ ಕಡಿಮೆಯಾದಂತೆ ಅನ್ನುತ್ತಾನೆ. ಒಳ್ಳೆಯದನ್ನು ಬಯಸುವವರು ಸ್ತ್ರೀಯರಲ್ಲಿ ನಂಬಿಕೆ ಇಡಕೂಡದು ಎಂದು ಕೌಟಿಲ್ಯ ಹೇಳುತ್ತಾನೆ. ಅರಬರಲ್ಲಿ, ಇಂಡಿಯನ್ನರಲ್ಲಿ ಮತ್ತು ಫ್ರೆಂಚ್ ದೇಶದ ರೈತರಲ್ಲಿ ಹೆಂಗಸು ಎಂದರೆ ಸಾಕಿದ ಹೆಣ್ಣು ಪ್ರಾಣಿಗಳು ದುಡಿದಷ್ಟು ಮನ್ನಣೆ ಹೆಚ್ಚು ಅಂತಾರೆ. ಶಂಕರಾಚಾರ್ಯರಂತೂ ಹೆಣ್ಣನ್ನು ನರಕಕ್ಕೆ ದಾರಿ ಅಂತಾರೆ. ಜ್ಞಾನವು ಪುರುಷನ ಗೌರವ ಹೆಚ್ಚಿಸಿದರೆ ಅಜ್ಞಾನವು ಸ್ತ್ರೀಯರ ಸೌಂದರ್ಯ ಹೆಚ್ಚಿಸುವುದು ಅನ್ನುವಂಥ ಗಾದೆಯ ಮಾತು ಇದೆ. ಇದಲ್ಲದೆ ಅರಬರಲ್ಲಿ ಮಗು ಹುಟ್ಟಿದ ಕೂಡಲೇ ಅದು ಹೆಣ್ಣಾಗಿದ್ದರೆ ಅದನ್ನು ಕಂದಕಕ್ಕೆ ಎಸಿತಾ ಇದ್ದರು. ಆ ತಂದೆಯ ಅನುಕಂಪ ಇದ್ದರೆ ಮಾತ್ರ ಆ ಮಗು ಉಳಿತಾಯಿತು. ಸ್ತ್ರೀವಾದಿ ಚಿಂತನೆ ಅಂತಂದರೆ ಮಹಿಳಾ ಲೋಕಕ್ಕೆ ಮಾತ್ರ ಸಂಬಂಧಿಸಿದಂತಹ ಒಂದು ದ್ವೀಪವಲ್ಲ. ಈವರೆಗಿನ ಸಾಮಾಜಿಕ ಚಿಂತನೆಯಲ್ಲಿ ಮಹಿಳೆ ಒಳಗೊಂಡಿಲ್ಲ ಎಂಬಂಥ ಕಂದಕವನ್ನು ತುಂಬಬೇಕಾಗಿರುವಂಥ ಒಂದು ಪ್ರಯತ್ನ ಅಷ್ಟೆ. ಹೀಗಾಗಿ ಅನೇಕ ಬಗೆಯ ಸ್ತ್ರೀವಾದಿಯರು ಪ್ರಪಂಚದಾದ್ಯಂತ ಕಾಣ್ತಾರೆ. ಮಾತೆಯರಿಗೆ ವೇತನ, ಮನೆಯ ದೇವತೆ ಎಂಬ ಕೃತಿಗಳನ್ನು ವರ್ಜೀನಿಯಾ ವುಲ್ಫ್ ಬರೀತಾಳೆ. ಕೇಟ್ ಮಿಲೆಟ್ ಆದಂಥವಳು, ಬೆಟಿ ಫ್ರೈಡನ್ ಅನ್ನುವಂಥದ್ದು, ದ ಸೆಕ್ಷುಯಲ್ ಪಾಲಿಟಿಕ್ಸ್, ದ ಡೈಯಲೆಕ್ಟ್ ಆಫ್ ಸೆಕ್ಸ್ ಎಂಬ ಕೃತಿಗಳನ್ನು ಬರೆಯುವಂಥವಳು, ಶುಲಾಮಿತ್ ಫೈರ್ ಸ್ಟೋನ್ ಅನ್ನುವಂಥವರು, ಜೂಲಿಯಟ್ ಮಿಲೆಟ್ ಅನ್ನುವಂಥವರು, ಮೇರಿ ವುಡ್ ಕ್ರಾಫ್ಟ್ ಅನ್ನುವಂಥದ್ದು ಅನೇಕರಿದ್ದಾರೆ. ಹಾಗೆ ನೋಡಿದರೆ ಸ್ತ್ರೀವಾದದ ನಿಜವಾದ ಸಂಸ್ಥಾಪಕಿ 1869 ದ ವುಮನ್ ಆಫ್ ರೈಟ್ಸ್ ಅನ್ನೋಂಥ, ದ ರೈಟ್ ಆಫ್ ವುಮೆನ್ ಅನ್ನೋಂಥ ಕೃತಿಯನ್ನು ಹೊರತಂದಂಥ ಲಿಯಾನ್ ರಿಚರ್ಡ್ಸ್ ಅಂತ. ಕಡೇ ಸಾಲು, ಸ್ತ್ರೀವಾದಿಗಳ ಒಟ್ಟು ಆಲೋಚನಾ ಕ್ರಮ ಅತ್ಯಂತ ಸಮತೂಕದ್ದು. ಇವರ ಪ್ರಕಾರ ಸ್ತ್ರೀ ವಿರುದ್ಧದ ದೃಷ್ಟಿಕೋನ ಮಹಿಳಾ ವಿಮೋಚನಾ ಚಳುವಳಿಗಳು. ಇದು ಒಂದು ಬಗೆಯ ರಾಜಕೀಯ ಸಿದ್ಧಾಂತದಂತೆ, ಸಮಾಜವಾದಿ ಆಶಯದಂತೆ ಮಂಡಿಸುತ್ತದೆ. ಲಿಂಗಾಧಾರಿತ ತರತಮಗಳು ಸಮಾಜದ ವಿಕಾಸ ಮತ್ತು ಪ್ರಗತಿಗಳು ಕುಂಠಿತವಾಗುತ್ತದೆ ಎಂಬುದನ್ನು ಸ್ತ್ರೀವಾದ ತೋರಿಸುತ್ತದೆ. ಈಗಿನ ಪ್ರಸ್ತುತ ಸಿನಾರಿಯ ಕುರಿತು ಮಾತಾಡೋದಾದರೆ, ಮಹಿಳೆ ಪರವಾದಂಥ ಸಂಘಟನೆಗಳಿವೆ, ಕಾನೂನುಗಳಿವೆ, ಸಂವಿಧಾನದತ್ತವಾದಂಥ ಅನೇಕ ಎಲ್ಲವೂ ಇವೆ. ಮಹಿಳೆ ಆದಂಥವಳು ಸಮಾನತೆಯ ಕಡೆಗೆ ಹೊರಡ್ತಾ ಇದ್ದಾಳೆ. ಆದರೆ ಅದೇ ಸಂದರ್ಭದಲ್ಲಿ ಅನೇಕ ಪುರುಷ ವಿಮೋಚನಾ ಸಂಘಗಳು ಹುಟ್ಕೊಳ್ತಿವೆ ಅನ್ನುವಂಥದ್ದು ನಾವು ಮರಿಬಾರ್ದು. ಇದಿಷ್ಟನ್ನು ಹೇಳಿ ಸಾಂಕೇತಿಕವಾಗಿ ನನ್ನ ಕೆಲವು ವಿಚಾರಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಈಗ ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮದ ಮೊದಲ ಹಂತ, ಅತಿಥಿಗಳನ್ನು ಆಹ್ವಾನಿತರನ್ನು ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಎಚ್ ಎಸ್ ಎಂ ಪ್ರಕಾಶ್ ಅವರು.
ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಆ ಕಾರ್ಯಕ್ರಮದ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಜನಪ್ರಿಯ ಸಾಹಿತಿಗಳಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಆರ್ ಪೂರ್ಣಿಮಾರವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಅಂತ ನಾನು ಕೇಳಿಕೊಳ್ತೇನೆ. ಪುಸ್ತಕದ ಕುರಿತು ನಾಲ್ಕು ಮಾತುಗಳನ್ನು ಆಡಲಿರುವ ಶ್ರೀ ದೇವು ಪತ್ತಾರ್ರವರು ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತೇನೆ. ನಂತರ ವಸಂತ ಪ್ರಕಾಶನದ ಮುಖ್ಯಸ್ಥರಾದ ಶ್ರೀ ಕೆ ಎಸ್ ಮುರಳೀರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪುಸ್ತಕದ ಕೃತಿಕಾರರಾದ ಡಾಕ್ಟರ್ ಪದ್ಮಿನಿ ನಾಗರಾಜರವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಬೇಕೆಂದು ಕೇಳಿಕೊಳ್ತೇನೆ. ಮೊದಲಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೆ ಸಲ್ಲಬೇಕು. ಈಗಾಗಲೇ ಸವಿವರವಾಗಿ ಮಹಿಳಾ ದಿನಾಚರಣೆಯ ಪ್ರಾಮುಖ್ಯತೆಯ ಬಗ್ಗೆ ಅವರು ಮಾತಾಡಿದ್ದಾರೆ. ನಾನು ಹೆಚ್ಚು ಹೇಳೋದಕ್ಕೆ ಹೋಗಲ್ಲ. ಇವತ್ತಿನ ದಿನ ಎಲ್ಲ ದೇಶಗಳಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಉತ್ಸಾಹದೊಂದಿಗೆ ಈ ಮಹಿಳಾ ದಿನಾಚರಣೆ ಆಚರಿಸಲ್ಪಡುತ್ತಿದೆ. ಇವತ್ತಿನ ದಿವಸ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಹಿಂದೆ ಸ್ವಾತಂತ್ರ್ಯ ಕೇಳ್ತಾ ಇದ್ದರು, ಅದಾದಮೇಲೆ ಸಮಾನತೆ ಕೇಳಿದ್ರು, ಇವತ್ತು ಸ್ವಾಯತ್ತತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಯಾವ ರೀತಿ ಮಹಿಳಾ ಲೋಕ ಮುಂದುವರಿಯುತ್ತೆ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ಪ್ರಕೃತಿನಲ್ಲಿ ಗಂಡು ಹೆಣ್ಣು ಎರಡು ಇಬ್ಬರು ಸರಿಸಮಾನವಾಗಿ ದುಡಿದ್ರೆ ಮಾತ್ರ ಲೋಕ ಮುಂದುವರಿಯೋದಕ್ಕೆ ಸಾಧ್ಯ. ಇಷ್ಟು ಹೇಳಿ ನಾನು ಇವತ್ತಿನ ಕಾರ್ಯಕ್ರಮದ ಮಟ್ಟಿಗೆ ಮಾತನಾಡೋದಾದರೆ, ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಿರ್ತಕ್ಕಂಥ ಈ ಒಂದು ವಿಶೇಷ ಕಥಾ ಸಂಕಲನ ಡಾಕ್ಟರ್ ಪದ್ಮಿನಿ ನಾಗರಾಜುರವರ ಉರಿಯುವ ಬೆಂಕಿಗೆ ಮೈಯೆಲ್ಲ ಬಾಯಿ ಎನ್ನುವ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಒಪ್ಪಿಕೊಂಡಿರುವ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಸಾಹಿತಿಗಳಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ರವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಆರ್ ಪೂರ್ಣಿಮಾರವರು ತಮಗೆಲ್ಲ ಪರಿಚಯ ಇದ್ದಾರೆ. ಮಯೂರ ಪತ್ರಿಕೆಯ ಸಂಪಾದಕರಾಗಿ, ಹಿತಶ್ರೇಣಿ ಸಂಘದ ಅಧ್ಯಕ್ಷರಾಗಿ ಹಲವಾರು ಮಹಿಳಾ ಪರ ಕಾರ್ಯಕ್ರಮಗಳನ್ನು, ಸಂಘಟನೆಯನ್ನು, ಚಳುವಳಿಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಪುಸ್ತಕದ ಕುರಿತು ಕೃತಿಯ ವಿಶೇಷತೆಯ ಬಗ್ಗೆ, ಕಥೆಗಳ ಬಗ್ಗೆ ನಾಲ್ಕು ಮಾತುಗಳನ್ನು ಆಡಲು ಒಪ್ಪಿ ಇಲ್ಲಿಗೆ ಬಂದಿರತಕ್ಕಂಥ ಶ್ರೀ ದೇವು ಪತ್ತಾರ್ರವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಸಂತ ಪ್ರಕಾಶನದವರು ಈ ಕೃತಿಯನ್ನು ಪ್ರಕಟಿಸಲು ಒಪ್ಪಿದ ಈ ದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರ ಮುಖ್ಯಸ್ಥರಾದ ಶ್ರೀ ಕೆ ಎಸ್ ಮುರಳೀರವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ರಚನಾಕಾರರಾದ ಡಾಕ್ಟರ್ ಪದ್ಮಿನಿ ನಾಗರಾಜರವರು ಈಗಾಗಲೇ ನಾಡಿನಾದ್ಯಂತ ಕರ್ನಾಟಕದ ಎಲ್ಲ ಊರುಗಳಲ್ಲೂ ಆಲ್ಮೋಸ್ಟ್ ಅವರು ಪರಿಚಯಸ್ಥರಾಗಿದ್ದಾರೆ. ಅವರ ಕೃತಿಗಳ ಮೂಲಕ, ಜೊತೆಗೆ ಬಹುಮುಖ ಪ್ರತಿಭೆಯ ಒಬ್ಬ ವ್ಯಕ್ತಿ, ನಟಿಯಾಗಿ, ನಾಟಕಕಾರರಾಗಿ, ಸಾಹಿತಿಯಾಗಿ, ಸಂಘಟನಕಾರರಾಗಿ, ಮಹಿಳಾ ಪರ ದನಿ ಎತ್ತುವ ಒಬ್ಬ ಗಟ್ಟಿ ದನಿಯಾಗಿ ಡಾಕ್ಟರ್ ಪದ್ಮಿನಿ ನಾಗರಾಜರವರು ಎಲ್ಲರಿಗೂ ಪರಿಚಯಸ್ಥರಾಗಿದ್ದಾರೆ. ಸರಳಾದೇವಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಬೋಧನೆಯಲ್ಲೂ ಕೂಡ ತೊಡಕೊಂಡಿದ್ದಾರೆ. ಇಷ್ಟೆಲ್ಲ ಚಟುವಟಿಕೆಗಳ ಮಧ್ಯೆ ಕೃತಿ ರಚನೆಯಲ್ಲೂ ಕೂಡ ತೊಡಕೊಂಡಿದ್ದಾರೆ. ಇಂದಿನ ಈ ವಿಶೇಷ ಸಭೆಗೆ ಕಾರಣಕರ್ತರಾದ ಡಾಕ್ಟರ್ ಪದ್ಮಿನಿ ನಾಗರಾಜರವರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಭೆಯಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದಾರೆ. ಡಾಕ್ಟರ್ ಮನು ಬಳಿಗಾರರವರು ತಮ್ಮ ಬಿಡುವಿನ ಕಾರ್ಯಕ್ರಮದ ಮಧ್ಯೆ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ನಂತರ ಧರ್ಮಸ್ಥಳ ಶ್ರೀ ಸುರೇಂದ್ರನಾಥ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಬಿ ಆರ್ ಲಕ್ಷ್ಮಣರಾವ್ ಅವರು ಬಂದಿದ್ದಾರೆ. ಇವತ್ತು ಪ್ರಜಾವಾಣಿನಲ್ಲಿ ಒಂದು ವಿಶೇಷ ಲೇಖನ ಬಂದಿದೆ. ಪಾಸಿಘಾಟಿನ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಇದೀಗ ತಾನೇ ಬಂದಿದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಪ್ರಸಿದ್ಧ ಬಂಡಾಯ ಕವಿಯತ್ತಿರಿಯಾದ ಶ್ರೀಮತಿ ಸುಕನ್ಯಾ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ನಿವೃತ್ತ IGP ಶ್ರೀ ಶಿವಪ್ರಸಾದ್ರವರು ಇಲ್ಲಿದ್ದಾರೆ, ಅವ್ರಿಗೂ ಕೂಡ ಹೃತ್ಪೂರ್ವಕ ಸುಸ್ವಾಗತ. ಹೀಗೆ ಹಲವಾರು ಗಣ್ಯರು ಭಾಗವಹಿಸಿದ್ದಾರೆ, ಹಾಗಾಗಿ ಇದೊಂದು ವಿಶೇಷ ಕಾರ್ಯಕ್ರಮ. ಸೊ ಇಷ್ಟೊಂದು ಜನರ ಆಸಕ್ತಿಯನ್ನು ಕೆರಳಿಸಿರುವ ಈ ಕೃತಿಯ ಬಗ್ಗೆ ನಾನು ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಇದರ ಬಿಡುಗಡೆಗಾಗಿ ಹಾಗೂ ಮುಂದಿನ ಕಾರ್ಯಕ್ರಮವನ್ನು ನಿರ್ವಹಿಸಲು ನನ್ನ ಸ್ನೇಹಿತರಿಗೆ ನಾನು ಬಿಟ್ಟುಕೊಡ್ತೇನೆ. ನಮಸ್ಕಾರ.
ಶ್ರೀಯುತರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ, ಉರಿವನಾಲಿಗೆಗೆ ಮೈಯೆಲ್ಲ ಬಾಯಿ, ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರ ಕಥಾಸಂಕಲನದ ಲೋಕಾರ್ಪಣೆ ಕಾರ್ಯಕ್ರಮ. ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರು ಪ್ರಾಧ್ಯಾಪಕರು, ಸಂಘಟಕರು, ಮಾತುಗಾರರು, ಕವಿ, ನಾಟಕವನ್ನು ಸಹ ಬರೆದಿದ್ದಾರೆ, ಕಥೆಗಳನ್ನು ಸೊಗಸಾಗಿ ಬರೀತಾರೆ. 2012 ಮೊದಲ ಕೃತಿ ಗೆಳತಿಯಾಗುವುದೆಂದರೆ ಕವನ ಸಂಕಲನ. ಆ ನಂತರದಲ್ಲಿ ಸಮಾಧಿ ಮೇಲಿನ ಹೂವು ಕಥಾ ಸಂಕಲನ, ಅವ್ವ ಅನ್ನುವಂಥ ಲಂಕೇಶರ ಬದುಕನ್ನು ಆಧರಿಸಿದಂಥ ಒಂದು ಸಣ್ಣ ನಾಟಕವನ್ನು ಬರೆದಿದ್ದಾರೆ, ಲಂಕೇಶರ ಹುಟ್ಟಿದ ದಿನ ಇವತ್ತು, ಸೋಪಾನಗಳು ಅನುಪ್ರೇಕ್ಷೆಗಳು ಅನ್ನುವಂಥ ಒಂದು ಸಂಶೋಧನಾ ಕೃತಿಯನ್ನು ಬರೆದಿದ್ದಾರೆ, ಕೃಷ್ಣಮೂರ್ತಿ ಕವತ್ತಾರರ ವ್ಯಕ್ತಿ ಚಿತ್ರವನ್ನು ಸಹ ಬರೆದಿದ್ದಾರೆ, ಸಮತ್ವ ಅನ್ನುವಂಥದ್ದವರ ಪ್ರಬಂಧ ಸಂಕಲನ, ಅವನಿ, ಯಶ್, ಶ್ರೇಯೋಭದ್ರ, ಧವಳ ಸಂಪಾದಿತ ಕೃತಿಗಳು. ಇದಲ್ಲದೆ ಹಿಂದಿಯಿಂದ ಕಸಾಯ ಪಾಹುಡು ಅನ್ನುವಂಥ ಒಂದು ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸದಾ ಚಟುವಟಿಕೆಯಿಂದಿರುವಂಥ ಡಾಕ್ಟರ್ ಪದ್ಮಿನಿಯವರು ಕಾತರದಿಂದ ಕಾಯ್ತಾ ಇರುವಂಥ ಘಟ್ಟ, ಪುಸ್ತಕ ಲೋಕಾರ್ಪಣೆ ಗಣ್ಯರು ನಡೆಸ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಕೃತಿಯನ್ನು ಲೋಕಾರ್ಪಣೆ ಮಾಡಿದಂಥ, ಸಹೃದಯರಿಗೆ ಪರಿಚಯಿಸಿದಂಥ ಎಲ್ರಿಗೂ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಹಿರಿಯ ಪತ್ರಕರ್ತರು, ಸದಾ ಹಸನ್ಮುಖಿ ಡಾಕ್ಟರ್ ಆರ್ ಪೂರ್ಣಿಮಾ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ.
ಆತ್ಮೀಯರೇ, ಅನಿರೀಕ್ಷಿತವಾಗಿ ನನಗೆ ಮೊದಲು ಮಾತಾಡು ಅಂತ ಹೇಳಿದ್ದಾರೆ. ನಮ್ಮ ಗುರುಗಳಾದ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು, ಅವರ ಅಧ್ಯಕ್ಷತೆಯಲ್ಲಿ ನಾನು ಮಾತಾಡೋದು ಅಂದರೆ ನನಗೊಂದು ಸ್ವಲ್ಪ, ಎಷ್ಟೇ ಆಗಲಿ ನಾವು ಶಿಷ್ಯರು, ಶಿಷ್ಯರೇ ಗುರುಗಳಿಗೆ, ಆದರೂ ಕೂಡ ಇಲ್ಲೊಂದು ನಾಲ್ಕು ಮಾತು ಹೇಳೋದಕ್ಕೆ ನಾನು ನಿಂತಿದ್ದೀನಿ. ಪದ್ಮಿನಿ ನನಗೆ ಬಹಳ ಕಾಲದ ಗೆಳತಿ. ಅವರು ಬೇರೆ ಯೂನಿವರ್ಸಿಟಿಯಲ್ಲಿ ಓದಿದ್ರೂ ಕೂಡ ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಸದಾ ಭೇಟಿಯಾಗ್ತಿದ್ವಿ, ಅನೇಕ ವಿಚಾರಗಳನ್ನು ಚರ್ಚಿಸ್ತಿದ್ವಿ, ಮತ್ತು ಕೆಲವು ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಬಹಳ ಸ್ನೇಹದಿಂದ ನಾವು ಮಾತಾಡಿರುವ ಸಂದರ್ಭ ಇದೆ. ಪದ್ಮಿನಿ ಈ ಕಥಾ ಸಂಗ್ರಹವನ್ನು ನನಗೆ ಕೊಟ್ಟಾಗ, ಓದೋದಕ್ಕೆ 8 ಮುಂಚೆನೇ ಅವರು ನನಗೆ ಅದನ್ನು ಕಳಿಸಿದ್ರು. ನಾನು ಅದನ್ನು ಕಂಪ್ಲೀಟ್ ಓದಿದೆ. ನನಗೆ ತುಂಬ ತುಂಬ ಆಶ್ಚರ್ಯ ಆಗಿದ್ದು, ಪದ್ಮಿನಿ ಹುಟ್ಟಿ ಬೆಳೆದ ವಾತಾವರಣ, ಸಾಮಾನ್ಯವಾಗಿ ಲೇಖಕರಿಗೆ ಅವರು ಹುಟ್ಟಿ ಬೆಳೆದ ವಾತಾವರಣ ಅತ್ಯಂತ ಪರಿಚಿತವಾಗಿರುತ್ತೆ, ಆ ಪ್ರದೇಶ ತುಂಬ ಪರಿಚಿತವಾಗಿರುತ್ತೆ. ಆದರೆ ಅದರ ಜೊತೆಗೆ ಪದ್ಮಿನಿ ಬೇರೆ ಬೇರೆ, ಕರ್ನಾಟಕದಲ್ಲೇ ಎಷ್ಟೊಂದು ಪ್ರಾದೇಶಿಕ ವೈವಿಧ್ಯ ಇದೆ ಅಂತ ನಮಗೆ ಗೊತ್ತು. ಪದ್ಮಿನಿ ಪ್ರತಿಯೊಂದು ಪ್ರದೇಶದ ವೈವಿಧ್ಯವನ್ನು ಚೆನ್ನಾಗಿ ಅರಿತುಕೊಂಡು ಅಲ್ಲಿನ ಕಥೆಗಳನ್ನು ಆ ಪ್ರದೇಶದಲ್ಲಿಯೇ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ ಒಂದು ವಿಶೇಷವಾದ ಅವರ ಪ್ರಯತ್ನಕ್ಕೆ ನಾನು ಮೊದಲು ಅವರನ್ನು ಅಭಿನಂದಿಸ್ತೀನಿ. ಈ ಪುಸ್ತಕದ ಬಗ್ಗೆ ದೇವು ಪತ್ತಾರ ಅವರು ಕೂಡ ನನಗೆ ಪ್ರಜಾವಾಣಿಯಲ್ಲಿ ಸಹೋದ್ಯೋಗಿಯಾಗಿದ್ದರು. ಮಯೂರದಲ್ಲಿ ನಾವಿಬ್ಬರು ಜೊತೆಗೆ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ವಿ. ಅವರು ಇದನ್ನು ವಿವರವಾಗಿ ಮಾತಾಡೋದರಿಂದ ನಾನು ಮತ್ತು ಪದ್ಮಿನಿ ಇಬ್ಬರೂ ಸಹಮತದಲ್ಲಿ ಇರುವ ಅನೇಕ ವಿಚಾರಗಳಲ್ಲಿ ಕೆಲವೊಂದರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆಂತಂದರೆ ಪದ್ಮಿನಿ ವಿಶೇಷವಾಗಿ ತಮ್ಮ ಪುಸ್ತಕವನ್ನು March 8 ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವರು ಬಯಸಿದ್ದಾರೆ. ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನನ ಪ್ರಪಂಚದಾದ್ಯಂತ, ಅದರಿಂದಲೇ ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನ, ಪ್ರಪಂಚದಾದ್ಯಂತ ನಾವು ಆಚರಿಸುತ್ತಿರುವ ಈ ಒಂದು ವಿಶೇಷ ದಿನದಲ್ಲಿ ಅನೇಕ ವಿಷಯಗಳು ಚರ್ಚೆಗೆ ಬರಬೇಕು ಅಂತ ನಾವು ಆಶಿಸ್ತೀವಿ. ಆ ಕಾರಣಕ್ಕಾಗಿಯೇ ಒಂದು ದಿನವನ್ನು ನಾವು ಪ್ರತ್ಯೇಕವಾಗಿ ಇಟ್ಟು ಯಾವ್ಯಾವ ವಿಷಯಗಳ ಬಗ್ಗೆ ನಾವು ಗಮನ ಹರಿಸ್ಬೇಕೋ ಆ ವಿಷಯಗಳ ಬಗ್ಗೆ ಇಡೀ ಜಗತ್ತು ಗಮನಿಸಬೇಕು, ಅದನ್ನು ಚರ್ಚಿಸಬೇಕು, ಮತ್ತು ಅಲ್ಲಿ ಯಾವ ದೋಷಗಳಿದೆಯೋ ಅಥವಾ ಏನೇನು ಪ್ರಯತ್ನಗಳು ನಡೀಬೇಕೋ ಅವೆಲ್ಲದರ ಬಗ್ಗೆ ಸಮಗ್ರವಾದ ಸಂವಾದ ಚರ್ಚೆ ನಡೀಬೇಕು ಅನ್ನುವ ಆಶಯ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಈ ಸತಿ ಕೂಡ ನಾವು ಅನೇಕ ವಿಷಯಗಳನ್ನು ಗುರುತಿಸಿ ಪ್ರತಿ ವರ್ಷ ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ಕೆಲವು ಇದನ್ನು ಘೋಷವಾಕ್ಯಗಳನ್ನು ಕೊಡ್ತಾರೆ. ಈ ಸತಿ ಕೂಡ ಇದು ಅರಿವಿನ ಪಯಣ ಮತ್ತು ಎಲ್ಲರೂ ಇದನ್ನು ಅರ್ಥಕೊಳ್ಬೇಕು ಮತ್ತು ಇದರ ಬಗ್ಗೆ ಪ್ರಯತ್ನ ಹಾಕಬೇಕು ಅನ್ನುವ ಒಂದು ಆಶಯವುಳ್ಳ ಘೋಷವಾಕ್ಯವನ್ನು ನಮಗೆ ಕೊಡಲಾಗಿದೆ. ನಾನು ಬಹಳ ಮುಖ್ಯವಾಗಿ ಈ ನಡುವೆ ಗಮನಿಸ್ತಾ ಇರೋದು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಒಂದಲ್ಲ ಒಂದು ರೀತಿಯ ತಲ್ಲಣ ತವಕ ಮತ್ತು ಅನೇಕ ಸಂಘರ್ಷಗಳು ನಡೀತಾ ಇದೆ. ಒಂದಲ್ಲ ಒಂದು ಕಾರಣಕ್ಕೆ, ಈ ದೇಶದ್ದು ಆ ದೇಶಕ್ಕೆ ಸಂಬಂಧಪಟ್ಟಿರಲ್ಲ, ಇನ್ನೊಂದು ದೇಶದ್ದು ಇನ್ನೊಂದು ದೇಶಕ್ಕೆ ಖಂಡಿತ ಅದು ಒಂದೇ ಥರ ಇರೋದಿಲ್ಲ. ಆದರೆ ಯಾವುದೇ ದೇಶದ ಯಾವುದೇ ಸಂಘರ್ಷ ಇರಲಿ, ಯುದ್ಧ ಇರಲಿ, ಅಥವಾ ಬೇರೆ ಇನ್ಯಾವುದೇ ರೀತಿಯ ಕಷ್ಟದ ಸಂದರ್ಭ ಇರಲಿ, ಅದರಲ್ಲಿ ವಿಶೇಷವಾಗಿ ಅನೇಕ ರೀತಿಯ ಕಷ್ಟಕ್ಕೆ ಒಳಗಾಗ್ತಿರೋದು ಮಹಿಳೆಯರು. ನೀವು ಮಹಿಳೆಯರು ಜಗತ್ತಿನಾದ್ಯಂತ ಎಷ್ಟೋ ಮುಂದುವರೆದಿದ್ದಾರೆ, ಈಗೇನು ವಿಮಾನ ಹಾರಿಸ್ತಾರೆ ಅನ್ನೋದು ಕೂಡ ಹಳೆಯದಾಗೋಯ್ತು. ಆ ಥರದ ಇದನ್ನು ನಾವು ಬೇಕಾದಷ್ಟು ಕೇಳ್ತೀವಿ. ಮಹಿಳೆಯರು ಈಗ ಯಾವ ಕ್ಷೇತ್ರದಲ್ಲಿಲ್ಲ, ಯಾವ ತಂತ್ರಜ್ಞಾನದಲ್ಲಿ ಅವರು ಮುಂದುವರೆದಿಲ್ಲ, ಇದೆಲ್ಲ ಸರಿನೇ, ಆ ವಿಷಯಗಳು ಕೂಡ ಹಳೆಯದಾಗೋಯ್ತು. ಆದರೆ ಇಷ್ಟೆಲ್ಲ ಸುಧಾರಣೆಗಳು ಮುಂದುವರಿಕೆಯ ನಡುವೆ ಯಾಕೆ ಮಹಿಳೆ ವಿಶೇಷವಾಗಿ ಕಷ್ಟಕ್ಕೆ ಒಳಗಾಗ್ತಿದ್ದಾಳೆ ಅನ್ನುವುದನ್ನು ಈಗ ಜಗತ್ತು ಗಮನಿಸ್ತಾ ಇದೆ. ಅದು ಗಮನಿಸ್ಲಿ ಅಂತಲೇ ಈ ವರ್ಷದ ಮಹಿಳಾ ದಿನದ ಘೋಷವಾಕ್ಯ ಕೂಡ ಹೇಳ್ತಾ ಇದೆ. ಯಾತಕ್ಕೆ ಹೀಗಾಗ್ತಿದೆ? ಯಾವುದೇ ಯುದ್ಧ ಆಗಲಿ, ನಮಗೆ ಗೊತ್ತು 10,000 ಹಿಂದೆ ಯುದ್ಧ ಆದಾಗಲೂ ನಮ್ಮ ಚರಿತ್ರೆಯಲ್ಲಿ ಮಹಿಳೆಯರೇ ಹೆಚ್ಚು ಕಷ್ಟಕ್ಕೆ ಒಳಗಾಗ್ತಾ ಇದ್ದಿದ್ದು ಅಂತ ನಮಗೆ ಗೊತ್ತು. ಹಿಸ್ಟ್ರಿ ಅಂತೂ ಪೂರ್ತಿ ಹಿಸ್ ಸ್ಟೋರಿಗಳೇ, ಅದಕ್ಕೆ ಅದನ್ನು ಹಿಸ್ಟ್ರಿ ಅಂತ ಕರೆಯೋದು. ಅದರಲ್ಲಿ ಹರ್ ಸ್ಟೋರಿ ಹುಡುಕಬೇಕು. ಅದರ ಸ್ಪೆಲ್ಲಿಂಗೇ ಏನಿದೆ ಹೇಳಿ, HISTOR. ಅದರಿಂದ ಅದು ಹಿಸ್ ಸ್ಟೋರಿಗಳೇ ತುಂಬಿದೆ. ಅದರಲ್ಲಿ ಎಲ್ಲಿದೆ ಹೆಣ್ಣಿನ ಕಥೆ, ಅವಳ ಕಾಂಟ್ರಿಬ್ಯೂಷನ್ನು, ಅವಳು ಮಾಡಿದ ದುಡಿಮೆ, ಅವಳ ಕೆಲಸ ಏನು ಅದನ್ನು ಯಾವತ್ತೂ ನಾವು ಹುಡುಕಬೇಕು. ಆದರೆ ಇಷ್ಟೆಲ್ಲ ಜಗತ್ತು ಮುಂದುವರೆದಿದೆ, ತಂತ್ರಜ್ಞಾನ ಮುಂದುವರೆದಿದೆ, ವಿಜ್ಞಾನ ಮುಂದುವರೆದಿದೆ, ಎಲ್ಲ ರೀತಿಯ ಬೆಳವಣಿಗೆಗಳು ಆಗಿದೆ ಅಂತ ಅಂದುಕೊಂಡ ಸಂದರ್ಭದಲ್ಲಿ ಕೂಡ ಇವತ್ತೂ ನಮಗೆ ವಿಶ್ವಸಂಸ್ಥೆ ಆಗಲಿ ಅಥವಾ ಯಾವುದೇ ವಿಶ್ವದ ಆರ್ಥಿಕ ಸಮೀಕ್ಷೆಗಳಾಗಲಿ ನಮ್ಮ ಮುಂದಿಡುವ ವಿವರಗಳಲ್ಲಿ ಹೆಣ್ಣು ಮಕ್ಕಳ ಪಾಲು ಎಷ್ಟಿದೆ ಅನ್ನೋದನ್ನು ನಾವು ಯೋಚಿಸೋಣ. ಆರ್ಥಿಕ ಜಗತ್ತಿರ್ಬೋದು ಅಥವಾ ಅವ್ರಿಗೆ ಸಾಮಾಜಿಕ ಸ್ಥಾನಮಾನದ ವಿಚಾರ ಇರಬಹುದು ಅಥವಾ ನಾವು ರಾಜಕೀಯ ಶಕ್ತಿಯ ವಿಚಾರ ಇರಬಹುದು. ನಮ್ಮ ದೇಶದಲ್ಲಂತೂ ನಾವು ವಿದ್ಯೆಗೆ ಸರಸ್ವತಿಯೇ ಅಧಿದೇವತೆ ಅಂತ ಹೇಳ್ತೀವಿ. ಆದರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಇನ್ನೂ ಅನಕ್ಷರಸ್ಥರಾಗಿಯೇ ಇದ್ದಾರೆ ಅನ್ನೋದನ್ನು ಗಮನಿಸಬೇಕು ನಾವು. ಇನ್ನು ಲಕ್ಷ್ಮೀನ ನಾವು ಸಂಪತ್ತಿನ ಅಧಿದೇವತೆ ಅಂತ ಕರಿತೀವಿ. ಆದರೆ ವಿಶ್ವಸಂಸ್ಥೆನೇ ನಡೆಸಿರೋ ಸಮೀಕ್ಷೆಯ ಪ್ರಕಾರ ಇಡೀ ಪ್ರಪಂಚದ, ನಮ್ಮ ದೇಶದಿರಲಿ, ಇಡೀ ಪ್ರಪಂಚದ ಸಂಪತ್ತಿನ ಒಡೆತನದಲ್ಲಿ 1% ಮಾತ್ರ ಅವಳ ಹೆಸರಿನಲ್ಲಿ ಇದೆ ಅಂತ ವಿಶ್ವಸಂಸ್ಥೆನೇ ಹೇಳಿದೆ. ಯಾರೋ ಅಧಿಕಾರಿಗಳು ಅವ್ರ ಹೆಂಡತಿಯರ ಹೆಸರಿನಲ್ಲಿ, ಅಮ್ಮನ ಹೆಸರಿನಲ್ಲಿ, ತಂಗಿ ಹೆಸರಿನಲ್ಲಿ, ಮಗಳ ಹೆಸರಿನಲ್ಲಿ ಆಸ್ತಿ ಬರೀ ರಿಜಿಸ್ಟ್ರೇಷನ್ಗೋಸ್ಕರ ಅವರ ಹೆಸರನ್ನು ಬಳಸ್ಕೋಬಹುದು. ಆದರೆ ನಿಜವಾಗಿ ಕೃಷಿ ಸಂಪತ್ತಿರ್ಬೋದು ಅಥವಾ ಬೇರೆ ರೀತಿಯ ಸಂಪತ್ತು ಇರಬಹುದು, ಎಲ್ಲಿದೆ ಅವಳ ಒಡೆತನದಲ್ಲಿ ಅನ್ನೋದನ್ನು ನಾನಲ್ಲ, ವಿಶ್ವಸಂಸ್ಥೆನೇ ಪ್ರಶ್ನೆ ಮಾಡ್ತಾ ಇದೆ. ಇನ್ನು ಶಕ್ತಿ ವಿಚಾರದಲ್ಲಂತೂ ನಾವು ಹೇಳೋದೇ ಬೇಡ. ರಾಜಕೀಯ ಶಕ್ತಿ, ಯಾಕೆಂದರೆ ಯಾವ ಶಕ್ತಿಯು ರಾಜಕೀಯ ಶಕ್ತಿಗೆ ಸಮನಲ್ಲ. ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ ಇವೆಲ್ಲವೂ ಕೂಡ ಅರ್ಥ ಪಡ್ಕೊಳ್ಳೋದು ಮತ್ತು ಅದಕ್ಕೆ ನಿಜವಾಗಿ ಬಲ ಬರೋದು ರಾಜಕೀಯ ಶಕ್ತಿ ಇದ್ದಾಗ ಮಾತ್ರ. 21 ವರ್ಷಗಳಿಂದ ಮಹಿಳೆಯರಿಗೆ 33% ಮೀಸಲಾತಿ ಕೊಡುವ ವಿಚಾರ ಯಾಕೆ ಇನ್ನೂ ನೆನೆಗುದಿಗೆ ಬಿದ್ದಿದೆ? ಇಷ್ಟೊಂದು ಸರ್ಕಾರಗಳು ಬಂದವು, ಇಷ್ಟೊಂದು ಪಕ್ಷಗಳು ಆಡಳಿತ ನಡೆಸಿದ್ವು, ಎಲ್ಲರೂ ಅವರು ಮ್ಯಾನಿಫೆಸ್ಟೋನಲ್ಲಿ ಹಾಕ್ಕೊಂಡ್ರು, ಆದರೂ ಕೂಡ ಯಾತಕ್ಕೆ ರಾಜಕೀಯ ಶಕ್ತಿ ಅನ್ನೋದನ್ನು ಹೆಂಗಸರಿಗೆ ಕೊಡೋದಕ್ಕೆ, ಮಹಿಳೆಯರಿಗೂ ಕೂಡ ಅವರಿಗೆ ದಕ್ಕಬೇಕಾದ ಮೀಸಲಾತಿ ಕೊಡೋದಕ್ಕೆ ಯಾತಕ್ಕೆ ಇನ್ನೂ ಮೀನಮೇಷ ಎಣಿಸ್ತಿದ್ದೀವಿ ಅನ್ನೋದನ್ನು ನಾವು ಈ ದಿವಸ ಪ್ರಶ್ನೆ ಮಾಡಿಕೊಳ್ಳೇಬೇಕು. ಬೇರೆ ಯಾವುದೇ ಮಸೂದೆ ಇರಲಿ, ಚಿಟಿಕೆ ಹೊಡೆದಂಗೆ ಎಂ ಪಿಗಳಿಗೆ ಭತ್ಯೆ ಏರಿಸೋದಾಗಲಿ ಅಥವಾ ಬೇರೆ ಇನ್ನೇನಾದರೂ ಸವಲತ್ತು ಕೊಡುವ ಯಾವುದೇ ವಿಚಾರ ಆಗಲಿ, ಈಗಲೂ ಎಷ್ಟೊಂದು ಮಸೂದೆಗಳನ್ನು ಯಾರ ಮುಲಾಜು ಇಲ್ಲದೆ ಸಂಸತ್ತಿನ ಮುಂದೆ ತಂದಿರುವಾಗ ಯಾಕೆ ಮಹಿಳಾ ಮೀಸಲಾತಿ ಮಸೂದೆ 2 ದಶಕಗಳಿಂದ ಅಲ್ಲೇ ಬಿದ್ದಿದೆ? ಯಾಕೆ ಯಾವ ರಾಜಕೀಯ ಪಕ್ಷನೂ ಅದನ್ನು ಕೈಗೆತ್ತಿಕೊಂಡು ನಾವು ಮಾಡ್ತೀವಿ ಅಂತ ಹೇಳೋಕ್ಕಾಗ್ತಿಲ್ಲ? ಬೇರೆ ಹೊಸ ಹೊಸ ಮಸೂದೆಗಳೆಲ್ಲ ಇವತ್ತು ಬರ್ತಿದೆ, ಅದರಿಂದ ಮಹಿಳೆಯರ ಮೇಲಾಗುವ ಪರಿಣಾಮದ ಬಗ್ಗೆ ಬೇರೆ ನಾವು ಚರ್ಚೆ ಮಾಡಬೇಕು. ಈ ಹೊಸ ಮಸೂದೆಗಳು ಬರ್ತಿದೆಯಲ್ಲ, ಅದರಿಂದ ವಿಶೇಷವಾಗಿ ಮಹಿಳೆಯರಿಗಾಗುವ ಕಷ್ಟಗಳ ಬಗ್ಗೆ ನಿಜಕ್ಕೂ ನಾವು ಬೇರೆ ಥರನೇ ಅಧ್ಯಯನ ಶುರು ಮಾಡಬೇಕು ಅಂತ ಅನ್ನಿಸ್ತಿದೆ. ನಾನು ಇದಿಷ್ಟೂ ಮಹಿಳಾ ದಿನದ ಹಿನ್ನೆಲೆಯಲ್ಲಿ ಹೇಳಿದ್ದೀನಿ ಅಷ್ಟೇ. ಆದರೆ ಇದರ ಆಶಯಗಳು ಹೆಣ್ಣಿನ ನೋವು, ಕಷ್ಟ, ಅವಳು ಅನುಭವಿಸುವ ಅನೇಕ ಥರದ ಒಂಥರ ಸಂಕಟಗಳು ಇವೆಲ್ಲವೂ ಕೂಡ ನಮ್ಮ ಲೇಖಕಿಯರ ಸಾಹಿತ್ಯದಲ್ಲಿ ಒಂದಲ್ಲ ಒಂದು ಥರದಲ್ಲಿ ಅಭಿವ್ಯಕ್ತಿ ಪಡೀತಾ ಇದೆ. ಅದರಲ್ಲಿ ಆ ಗುಂಪಿನಲ್ಲಿ ಪದ್ಮಿನಿ ನಾಗರಾಜು ಕೂಡ ಸೇರಿದ್ದಾರೆ. ನನಗೆ ಆ ಛಲಮ್ಮ ಅನ್ನೋ ಒಂದು ಆ ಹೆಂಗಸಿನ ಒಂದು ಕಷ್ಟ, ಅನೇಕ ಎಷ್ಟೊಂದು ಈ ಮಹಿಳಾ ಪಾತ್ರಗಳು ಇದರಲ್ಲಿ ಆ ಥರ ವೈವಿಧ್ಯಮಯವಾದ ಹೆಣ್ಣಿನ ಲೋಕನ, ಅವಳ ಸಂಕಟನ, ಅವಳ ತಳಮಳ, ಅವಳ ತವಕ, ಅವಳ ತಲ್ಲಣ, ಇದೆಲ್ಲವನ್ನೂ ಕೂಡ ತುಂಬ ವೈವಿಧ್ಯಮಯವಾಗಿ ತೆಗೆದಿಡುತ್ತೆ ಅನ್ನೋದನ್ನು ನಾನು ವಿಶೇಷವಾಗಿ ಗಮನಿಸಿದ್ದೀನಿ ಇಲ್ಲಿ. ಇವತ್ತು ಮಹಿಳಾ ಸಾಹಿತ್ಯ ಅನೇಕ ಆಯಾಮಗಳನ್ನು ಪಡ್ಕೊಳ್ತಿದೆ. ಇನ್ನೊಂದು ನಾವು ಗಮನಿಸ್ಬೇಕು, ಸಮಕಾಲೀನ ಬೆಳವಣಿಗೆಗಳಿಗೆ ನಮಗೆ ಅಡುಗೆ ಮನೆ ಸಾಹಿತ್ಯ ಅಂತ ಅನ್ಸ್ಕೊಂಡು ಸಾಕಾಗಿತ್ತು. ಆದರೆ ಅಡುಗೆ ಮನೆ ಸಾಹಿತ್ಯದಲ್ಲೂ ಕೂಡ ನಾವು ಮನೆ ಬಗ್ಗೆ, ಸಂಸಾರದ ಬಗ್ಗೆ, ಕುಟುಂಬದ ಬಗ್ಗೆ, ಸಮುದಾಯದ ಬಗ್ಗೆ, ನಮ್ಮ ಸುತ್ತಮುತ್ತ ಇರುವ ಸಮಾಜದ ಬಗ್ಗೆ ಹೇಳ್ತಾನೆ ಬಂದಿದ್ದೀವಿ ಅನ್ನೋದನ್ನು ವಿಶೇಷವಾಗಿ ನಾವು ಹೆಮ್ಮೆಯಿಂದ ಜ್ಞಾಪಿಸ್ಕೋತೀವಿ. ಅದನ್ನು ಇವತ್ತು ಅನೇಕ ತುಂಬ ಚಿಕ್ಕ ವಯಸ್ಸಿನ ಕವಯತ್ರಿಯರು, ಅನೇಕ ಕಥೆಗಾರ್ತಿಯರು ಕೂಡ ತಮ್ಮ ಸುತ್ತಲಿನ ಬೆಳವಣಿಗೆಗಳಿಗೆ ತುಂಬ ಚೆನ್ನಾಗಿ ಒಂದು ಪ್ರತಿಕ್ರಿಯೆನ ಅವರ ಕಾವ್ಯದಲ್ಲಿ, ಅವರ ಕಥೆಗೆ ಕಥಾಸಾಹಿತ್ಯದಲ್ಲಿ, ಕಾದಂಬರಿನಲ್ಲಿ ಕೊಡ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸಲೇಬೇಕು. ತುಂಬ ಚೆನ್ನಾಗಿ ಅದು, ಆಮೇಲೆ ಬಹಳ ಧೈರ್ಯದಿಂದ, ಆ ಧೈರ್ಯ ಹೆಣ್ಣು ಮಕ್ಕಳ ಆ ಧೈರ್ಯ ಎಷ್ಟೋ ಜನಕ್ಕೆ ಇಷ್ಟ ಆಗದೇ ಇರ್ಬೋದು, ಆದರೆ ಈಗ ನಾವು ಹೇಳ್ತಾ ಇದ್ದೀವಿ ಧೈರ್ಯವಾಗಿ ಅಂತ. ಆ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿ ಅನೇಕ ಇದರಲ್ಲಿ ಇವತ್ತಿನ ಬೆಳವಣಿಗೆಗಳಿಗೆ, ನಾನು ಫೇಸ್ಬುಕ್ಕಲ್ಲಿ ಬರುವ ಕವಿತೆಗಳನ್ನೇ ನೋಡಿದ್ರೆ ನಾನು ಯಾವ ಕಾಲದಲ್ಲೂ, ಅಂದರೆ ನಾವು 10 ವರ್ಷದ ಒಂದು ಕಾಲಮಾನವನ್ನು ಘಟಕವನ್ನಾಗಿ ಇಟ್ಕೊಂಡ್ರೆ, ಆ 10 ವರ್ಷದ ಬೆಳವಣಿಗೆಗಳಿಗೆ ಹೆಣ್ಣು ಮಕ್ಕಳು ಇಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡಿರೋದು, ಪ್ರತಿಕ್ರಿಯೆ ತೋರಿಸಿರೋದು, ಪ್ರತಿರೋಧ ತೋರಿಸಿರೋದು, ಧೈರ್ಯವಾಗಿ ಹೇಳಿರೋದು, ಮತ್ತು ಮನುಷ್ಯ ಸಂಬಂಧಗಳು ಅಥವಾ ಅವರ ವೈಯಕ್ತಿಕ ಸಂಬಂಧಗಳ ಬಗ್ಗೆ, ಆಫೀಸಿನ ಸಂಬಂಧಗಳ ಬಗ್ಗೆ ಅಥವಾ ಗಂಡಸರ ಜೊತೆ ಇರುವ ಅವರ ಸಂಪರ್ಕಗಳು ಅಥವಾ ಅವರ ಕೆಲವು ವ್ಯವಹಾರಗಳಿರುತ್ತಲ್ಲ, ಆಫೀಸಿನ ವ್ಯವಹಾರ ಇರ್ಬೋದು, ಉದ್ಯಮದ ವ್ಯವಹಾರ ಇರ್ಬೋದು, ಚಿತ್ರರಂಗದ ವ್ಯವಹಾರ ಇರ್ಬೋದು, ಆ ಥರ ಯಾವುದೇ ಹೊರ ಜಗತ್ತಿನ ವ್ಯವಹಾರಗಳ ಬಗ್ಗೆ ಕೂಡ ಇಷ್ಟು ಬೋಲ್ಡಾಗಿ, ಇಷ್ಟು ಒಂದು ದಿಟ್ಟತನದಿಂದ ಹೇಳಿದ್ದನ್ನು ನಾವು ನೋಡಿಲ್ಲ. ಈ ಕಳೆದ ಒಂದು 3-4 ವರ್ಷಗಳಿಂದ ಆ ಥರದ ಒಂದು ಹೊಸ ಬೆಳವಣಿಗೆ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಅಷ್ಟೇ ಅಲ್ಲ, ಭಾರತದ ಅನೇಕ ಭಾಷೆಗಳ ಸಾಹಿತ್ಯದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಿದೆ. ಈ ದಿಟ್ಟತನಕ್ಕೆ ನಾವು ಈ ಮಹಿಳಾ ದಿನ ಆ ಎಲ್ಲ ಹೆಣ್ಣು ಮಕ್ಕಳನ್ನು ಅಭಿನಂದಿಸೋಣ ಅಂತ ನಾನು ಹೇಳಿ ನನ್ನ ಮಾತನ್ನು.
ಡಾಕ್ಟರ್ ಪದ್ಮಿನಿಯವರನ್ನು, ಅವರ ಕೃತಿಯನ್ನು ಕೇಂದ್ರವಾಗಿಟ್ಕೊಂಡು ಈ ಕಾಲದ ಮಹಿಳಾ ಸಂಕಥನಗಳನ್ನು ಅತ್ಯಂತ ಸೂಚ್ಯವಾಗಿ ಸಂಕ್ಷಿಪ್ತವಾಗಿ ವಿವರಿಸಿದಂಥ ಡಾಕ್ಟರ್ ಪೂರ್ಣಿಮಾ ಅವರಿಗೆ ಧನ್ಯವಾದಗಳು. ಈಗ ಪುಸ್ತಕ ಲೋಕಾರ್ಪಣೆಯ ಸಂದರ್ಭದಲ್ಲಿ ಓರ್ವ ಲೇಖಕನಿಗೆ ಬಹಳ ಮುಖ್ಯವಾದಂಥ ಗಳಿಗೆ ಘಟ್ಟ ಅಂತಂದರೆ ತನ್ನ ಕೃತಿಯನ್ನು ಕುರಿತು ಮಾತನಾಡೋದನ್ನು ಕೇಳಿಸ್ಕೊಳ್ಳೋದು. ಪದ್ಮಿನಿಯವರು ಸಹ ತುಂಬ ಕಾತರದಿಂದ ಕಾಯ್ತಾ ಇದ್ದಾರೆ, ತನ್ನ ಕೃತಿಯ ಮೊದಲ ಪ್ರತಿಕ್ರಿಯೆ ಬಗ್ಗೆ ತುಂಬ ಕುತೂಹಲಿಗಳಾಗಿದ್ದಾರೆ. ಈಗ ಬುಕ್ ಬ್ರಹ್ಮ ಸಂಸ್ಥೆಯ ಶ್ರೀಯುತ ದೇವ್ ಪತ್ತಾರ್ ಅವರು ಕೃತಿ ಕುರಿತು ಮಾತನಾಡಲಿದ್ದಾರೆ.
ವೇದಿಕೆಯ ಮೇಲಿರುವ ಹಿರಿಯರೇ, ಗಣ್ಯರೇ ಮತ್ತು ಸ್ನೇಹಿತರೆ, ಉರಿಯುವ ಬೆಂಕಿಗೆ ಮೈಯೆಲ್ಲ ಬಾಯಿ. ಕತೆ ಅನ್ನೋದು ಯಾರಿಗೆ ಇಷ್ಟ ಇರೋದಿಲ್ಲ? ಪ್ರತಿಯೊಬ್ಬರೂ ಕಥೆಗಾರರೇ. ಕೆಲವರು ಅದನ್ನು ಹೇಳ್ತಾರೆ, ಮತ್ತು ಕೆಲವರು ಅದನ್ನು ಬರೀತಾರೆ. ಕತೆಗಾರನ ಮನದ ಮೂಸೆಯಲ್ಲಿ ಹುಟ್ಟುವ ಕತೆ ಅರಳಿ ಬೆಳೆಯುವುದು ಓದುಗನ ಮನಸ್ಸಿನಲ್ಲಿ. ಹೇಳುವ, ಕೇಳುವ, ಬರೆಯುವ, ಓದುವ ಪ್ರಕ್ರಿಯೆಯಲ್ಲಿ ಕತೆ ಬೆಳೆಯುತ್ತದೆ ಮತ್ತು ಶ್ರೀಮಂತ ಆಗ್ತದೆ. ಇದು ಕತೆಗಾರ್ತಿ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವರ 2ನೇ ಕಥಾ ಸಂಕಲನ. ಮೊದಲನೆಯ ಸಂಕಲನ ಸಮಾಧಿಯ ಮೇಲಿನ ಹೂ, ಅದನ್ನು ನಾನು ಓದಿಲ್ಲ. ಅದು ನಾನು ಇಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯಕ್ಕೆ ಅಡ್ಡಿ ಏನಾಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ನನಗೆ ಈ ಸಂಕಲನದ ಕಥೆಗಳನ್ನು ವಿಮರ್ಶೆ ಮಾಡುವ ಉದ್ದೇಶ ಇಲ್ಲ, ಅವುಗಳನ್ನು ಪರಿಚಯ ಮಾಡುವ ಉದ್ದೇಶದಿಂದ ಇಲ್ಲಿ ನಾನು ನಿಂತಿದ್ದೇನೆ. ಪರಿಚಯ ಅಂದರೆ ಕತೆಗಳ ಕತೆ ಹೇಳುವ ಕೆಲಸವನ್ನು ಕೂಡ ನಾನು ಮಾಡೋದಿಲ್ಲ. ಕತೆ ಹೇಳದೆ ಕತೆಗಳ ಬಗೆಗಿನ ನನ್ನ ಟಿಪ್ಪಣಿಗಳನ್ನು ಪ್ರಸ್ತುತಪಡಿಸಲು ಇಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ಇವುಗಳಲ್ಲಿ ವಿಮರ್ಶೆ ಅನ್ನಿಸಬಹುದಾದ ಅಂಶಗಳು ಬಂದರೆ ಅದು ಕೇವಲ ಪ್ರಾಸಂಗಿಕ ಮತ್ತು ನನ್ನ ಓದಿನ ಮಿತಿಯಲ್ಲಿ ಅವು ರೂಪುಗೊಂಡಂಥವುಗಳು. ಉರಿವ ಬೆಂಕಿಗೆ ಮೈಯೆಲ್ಲ ಬಾಯಿ ಅಲ್ಲಮಪ್ರಭುವಿನ ವಚನದ ಒಂದು ಸಾಲನ್ನು ಶೀರ್ಷಿಕೆಯಾಗಿ ಒಳಗೊಂಡಿರುವ ಕಥಾ ಸಂಕಲನ ಇದು. ಇದರ ಪ್ರತಿಯೊಂದು ಕಥೆಯೂ ಒಂದು ವಿಶಿಷ್ಟ ಓದಿನ ಅನುಭವವನ್ನು ನೀಡುತ್ತದೆ. ಬೆಂಕಿ, ಮೈ ಮತ್ತು ಬಾಯಿ ಪದಗಳು ಸೂಚಿಸುವ ಸಾಂಕೇತಿಕತೆಯು ಕೇವಲ ಆ ಕಥಾ ಶೀರ್ಷಿಕೆಯನ್ನು ಹೊಂದಿರುವ ಕಥೆಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಸಂಕಲನದ ಎಲ್ಲ ಕಥೆಗಳಿಗೂ ಅನ್ವಯ ಆಗುವ ಹಾಗಿದೆ. ಈ ಸಂಕಲನದಲ್ಲಿ ಒಟ್ಟು 12 ಕಥೆಗಳಿವೆ. ಬಹುತೇಕ ಎಲ್ಲ ಕಥೆಗಳು ವಿವಿಧ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟ ಆದಂಥವು. ಬಿಡಿಬಿಡಿಯಾಗಿ ಕಥೆ ಓದುವ ಅನುಭವಕ್ಕಿಂತ ಸಂಕಲನದಲ್ಲಿ ಕಥೆಗಳನ್ನು ಓದುವ ಅನುಭವವೇ ನಿಜವಾದ ಸೊಗಸು. ನಾನಂತೂ ಈ ಕಥೆಗಳನ್ನು ಬಿಡಿಬಿಡಿಯಾಗಿ ಓದುವುದಕ್ಕಿಂತ ಹೆಚ್ಚಾಗಿ ಸಂಕಲನದಲ್ಲೇ ಓದಿ ಖುಷಿಪಟ್ಟಿದ್ದೇನೆ. ಹಲವು ಕಥೆಗಳು ಸೇರಿ ಕಟ್ಟುವ ಒಂದು ಸುಂದರ ಕ್ಯಾನ್ವಾಸ್ ಮೇಲಿನ ಚಿತ್ರ ಒಂದೇ ಕಥೆಯ ಓದಿಗಿಂತ ಭಿನ್ನವಾದದ್ದು. ಬಿಡಿಬಿಡಿಯಾಗಿ ತನ್ನದೇ ಅಸ್ತಿತ್ವವನ್ನು ಹೊಂದಿರುವ ಪ್ರತಿ ಕಥೆಯು ಸಂಕಲನದಲ್ಲಿ ಮತ್ತೊಂದು ಕಥೆಯ ಪಕ್ಕ ಕುಳಿತು ಓದುಗನಿಗೆ ವಿಭಿನ್ನ ಮತ್ತು ವಿಶಿಷ್ಟ ಅನುಭವವನ್ನು ಕಟ್ಟಿಕೊಡುತ್ತದೆ. ಅದಿರಲಿ, ಈಗಾಗಲೇ ನಾನು ಪ್ರಸ್ತಾಪಿಸಿದಂತೆ ಇದು ಕಥೆಗಾರ್ತಿಯ ಎರಡನೇ ಸಂಕಲನ ಆಗಿರುವುದರಿಂದ ಕತೆ ಹೇಳುವ, ಕಟ್ಟುವ ಕಸುಬುಗಾರಿಕೆ ಸಿದ್ಧಿಸಿದೆ, ಸಾಧಿಸಿದೆ ಅಂತ ನಾನೇನು ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಈ ಸಂಕಲನದಲ್ಲಿ 12 ಕಥೆಗಳಿವೆ. ಅವುಗಳ ಹೆಣಿಗೆ ಅಥವಾ ನೇಯ್ಗೆ ಎಷ್ಟು ಸೊಗಸಾಗಿದೆ ಅಂದರೆ ಕತೆ ಹೇಳುವ ಸಂತಸವನ್ನು ಓದುವಾಗ ನೀಡುತ್ತವೆ. ಒಂದು ಕಥೆಯು ಈಗಾಗಲೇ ಕಿರುಚಿತ್ರವೂ ಆಗಿದೆ. ಅದನ್ನು ಇಲ್ಲಿ ಹೇಳುವುದಕ್ಕೆ ಕಾರಣ, ಇಲ್ಲಿನ ಕಥೆಗಳಲ್ಲಿ ತೆರೆಯ ಮೇಲೆ ಕತೆ ಬರುವ ಹಾಗೆ ಚಿತ್ರಕ ಶಕ್ತಿ ಇದೆ. ಅದು ಪರ್ಫ್ಯೂಮ್ ಕಿರುಚಿತ್ರ ಆಗಿರುವ ಮೈಮನಗಳ ಸುಳಿಯಲ್ಲಿ ಕಥೆಗೆ ಮಾತ್ರ ಸೀಮಿತವಾಗಿಲ್ಲ, ಅದು ಬಹುತೇಕ ಎಲ್ಲ ಕಥೆಗಳಿಗೂ ಅನ್ವಯವಾಗುವಂಥ ಅಂಶ. ಈ ಕಥೆಗಳನ್ನು ಓದುವಾಗ ನಾನು ಓದಿದ ಕನ್ನಡ ಕಥೆಗಳ ನೆನಪನ್ನು ನನಗೆ ತಂದುಕೊಡ್ತಿದ್ದವು. ಅಂದರೆ ಈ ಕಥೆಗಳು ಕನ್ನಡ ಕಥಾ ಪರಂಪರೆಯ ಮುಂದುವರಿಕೆಯಾಗಿವೆ. ಅವು ತನ್ನ ಹಿಂದಿನ ಪೂರ್ವ ಸೂರಿಗಳೊಂದಿಗೆ ಅನುಸಂಧಾನ ನಡೆಸುತ್ತಲೇ ಅವುಗಳ ಮುಂದುವರಿಕೆಯೂ ಆಗಿವೆ. ಈ ಸಂಕಲನದ ಎಲ್ಲ ಕಥೆಗಳಿಗೂ ಈ ಸಿದ್ಧಿ ಸಾಧಿಸಿದೆ ಅಥವಾ ಎಲ್ಲ ಕಥೆಗಳು ಪರಿಪೂರ್ಣ ಎಂದು ಭಾವಿಸಬೇಕಾಗಿಲ್ಲ. ಹಾಗಂತ ಅವು ಅಪೂರ್ಣವೂ ಅಲ್ಲ. ಓದುವ ಖುಷಿ ನೀಡುವ ಈ ಸಂಕಲನದ ಕಥೆಗಳನ್ನು ಕಥಾಪ್ರಿಯರು ಇಷ್ಟಪಡುವ ಹಾಗಿವೆ ಎಂದು ಹೇಳಲು ನನಗೆ ಯಾವ ಅನುಮಾನವೂ ಇಲ್ಲ. ಈ ಸಂಕಲನದ 12 ಕಥೆಗಳ ಕಥಾಲೋಕ ಒಂದಕ್ಕಿಂತ ಮತ್ತೊಂದು ಭಿನ್ನವಾಗಿದೆ. ಕಥೆಯ ಆವರಣ, ಚೌಕಟ್ಟು ಮತ್ತು ಕತೆ ಹೇಳುವ ಕಟ್ಟುವ ರೀತಿಯೂ ವಿಶಿಷ್ಟವಾಗಿದೆ. ಯಾವೊಂದು ಕಥೆಯು ಮತ್ತೊಂದರ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಿಲ್ಲ. ಒಂದೇ ಕಥೆಯನ್ನು ಬೇರೆ ಬೇರೆ ರೀತಿ ಹೇಳಿದಂತೆ ಆಗಬಾರದು ಎಂಬುದು ಮತ್ತು ಏಕತಾನತೆಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ನಡೆಸಿದ ವಸ್ತು ಮತ್ತು ಭಾಷೆಯ ಪ್ರಯೋಗ ನಿಜಕ್ಕೂ ಗಮನ ಸೆಳೆಯುವಂಥದ್ದು. ಪ್ರತಿಯೊಂದು ಕಥೆಯು ತನ್ನದೇ ವಸ್ತುವನ್ನು ಹೊಂದಿದೆ ಮಾತ್ರವಲ್ಲ, ಅದರ ಲೋಕವೇ ಮತ್ತೊಂದಕ್ಕಿಂತ ಭಿನ್ನವಾಗಿದೆ. ವಸ್ತುವಿನ ಲೋಕತೆಯ ಭಿನ್ನತೆಯು ಕೇವಲ ತಂತ್ರ ಮಾತ್ರವಾಗಿರದೆ ಅದು ಭಾಷಿಕ ನೆಲೆಯಲ್ಲಿಯೂ ವಿಸ್ತರಿಸಿದೆ. ಹೀಗಾಗಿ ಪ್ರತಿ ಕಥೆಗೂ ಅದರದೇ ಆದ ಭಾಷೆ ಮತ್ತು ವಿನ್ಯಾಸ ರೂಪುಗೊಂಡಿದೆ. ಇಲ್ಲಿನ ಕಥೆಗಳ ವಸ್ತು ಸೋಕಾಲ್ಡ್ ಕರ್ನಾಟಕದ ಕನ್ನಡದ ಜಗತ್ತಿಗೆ ಮಾತ್ರ ಸೀಮಿತವಾಗಿಲ್ಲ. ಉತ್ತರ ಕರ್ನಾಟಕದ ಗಂಗಾವತಿ, ಯಾದಗಿರಿ ಹಾಗೂ ಕರಾವಳಿಯ ನಾಗಮಂಡಲದ ಲೋಕ ಇರುವ ಹಾಗೆಯೇ ಹಳೆ ಮೈಸೂರು ಪ್ರಾಂತ್ಯದ ವಸ್ತುಗಳನ್ನು ಕಥೆಗಳು ಒಳಗೊಂಡಿವೆ. ಈ ಕಥೆಗಳ ಹರಹು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಕನ್ನಡದ ಜಗತ್ತು ವಿಸ್ತರಿಸಿದ ಹಾಗೆಯೇ ಕಥೆಗಳ ವಸ್ತು ಕೂಡ ಸ್ವೀಡನ್ವರೆಗೂ ಹರಡಿಕೊಂಡಿದೆ. ಪ್ರತಿ ಕಥೆಗೂ ಆಯಾ ವಸ್ತುವಿಗೆ ಅನುಗುಣವಾದ ಒಂದು ಭಾಷಿಕ ಲೋಕ ಇದೆ. ಈ ಭಾಷಿಕ ವೈವಿಧ್ಯ ನನ್ನನ್ನು ನಿಜಕ್ಕೂ ಬೆರಗುಗೊಳಿಸಿತು. ಪ್ರಾದೇಶಿಕ ಭಾಷೆಯ ಬಳಕೆಯ ಕೌಶಲ್ಯ ಲೇಖಕಿಗೆ ಅವರ ಓದಿನ ಅನುಭವದಿಂದ ಬಂದದ್ದಲ್ಲ, ಅದು ಅನುಭವದ ಲೋಕದ ಮೂಸೆಯೊಳಗಿಂದ ಬಂದದ್ದು ಎನ್ನುವುದು ಅವರ ಪ್ರೊಫೈಲ್ ನೋಡಿದ ನಂತರ ನನಗೆ ಗೊತ್ತಾಯಿತು. ಸಾಮಾಜಿಕ ಸಮಸ್ಯೆಗಳು ಕೇವಲ ಸಮಾಜದ ಸಮಸ್ಯೆಗಳು ಮಾತ್ರ ಅಲ್ಲ, ಅವು ವ್ಯಕ್ತಿಗಳನ್ನು ಒಳಗೊಂಡಿರುವುದರಿಂದ ಅವುಗಳ ವ್ಯಕ್ತಿಗತ ಹಾಗೂ ಕೌಟುಂಬಿಕ ಕೂಡ. ವ್ಯಕ್ತಿಯ ಕತೆ ಹೇಳುವಾಗ ಸಮಾಜದ ಸಮಸ್ಯೆಗಳಿಗೂ ಮುಖಾಮುಖಿಯಾಗುವುದು ಈ ಕಥೆಗಳ ವಿಶೇಷ. ಹಾಗಂತ ಅವು ಸಾಮಾಜಿಕತೆಯ ಭಾರದಲ್ಲಿ ನಲುಗುವುದಿಲ್ಲ. ಹಾಗೆ ನಲುಗದಿಂತಾಗಿರದಿರಲು ಪಾತ್ರಗಳ ಮನೋಲೋಕ ಅನಾವರಣ ಮಾಡುತ್ತಾ ಹೋಗುವುದೇ ಕಾರಣ. ಈ ಸಂಕಲನದ ಕಥೆಗಳಲ್ಲಿನ ನಾಯಕಿಯರು ಬಹಳ ಗಟ್ಟಿಗಿತ್ತಿಯರು, ತನ್ನದೇ ಆದ ನೆಲ ಮತ್ತು ನೆಲೆಯನ್ನು ಹೊಂದಿದವರು. ಆದರೆ ಗಂಡುಬೀರಿಯರಲ್ಲ, ಹಾಗೆ ಆಗಿರಬೇಕಿಲ್ಲ ಕೂಡ. ತನ್ನತನವನ್ನು ಬಿಟ್ಟುಕೊಡದ ಈ ಪಾತ್ರಗಳು ಕೇವಲ ಕಟ್ಟುವ ಕಾರಣಕ್ಕೆ ರೂಪುಗೊಂಡವುಗಳಲ್ಲ, ಸಹಜವಾಗಿಯೇ ಅನಾವರಣಗೊಂಡಿವೆ. ಚಪ್ಪಲಿಗೆ ಅಂಟಿದ ಡಾಂಬರು ಕಥೆಯ ಲಕುಮಿ ಎಂಥ ಸಶಕ್ತಳು ಎಂದರೆ ತನ್ನ ವರ್ತಮಾನವನ್ನು ಮಾತ್ರವಲ್ಲ ಭವಿಷ್ಯವನ್ನೂ ರೂಪಿಸಿಕೊಳ್ಳುವ ಇರಾದೆ ಗಟ್ಟಿತನ ಇರುವವಳು. ಇಡೀ ಕಥೆಯು ವರ್ತಮಾನದ ರಾಜಕಾರಣ, ಅದು ಉಂಟು ಮಾಡುವ ತಲ್ಲಣಗಳನ್ನು, ದಾಖಲಿಸುವುದರ ಜೊತೆಯಲ್ಲಿಯೇ ವ್ಯಕ್ತಿಯ ಬದುಕಿನ ಮೇಲೆ ಅದು ಉಂಟು ಮಾಡುವ ಕ್ರೌರ್ಯ ಮತ್ತು ಪರಿಣಾಮವನ್ನು ಕೂಡ ಚಿತ್ರಿಸುತ್ತದೆ. ಪತಿಯ ನಾಚಿಕೆಗೇಡು ಕೃತ್ಯ ಪುರುಷ ಆಲೋಚನಾ ಕ್ರಮದ ಕ್ರೌರ್ಯಕ್ಕೆ ಸಾಕ್ಷಿಯಾದರೆ ಅದರ ವಿರುದ್ಧ ಸಿಡಿದು ನಿಲ್ಲುವ ಲಕುಮಿ ಭರವಸೆಯ ಸಂಕೇತವಾಗಿ ಕಾಣಿಸುತ್ತಾಳೆ. ಉರಿಯುವ ಬೆಂಕಿಗೆ ಮೈಯೆಲ್ಲ ಬಾಯಿ ಕಥೆಯ ಗಾಯತ್ರಿ ಅನುಭವಿಸುವ ತಾಕಲಾಟ ಮತ್ತು ಮಾಡುವ ಆಯ್ಕೆ ಅದನ್ನು ಸೂಚ್ಯವಾಗಿ ಕಟ್ಟಿಸುವ ಕ್ರಮ ಸೊಗಸಾಗಿದೆ. ಹಠಾತ್ ಮುಗಿಯುವ ಸಣ್ಣ ಕನೆಕ್ಟಿಂಗ್ ದೋಷ ಬಿಟ್ಟರೆ ಇಡೀ ಕಥೆಯ ಲೋಕ ಸೊಗಸಾದ ರೀತಿಯಲ್ಲಿ ಅನಾವರಣಗೊಂಡಿದೆ. ನಾಗಮಂಡಲದ ವಿವರಗಳು ಕಣ್ಣಿಗೆ ಕಟ್ಟುವ ಹಾಗಿವೆ ಮತ್ತು ಮನಸ್ಸಿಗೆ ಮುದ ನೀಡುತ್ತವೆ. ನೀ ಇಲ್ಲದೆ ನನಗೇನಿದೆ ಎಂಬ ಜನಪ್ರಿಯ ಭಾವಗೀತೆಯ ಟೈಟಲ್ ಹೊಂದಿರುವ ಕಥೆಯು ತಾಯಿ ಮಕ್ಕಳ ನಡುವಿನ ಪ್ರೀತಿ ವಾತ್ಸಲ್ಯದ ಲೋಕವನ್ನು ಅನಾವರಣ ಮಾಡುತ್ತದೆ. ಯಾಂತ್ರಿಕವಾಗಿರುವ ಕಳೆದುಕೊಂಡಿರುವ ಮಾನವೀಯ ಸಂಬಂಧಗಳನ್ನು ಕತೆ ಹೇಳುತ್ತದೆ. ಮೈಮನದ ಸುಳಿಯಲ್ಲಿ ಕಥೆಯು ಕುಟುಂಬದಲ್ಲಿನ ಅಪನಂಬಿಕೆ ಹುಟ್ಟಿ ಬೆಳೆಯುವ ಮತ್ತು ಅದನ್ನು ಎದುರಾಗುವ ಬಗೆಯನ್ನು ಸೂಚಿಸುತ್ತದೆ. ಹಾಗೆಯೇ ಪ್ರೀತಿಯ ಕಡಲಿಗೆ ಹಂಬಲಿಸಿದೆ ಮನ ಕಥೆಯಲ್ಲಿ ಹೆಸರೇ ಸೂಚಿಸುವಂತೆ ಪ್ರೀತಿ ಬದುಕು ಭರವಸೆ ಕಳೆದುಕೊಳ್ಳದ ಆಯ್ಕೆಯನ್ನು ಹೇಳುತ್ತದೆ. ನಿರಾಳ ನೆಮ್ಮದಿಯ ಅಂತ್ಯ ಇಲ್ಲಿನ ಈ ಕಥೆಗಳಿಗೆ ಪ್ರಾಪ್ತವಾಗಿದೆ. ಅಹಿಂಸೆ ಕಥೆಯಲ್ಲಿ ಹಿಂಸೆ ಮತ್ತು ಅಹಿಂಸೆಯ ಮುಖಾಮುಖಿಯನ್ನು ಪತ್ರಕರ್ತನ ಅನುಭವ ಲೋಕದ ಮೂಲಕ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವುದು ಹಿಂಸೆ, ಅದರ ಹಲವು ಬಗೆಗಳನ್ನು ಈ ಕಥೆ ಚಿತ್ರಿಸುತ್ತದೆ. ಗುಳೆ ಕಥೆಯಲ್ಲಿನ ಬಡತನ ಅಸಹಾಯಕತೆಯನ್ನು ಯಾದಗಿರಿ ಜಿಲ್ಲೆಯ ಹಿನ್ನೆಲೆ ಹೇಳುವ ಕಥೆಯು ದಾರುಣತೆಯ ವಿವರಗಳೊಂದಿಗೆ ಮನ ಮಿಡಿಯುವಂತೆ ಮಾಡುತ್ತದೆ. ಕೋಮುವಾದದ ಕರಾಳತೆಯ ವರ್ತಮಾನವನ್ನು ಕಥೆಯಾಗಿಸಿದ ಜೀವನದಿ ಕಥೆಯಲ್ಲಿ ಕಥೆಯ ಅಂತ್ಯ ಅಚ್ಚರಿ ಮತ್ತು ಬೆರಗು ಮೂಡಿಸುವ ಹಾಗಿದೆ. ಮಲ್ಲಿಗೆ ಮತ್ತು ಕಸ ಹಾಗೂ ಬಸಿರು ಕಥೆಗಳು ನಾಳಿನ ಕನಸು ಮತ್ತು ವರ್ತಮಾನದ ದುಸ್ಥಿತಿಗಳನ್ನು ಹಿಡಿದಿಡುತ್ತವೆ. ಇವುಗಳಲ್ಲಿನ ಅಂತ್ಯ ದುರಂತವಾಗಿದೆ. ಆದರೆ ಅದೇ ರೀತಿಯಾಗಿ ನಾರಾಯಣ ಶಾಸ್ತ್ರಿ ಮತ್ತು ಬೆಕ್ಕು ಕಥೆಯ ಭಾವನಾತ್ಮಕ ಸಂಬಂಧಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಡೆಸಬೇಕಾದ ಸಂಘರ್ಷ ಮತ್ತು ಮುಖಾಮುಖಿಗಳನ್ನು ಚಿತ್ರಿಸಿದರೆ ಸಂಧೆಯ ಬೆಳಕು ಕಥೆಯು ಕುಟುಂಬದ ಹಿರಿಯರ ದುರ್ವರ್ತನೆ ಮತ್ತು ಅದಕ್ಕೆ ಪರ್ಯಾಯವಾಗಿ ಬದುಕು ಕಟ್ಟಿಕೊಳ್ಳುವ ಕ್ರಮ ಮತ್ತು ಹುಳುವಾಗುವ ಕ್ರಿಯೆಗಳನ್ನು ಸೂಚ್ಯವಾಗಿ ದಾಖಲಿಸುತ್ತದೆ. ಕಥೆಗಳ ಆರಂಭ ಆಕರ್ಷಕವಾಗಿರಬೇಕಿತ್ತು ಅಂತ ಅನ್ನಿಸ್ತದೆ. ಆದರೆ ಅಂತ್ಯ ಮಾತ್ರ ನಿರೀಕ್ಷೆಗಿಂತ ಹೆಚ್ಚಿನ ರೀತಿಯಲ್ಲಿ ಗಮನ ಸೆಳೆಯುತ್ತವೆ. ಓ ಹೆನ್ರಿಯ ಕಥೆಗಳ ಹಠಾತ್ ಮತ್ತು ಚಕಿತಗೊಳಿಸುವ ಅಂತ್ಯ ಇಲ್ಲಿನ ಕಥೆಗಳಲ್ಲಿ ಗಮನ ಸೆಳೆಯುತ್ತವೆ. ಈ ಸಂಕಲನದ ಕಥೆಗಳನ್ನು ಓದುವಾಗ ನನಗೆ ಮಾಸ್ತಿಯವರ ಕಥೆ ಹೇಳುವ ಶೈಲಿ ಮತ್ತು ತಂತ್ರ ಹಾಗೂ ಓ ಹೆನ್ರಿಯ ಕಥೆಗಳ ಅಂತ್ಯ ನೆನಪಿಗೆ ಬಂದದ್ದು ಅಸಹಜವೇನಲ್ಲ. ಈ ಸಂಕಲನದ ಕಥೆಗಳ ಗಾತ್ರದಲ್ಲಿ ಒಂದೇ ಸ್ವರೂಪದಲ್ಲಿಲ್ಲ, ಹಾಗೆ ಇರಬೇಕು ಎಂದೇನಿಲ್ಲ. ಆ ಕಥೆಯ ವಸ್ತು ನಿರೀಕ್ಷಿಸುವ ವಿವರಗಳನ್ನು ನೀಡುವ ಉದ್ದೇಶದಿಂದ ಗಾತ್ರ ವ್ಯತ್ಯಾಸವಾಗಿದೆ. ತೀರ ಸಣ್ಣದಲ್ಲದ, ಸುದೀರ್ಘವೂ ಅಲ್ಲದ ನೀಳ್ಗತೆಗಳೂ ಅಲ್ಲದ ಇಲ್ಲಿ ಕಥೆಗಳಿವೆ. ಸಿನಿಮೀಯ ನಾಟಕೀಯ ಎಂದು ಅನ್ನಿಸುವುದು ಈ ಕಥೆಗಳ ನೆಗೆಟಿವ್ ಗುಣ ಅಲ್ಲ. ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುವ ಗುಣದ ಕಾರಣದಿಂದಾಗಿ ಈ ಡಜನ್ ಕಥೆಗಳ ಓದು ಸಹ್ಯವಾಗುತ್ತದೆ. ಉರಿಯುವ ಬೆಂಕಿಗೆ ಮೈಯೆಲ್ಲ ಬಾಯಿ ಇರುವ ಹಾಗೆ ಹರಿಯುವ ಕಥೆಗೆ ಲೋಕವೆಲ್ಲ ವಸ್ತು. ಹೀಗೆ ಕನ್ನಡ ಕಥಾಲೋಕದ ವಿಸ್ತರಣೆಯಾಗಿರುವ ಈ ಕಥೆಗಳ ಯಾನ ಮುಂದುವರಿಯಲಿ. ಕಥೆಗಳನ್ನು ಓದಲಿಕ್ಕೆ ಮತ್ತು ಪರಿಚಯಿಸಲಿಕ್ಕೆ ಅನುವು ಮಾಡಿಕೊಟ್ಟ ಕಥೆಗಾರ್ತಿ ಪದ್ಮಿನ ನಾಗರಾಜ್ ಅವರಿಗೆ, ವಸಂತ ಪ್ರಕಾಶನದ ಮುರುಳಿ ಅವರಿಗೆ ಮತ್ತು ಸಂಬಂಧಿಸಿದ ಎಲ್ಲರಿಗೆ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ಕಾರ.
ಕೃತಿ ಕುರಿತು ಸಮತೂಕದ ಮಾತುಗಳನ್ನು ಬಹಳ ಸಮಾಧಾನವಾಗಿ ಮಂಡಿಸಿದಂಥ ದೇವ್ ಪತ್ತಾರ್ ಅವರಿಗೆ ಧನ್ಯವಾದಗಳು. ಈಗ ಈ ಕೃತಿಗೆ ಮುನ್ನುಡಿ ಬರೆದಿರುವಂಥ ಶ್ರೀಧರ್ ಬನವಾಸಿ ಅವರು ತಮ್ಮ ಕೆಲವು ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ.
ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯ ಗಣ್ಯರಿಗೆ ಮತ್ತು ವೇದಿಕೆ ಕೆಳಗಡೆ ಆಸೀನರಂತಹ ಎಲ್ಲ ಹಿರಿಯರಿಗೆ ಕೂಡ ನನ್ನ ಅನಂತ ಧನ್ಯವಾದಗಳು. ಈ ಕೃತಿಯ ಕುರಿತು ಮಾತಾಡಲಿಕ್ಕೆ ನಾನು ತುಂಬ ಅತ್ಯಂತ ಕಿರಿಯ ಅಂತ ನಾನು ಅನ್ಕೋತೀನಿ, ಭಾವಿಸ್ತೇನೆ. ಯಾಕಂದರೆ ಫಸ್ಟ್ ಪದ್ಮಿನಿ ಮೇಡಮು ಕೃತಿ ಕುರಿತು ನೀನು ಮಾತು ಬರೀಬೇಕು ಅಂತ ಹೇಳಿದರು. ನಾನು ಫಸ್ಟಿಗೆ ಒಂದು ಸಲ ಹಿಂದೆ ಭಾಳ ಹೆದರಿಕೆ, ಮೇಡಮ್ ನಾನು ಇದಕ್ಕೆ ಯೋಗ್ಯನಾ, ದಯವಿಟ್ಟು ಇದನ್ನು ಯಾರೋ ಹಿರಿಯರಿಗೆ, ನಿಮಗೆ ಭಾಳಷ್ಟು ಹಿರಿಯ ಲೇಖಕರು ಪರಿಚಯ ಇದ್ದಾರೆ, ದಯವಿಟ್ಟು ಅವ್ರ ಕೈಯಲ್ಲಿ ಬರೆಸಿ ಅಂತ ಅವ್ರು ಹೇಳಿದೆ ನಾನು. ಇಲ್ಲ ಇಲ್ಲ, ನಿನಗೆ ಯೋಗ್ಯತೆ ಇದೆ, ನೀನು ಬರಿ ಅಂತ ಅಷ್ಟೇ ಹೇಳಿದರು. ಮೇಡಮು ಒಂಥರ ಆರ್ಡ್ರ್ ಮಾಡ್ದಂಗಿತ್ತು, ಸೊ ಅದನ್ನು ನಾನು ಹಾಗೆ ನಸ್ವಿಯಾಗಿ ಸ್ವೀಕರಿಸಿ ಅದನ್ನು ನಾನು ಒಪ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಮುಖ್ಯವಾಗಿ ಆ ಕತೆಗಳನ್ನ ಓದುವಾಗ ನಿಜವಾಗ ನಾನು ಒಂದು ಯಾವುದೋ ಶೂಟಿಂಗ್ ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದೆ, ಒಂದು ಔಟ್ ಆಫ್ ಸ್ಟೇಷನಲ್ಲಿದ್ದೆ. ಮೇಡಮ್, ನಾನು ಒಂದು ಅಲ್ಲಿಂದ ಬಂದಮೇಲೆ ಈಗಿರೋ ಮನಸ್ಥಿತಿಯಲ್ಲಿ ನಾನು ಅದನ್ನು ಓದ್ಲಿಕ್ಕೆ ಆಗ್ತಾಯಿಲ್ಲ, ನಾನು ಬಂದ್ಬಿಟ್ಟು ಬರೀತೇನೆ ಅಂತ ಹೇಳಿ ಮೇಲೆ ಅವರು ಒಪ್ಕೊಂಡ್ರು. ಯಾಕಂತೇಳಿ ಯಾವುದೇ ಒಂದು ಕತೆ ಅಥವಾ ಕವಿತೆಯನ್ನು ಓದುವಾಗ ಒಂದು ಕತೆ ಅಥವಾ ಲೇಖನ ಮನಸ್ಥಿತಿನ ಅರಿಬೇಕಾದ್ರೆ ಒಂದು ಮನಸ್ಥಿತಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಆ ಮನಸ್ಥಿತಿ ಆ ಸಮಯದ ಇರಲಿಲ್ಲ. ಹಾಗೆ ನಾನು ಆ ಶೂಟಿಂಗ್ ಮುಗಿಸ್ಕೊಂಡು ಬಂದು ನಾನು ಬ್ಯಾಂಗ್ಳೂರಿಗೆ ಬಂದಮೇಲೆ ನಾನು ಒಂದು ಸುಮಾರು ಒಂದು ವಾರ ಇದಕ್ಕೆ ಬ್ರೇಕ್ ತೊಗೊಂಡು ಇದಕ್ಕೆ ಏಕಚಿತ್ತದಿಂದ ಎಲ್ಲ ಕತೆಗಳನ್ನ ನಾನು ಓದಿದೆ. ಓದಿದ್ಮೇಲೆ ಆ ಒಂದು ವಾರ ನಾನು ಆ ಕತೆಗಳನ್ನ ಓದಿದ ಮೇಲೆ ಅನಿಸಿದ್ದು ಏನು ಅಂತೇಳಿ, ಒಂದು ಹೊಸ ಜಗತ್ತು ನನಗೆ ತೆರೆದಿಡ್ತು. ಯಾಕಂದರೆ ನಾನು ಹುಡುಕ್ತಿರೋ ಪಾತ್ರಗಳು ಈ ಮೇಡಮ್ ಹುಡುಕಿದಾರಲ್ಲ, ಎಷ್ಟೋ ಪಾತ್ರಗಳು ನನಗೆ ಅನಿಸಿದ್ದು ಎಷ್ಟೋ ಪಾತ್ರಗಳು ನಾನು ಇಲ್ಲಿ ಹುಡುಕಿದ್ನಲ್ಲ ಅನ್ನೋದು ನನಗೆ ಭಾಳ ಖುಷಿ ಕೊಡ್ತು. ಆಮೇಲೆ ಈ ಒಂದು ಈ ಕೃತಿ ವಿಶೇಷತೆ ಏನಂದರೆ, ಮುಖ್ಯವಾಗಿ ನಾನು ಇದು ಮಹಿಳಾ ಕೇಂದ್ರಿತವಾದಂಥ ಕೃತಿ. ಇದು ಹೆಚ್ಚಿನ ಪಾತ್ರಗಳು ನಮ್ಮ ಸುತ್ತಮುತ್ತಲಿರುವಂಥ ಹೆಣ್ಮಕ್ಳ ಪಾತ್ರಗಳೇ, ಬಟ್ ಆ ಪಾತ್ರಗಳನ್ನು ಅಸಾಮಾನ್ಯವಾಗಿ ತೋರಿಸಿದ ರೀತಿ ಇದೆಯಲ್ಲ, ನನಗೆ ಭಾಳ ಖುಷಿ ಕೊಡ್ತು. ಒಂದು ಅರ್ಥಪೂರ್ಣ ಬಿಡುಗಡೆ, ಯಾಕಂತಂದರೆ ವಿಶ್ವ ಮಹಿಳಾ ದಿನಾಚರಣೆ ವಿಚಾರದಲ್ಲಿ ಅದಕ್ಕೆ ಪೂರಕವಾದಂತಹ ಒಂದು ಕೃತಿಯೇ ಇದು ಇವತ್ತು ಬಿಡುಗಡೆ ಮಾಡಿದ್ದು. ಒಂದು ಕತೆಗೆ ನನಗೆ ಒಂದು ಭಾಳ ಇದನ್ನಿಸ್ತು. ಯಾಕಂತೇಳಿ ಒಂದು ಕವಿಗೆ ಕವಿ ಮಣಿಮಮ್ ಅಂತ ಒಂದು ಮಾತಿದೆ, ಹಾಗೆ ಒಂದು ಮಹಿಳೆಯ ಅಂತರಾಳವನ್ನು ಇನ್ನೊಂದು ಮಹಿಳೆ ಮಾತ್ರ ಅವಳು ಮಾತ್ರ ಗುರುತಿಸಬಲ್ಲು ಅಂತ ಅಂತಃಕರಣ ಇರೋ ಮಹಿಳೆ ಅಂಥ ಕತೆಗಳನ್ನ ಗುರುತಿಸಿ ಬರೆದಿದ್ದಾರೆ. ಅದು ನನಗೆ ಒಂದು ಭಾಳಷ್ಟು ವಿಚಾರಗಳನ್ನ ನನಗೆ ತುಂಬಿಕೊಂಡಿತು. ಆಮೇಲೆ ಇನ್ನೊಂದು, ಪ್ರತಿಯೊಬ್ಬ ಕತೆಗಾರ ಅಥವಾ ಕವಿ ಪಾತ್ರಗಳನ್ನ ಹುಡುಕ್ತಾ ಇರ್ತಾನೆ, ಸುತ್ತಮುತ್ತಲು ತನ್ನ ಸುತ್ತಮುತ್ತೆಲ್ಲ ಹುಡುಕ್ತಾ ಇರ್ತಾನೆ. ಸೊ ಹಾಗಾಗಿ ಪ್ರತಿ ಪಾತ್ರಗಳನ್ನ ಹುಡುಕುವಾಗ ಆತನ ಅಂತರಾಳವನ್ನು ಹುಕ್ಕಿ ಅವನು ಅದನ್ನು ಕತೆಗಳನ್ನ ಬರೆಯಬೇಕಾಗತ್ತೆ. ಮುಖ್ಯವಾಗಿ ಹಾಗೆ ನಾನು ಒಂದು ವಿಚಾರದಲ್ಲಿ ನಂಬಿಕೊಂಡಿದ್ದೀನಿ, ಸಾಮಾನ್ಯವಾಗಿ ಒಳಗಣ್ಣು ತೆರೆಯಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಲೇಖಕನಿಗೆ ಒಳಗಣ್ಣು ತೆರೀಬೇಕು ಅಂತ ಅನ್ತೀನಿ. ಯಾಕಂದರೆ ಲೇಖಕನಿಗೆ ಒಳಗಣ್ಣು ತೆರೆದಾಗ ಮಾತ್ರ ಆ ಒಂದು ಪಾತ್ರವನ್ನು ಅವನು ಗುರುತಿಸಲಿಕ್ಕೆ ಆಗುತ್ತೆ, ಒಂದು ಪಾತ್ರನ ಸೃಷ್ಟಿ ಒಂದು ಪಾತ್ರ ಒಳಗಾಗುತ್ತೆ. ಹಾಗೆ ಮೇಡಮ್ ಅವರು ತುಂಬ ಆ ಥರ ಒಂದು ಒಳಗಣ್ಣು ತೆರೆಸಿಕೊಂಡು ಭಾಳಷ್ಟು ಪಾತ್ರಗಳನ್ನ ಗುರುತಿಸಿ ಅವರು ಇಲ್ಲಿ ಬರೆದಿದ್ದಾರೆ. ಮುಖ್ಯವಾಗಲೇ ಮೇಡಮ್ ಅವರು ಆಗಲೇ ಪೂರ್ಣಿಮಾ ಮೇಡಮ್ ಒಂದು ಕೆಲವೊಂದು ಹೇಳಿದರು, ಅವರು ಅಡುಗೆ ಮನೆ ಸಾಹಿತ್ಯ ಸ್ಪರ್ಧೆಯಲ್ಲಿ ಕೆಲವು ಲೋಕಚಿಂತನೆ ವಿಚಾರಗಳಂತೆ ನನಗೆ ಜೊಲ ಅದು ಎಲ್ಲ ಕಥೆಗಳ ಲೋಕಚಿಂತನೆ ವಿಚಾರಗಳನ್ನ ನಾನು ಇದರಲ್ಲಿ ಗಮನಿಸಿದ್ದೆ ನಾನು ಈ ಸಂಕಲನದಲ್ಲಿ. ಆಮೇಲೆ ಇನ್ನೊಂದು ನಾನು ಈ ಸಂಕಲನ ಕುರಿತ ಭಾಳಷ್ಟು ವಿಚಾರ ಹೇಳೋದಾದರೆ, ಒಂದು ಸಾಮಾನ್ಯ ಕಥೆಗಳನ್ನ ಹುಡ್ಕೊಂಥ ಕಥೆಗಾರರು ಕವಿಗಳು ಹುಡ್ಕೊಂಡು ಬೇಳಷ್ಟು ವಿಚಾರಗಳನ್ನ ಹುಡ್ಕೊಂಡು ಅಡ್ಡಾಡ್ತಾರೆ. ಬಟ್ ನನ್ನ ಪ್ರಕಾರ ಬೆಂಗಳೂರನ್ನೇ ಒಂದು ಬೆಸ್ಟು ಅಂಥ ಬಹುಸಂಸ್ಕೃತಿ ಮತ್ತು ಬಹುತ್ವದ ನೆಲೆ ಇರುವಂಥ ಒಂದು ಸ್ಥಳ. ಇಲ್ಲೇ ಭಾಳಷ್ಟು ಪಾತ್ರಗಳು ನಮಗೆ ಇಲ್ಲೇ ಸಿಗುತ್ತೆ. ಯಾಕಂತೇಳಿದ್ರೆ ಒಂದು ಭಾರತದ ಕಾಶ್ಮೀರದ ಹಿಡಿದು ಕನ್ಯಾಕುಮಾರಿ ಎಲ್ಲ ಪಾತ್ರಗಳು ಬಂದು ಬೆಂಗಳೂರಲ್ಲಿ ಬಂದು ನೆಲೆಸಿದ್ದಾರೆ. ಸಾಮಾನ್ಯರಿಂದ ಅಸಾಮಾನ್ಯ ವ್ಯಕ್ತಿಗಳು, ಶ್ರೀಮಂತರು, ಎಲ್ಲ ವರ್ಗದವರು ಈ ಬೆಂಗಳೂರಲ್ಲಿ ನಮಗೆ ಸಿಗ್ತಾರೆ. ಹಾಗಾಗಿ ಆ ಪಾತ್ರಗಳನ್ನ ಇವರು ಈ ಸಂಕಲನದಲ್ಲಿ ತುಂಬ ಚೆನ್ನಾಗಿ ಗುರುತಿಸಿದ್ದಾರೆ. ಸ್ಲಮ್ಮಲ್ಲಿರೋ ಜನಗಳಿರ್ಬೋದು, ಮಧ್ಯಮ ವರ್ಗದವರಿರ್ಬೋದು, ಬೆಂಗಳೂರಲ್ಲಿ ಕಸ ಎತ್ತುವಂಥ ಜನರಿರ್ಬೋದು. ಸಾಮಾನ್ಯವಾಗಿ ಪ್ರತಿ ಲೇಖಕ ಕಥೆಗಾರ ತನ್ನ ಮನೆಯ ಪಾತ್ರಗಳನ್ನೇ ಫಸ್ಟ್ ಅವ್ನು ಯೋಚನೆ ಕೌಟುಂಬಿಕ ವಿಚಾರಗಳನ್ನೇ ಫಸ್ಟ್ ಹೇಳ್ತಾರೆ. ಸೊ ಇದ್ರ ಕಥೆಯಲ್ಲಿ ಅವ್ರದ್ದೊಂದು ಮನೆ ಪಾತ್ರನೂ ಕೂಡ ಒಂದು ಬರುತ್ತೆ. ಸೊ ಅದು ಕೂಡ ಒಂದು ನಮಗೆ ಒಂದು ವಿಚಾರ ನಮಗೆ ಭಾಳ ಇಷ್ಟ ಇದಾಗುತ್ತೆ. ಇಡೀ ಒಂದು ಸಂಕಲನ ನನ್ನ ಪ್ರಕಾರ ಒಂದು ವೈವಿಧ್ಯತೆಯನ್ನು ಒಳಗೊಂಡಿದೆ. ಯಾಕಂದ್ರೆ ಆಗಲೇ ಅವ್ರಿಗೆ ಗರ್ಸಿದಾಗ ಭಾಳಷ್ಟು ವಿಚಾರಗಳು ಬೇರೆ ಬೇರೆ ಕರ್ನಾಟಕ ಬಹು ಪ್ರಾಂತ್ಯಗಳು ಕತೆಗಳನ್ನ ಒಳಗೊಂಡಿದೆ. ನನಗೆ ಇದು ಭಾಳ ಓದುವಾಗ ಮೇಡಮ್ ಅವರು ಮೈಸೂರು ಪ್ರಾಂತ್ಯವರಾಗಿ ಹೇಗೆ ಕುಂದಾಪುರ ಭಾಷೆಯನ್ನು ಮಾತಾಡ್ತಾರೆ, ಹೇಗೆ ಗಂಗಾವತಿ ಭಾಷೆ ಮಾತಾಡ್ತಾರೆ, ಹೇಗೆ ಇಲ್ಲ ನನಗೆ ಭಾಳ ಬಂತು. ಆವಾಗ ಅವ್ರ ಮಾತುಗಳನ್ನು ನೋಡಿದೆ, ಅವ್ರ ತಂದೆಯವ್ರು ಗೌರ್ಮೆಂಟ್ ಜಾಬಲ್ಲಿ, ಇದಕ್ಕೋಸ್ಕರ ಅವಳ ಭಾಳಷ್ಟು ಊರುಗಳನ್ನ ಅವರು ಓಡಾಡೋ ಪರಿಸ್ಥಿತಿ, ಇದಕ್ಕೋಸ್ಕರ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಯಿತು. ಬಟ್ ಮುಖ್ಯವಾಗಿ ಕತೆಗಾರನಿಗೆ ಇದೊಂದು ಬಹು ಸಂಸ್ಕೃತಿಯನ್ನು ಅವತ್ತನ್ನು ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ. ಮೇಡಮಲ್ಲ ಆ ಅಂಶ ನಿಜವಾಗ್ಲೂ ಭಾಳ ಖುಷಿ ಇದೆ ಬರೀಲಿಕ್ಕೆ ಇದನ್ನಿಸ್ತು. ಆಮೇಲೆ ಇನ್ನೊಂದು ನನಗೆ ಭಾಳ, ಯಾಕಂದರೆ ನಾನು ಒಂದು ದೃಶ್ಯ ಮಾಧ್ಯಮದ ಹಿನ್ನೆಲೆಯಾಗಿ ಬಂದಿರೋದ್ರಿಂದ ಇಡೀ ಕಥೆಗಳನ್ನ ನಾನು ಓದ್ತಾ ಹೋದಂಗೆ ಆ ಪ್ರತಿ ಕಥೆಗಳನ್ನ ನಾನು ವಿಜುಲೈಸೇಷನ್ ಮಾಡ್ಕೋತಾ ಇದ್ದೆ, ನಿರ್ದೇಶಕರ ವಿಜುಲೈಸೇಷನ್ ಮಾಡ್ಕೋತಾ ಇದ್ದೆ. ಹಾಗಾಗಿ ಒಳ್ಳೆ ಕಥೆಗಳು ಒಂದು ದೃಶ್ಯ ರೂಪದಲ್ಲಿ ಒಂದು ನಾಟಕ ರೂಪದಲ್ಲಿ ಅಳವಡಿಸುವ ಕಥೆಗಳು ಈ ಸಂಕಲನದಲ್ಲಿ ತುಂಬ ಇದೆ. ಒಂದು ಒಳ್ಳೆ ಕತೆ ಮಾಡುವಂಥರು, ಯಾರು ಸಿನಿಮಾ ಮಾಡುವಂಥರು, ಇದರಲ್ಲಿ ಒಂದು ಒಳ್ಳೆ ಕಥೆಗಳ ವಿಚಾರ ಇದೆ, ಖಂಡಿತ ಅದೊಂದು ಗಮನಿಸ್ಬೋದು ಖಂಡಿತ ಇದೊಂದು. ಹಾಗೆ ಲಾಸ್ಟ್ ಕೊನೆಯ ವಿಚಾರ ಒಂದು ಹೇಳೋದಾದರೆ, ಇಲ್ಲಿನ ಎಲ್ಲ ಕಥೆಗಳಲ್ಲಿ ನಾನು ಒಂದು ಅಂದರೆ ಒಂದು ಪ್ಯಾರಾಗ್ರಾಫ್ ನಾನು ಓದಿ ನನ್ನ ಮಾತುಗಳನ್ನ ವಿಚಾರನ ನಡೆಸ್ತೇನೆ. ಅದು ಸಂಧ್ಯೆಯ ಬೆಳಕು ಅನ್ನೋ ಒಂದು ಕಥೆಯ ಒಂದು ಪ್ಯಾರನ್ನು ಓದ್ತಾ ಇದ್ದೀನಿ. ಹೀಗೆ ಗುಪ್ತಗಾಮಿನಿಯಾಗಿ ಹರಿಯುತ್ತಿದ್ದ ನನ್ನ ಮೇಲಿನ ದ್ವೇಷ ಸುನಾಮಿಯಾಗಲು ಆಸ್ತಿಯ ಕಾರಣವಾದದೊಂದು ವಿಷಾದ. ನನ್ನಪ್ಪ ತಮ್ಮ ಮೂರು ಮಕ್ಕಳಿಗೂ ತಮ್ಮ ಆಸ್ತಿ ಹಂಚಿಕೊಡುತ್ತಾರೆ ಎಂದು ನನ್ನತ್ತೆಯ ತಂಗಿ ಹೇಳಿದ ಕಾಗಕ್ಕ ಗುಬ್ಬಕ್ಕನ ಕಥೆಗೆ ತಾವು ಹಳ್ಳಿ ತೊರೆದು ಬೆಂಗಳೂರಿಗೆ ಬಂದ ಹೊಸತರದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದದ್ದು ಹಸು ಕರು ಸಾಕಿ ಹಾಲು ಮರಿದ್ದು ಮಾವ ಬಿಸ್ನೆಸ್ಸು ಬಡ್ಡಿ ಅಂತ ಮಾಡಿ ಈ ಮಹಾನಗರದಲ್ಲಿ ಬದುಕು ಕಟ್ಟಿದ್ದು ಮಕ್ಕಳನ್ನು ಓದಿಸಿದ್ದು ಪೈಸೆ ಪೈಸೆ ಗಂಟು ಕಟ್ಟಿ ಬದುಕಿನ ತೇರೆ ಎಳೆದುದನ್ನು ನೆನೆಸಿಕೊಂಡು ತಮ್ಮ ಹೆಣ್ಣು ಮಕ್ಕಳಿಗೆ ಬಡತನದಲ್ಲಿ ಏನೂ ಸರಿಯಾಗಿ ಕೊಡಲಿಲ್ಲ ಎಂಬ ಹೊಸ ಲೆಕ್ಕಾಚಾರ ಮುಂದಿಟ್ಟರು. ಅವಿ ಕಷ್ಟಪಟ್ಟು ಸೈಟ್ ತಗೊಂಡು ಮನೆ ಕಟ್ಟಿಸುವಾಗ ರಿಜಿಸ್ಟ್ರೇಷನ್ ಸಮಯದಲ್ಲಿ ಅತ್ತೆ ಊರು ತೊರೆದು ಬಂದ ಮೇಲೆ ನನ್ನ ಹೆಸರಿನಲ್ಲಿ ಒಂದು ಆಸ್ತಿ ಇಲ್ಲ, ಈ ಮನೆ ನನ್ನ ಹೆಸರಿಗೆ ಮಾಡು ಎಂದ ಮಾತಿಗೆ ಜಗತ್ತಿನಲ್ಲಿ ಯಾರು ಮೋಸ ಮಾಡಿದರೂ ಹೆತ್ತ ತಾಯಿ ಮೋಸ ಮಾಡುವಳೆ ಎಂಬ ನಂಬಿಕೆಯಿಂದ ಅವರ ಹೆಸರಿಗೆ ಮಾಡಿಕೊಟ್ಟ ಮಾಡಿದ ಸಾಲಗಳನ್ನೆಲ್ಲ ತೀರುವವರೆಗೂ ಸುಮ್ಮನಿದ್ದ ಅವರೆಲ್ಲರೂ ಒಂದಾಗಿ ಮನೆಯಿಂದ ಹೊರಹಾಕಿದ ದಿನ ಅವಿ ತನ್ನದಾದ ಆಸ್ತಿ ಕಳೆದುಕೊಂಡಿದ್ದ ತನ್ನವರನ್ನೆಲ್ಲ ಕಳೆದುಕೊಂಡ ಅನಾಥನಾಗಿದ್ದ. ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದೆ ಮುಂದೇನು ಎಂದು ದಿಕ್ಕಿಟ್ಟು ನಿಂತ ನಮ್ಮನ್ನು ಕೈ ಹಿಡಿದಿದ್ದು ಅವಿಯ ಗೆಳೆಯರು ಮತ್ತು ನನ್ನ ತವರಿನವರು. ಎಲ್ಲೋ ಇದ್ದ ಸಣ್ಣ ಆಸ್ತಿಗೆ ದೊಡ್ಡ ಬೆಲೆ ಬಂದು ಮಾರಿ ಮತ್ತೊಂದು ಮನೆ ಕಟ್ಟಿ ಮಕ್ಕಳ ಮದುವೆ ಮಾಡುವುದರೊಳಗೆ ಅವಿ ತನ್ನ ಜವಾಬ್ದಾರಿಯ ದಾರಿ ಸವಿಸಿದ್ದವು. ಹೊಸ ಮನೆ ಕಟ್ಟಿದಾಗಲೇ ಅತ್ತೆ ಮಾವನ ಸಂಬಂಧಕ್ಕೆ ಮತ್ತೆ ಬರುವ ಚಾಲನೆ ನೀಡಿದೆವು. ಆದರೆ ಅದು ಮನದಾಳದ ಸಂತಸದ ಮಿಲನವಲ್ಲ, ಕೇವಲ ಕರ್ತವ್ಯ ಮಾತ್ರವಾಗಿತ್ತು. ಮನೆ ಬಿಟ್ಟು ಕಳಿಸುವಾಗ ಮಾವ ತನ್ನ ಮುಂದೆಯೇ ಅವಿ ಹೇಳಿದ ಮಾತು, ಹೋಗು ಇನ್ನು 6 ತಿಂಗಳು ಅಷ್ಟೇ, ಮತ್ತೆ ನನ್ನ ಹತ್ರನೇ ಬರ್ತಿ, ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೋಗಿರ್ತಾಳೆ, ಆಗ ನಾವೇ ಗತಿ ಎಂಬ ಮಾತು, ನಾನೆಷ್ಟೇ ನನ್ನನ್ನು ಎಂತೋ ಅಂತಹ ಸಮಾಧಾನ ಮಾಡಿಕೊಂಡಾದರೂ ಏಕೆ, ನಾನು ಸೀದಾ ಸಾದ ಮಾತನಾಡುತ್ತಿದ್ದುದು ತಪ್ಪೆ, ಇವರ ಮನೆಯವರೆಲ್ಲರೂ ನನ್ನವರು ಅಂದುಕೊಂಡಿದ್ದು ತಪ್ಪೆ, ಜನವೇ ಬೇಡ ಎನ್ನುವ ಅವರ ಸ್ವಭಾವಕ್ಕೆ ವಿರುದ್ಧವಾಗಿ ಸಂಬಂಧ ಉಳಿಸಿಕೊಳ್ಳುತ್ತಿದ್ದುದು ತಪ್ಪೆ, ಮನೆಯನ್ನು ನನ್ನಮ್ಮನ ಹೆಸರಿಗೆ ಮಾಡಿಸಿಕೊಂಡಾಗಲೂ ವಿರೋಧಿಸಿದ ಆವಿಯ ನಂಬಿಕೆಗೆ ಇಂಬಿಕೊಂಡಿದ್ದು ತಪ್ಪೆ, ನನ್ನನ್ನು ಅವರು ತನ್ನವಳು ಎಂದು ಒಂದು ಕ್ಷಣವೂ ಯೋಚಿಸದೆ ನನ್ನೊಂದಿಗೆ ಅವರ ಬದುಕಿರುವ ಮಗನನ್ನು ಕಳೆದುಕೊಳ್ಳುವ ಯಾವ ಪಶ್ಚಾತ್ತಾಪವೂ ಅವರಲ್ಲಿ ಕಾಣದೇ ಹೋಯಿತಲ್ಲ. ಸತ್ತ ಮಗನ ಫೋಟೋಕ್ಕೆ ದಿನವೂ ನಿಷ್ಠೆಯಿಂದ ಹೂವಿನ ಹಾರ ಹಾಕುವ ಮಾವನಿಗೆ ಇರುವ ಮಗನನ್ನು ಮಗ ಅಂತ ಅಲ್ಲದಿದ್ದರೂ ಇಳಿ ವಯಸ್ಸಿನಲ್ಲಿ ಡಾಕ್ಟರ್ ಎಂದಾದರೂ ಜೊತೆಗಿರಿಸಿಕೊಳ್ಳುವ ಮನಸ್ಸು ಏಕೆ ಬರಲಿಲ್ಲ? ಸರು, ಕುಕ್ಕರ್ ಕುಕ್ತಾನೆ ಇದೆ, ಆಫ್ ಮಾಡಲಾ ಎಂದು ಎಂಬ ಅವಿಯ ಪ್ರಶ್ನೆಗೆ ಹಳೆಯ ನೆನಪಿನಿಂದ ವಾಸ್ತವಕ್ಕೆ ಬಂದೆ. ಇದು ಕಥೆಯ ಒಂದು ಭಾಗ. ಈ ಥರ ಭಾಳಷ್ಟು ವಿಚಾರಗಳು, ಸೂಕ್ಷ್ಮಗಳು ವಿಚಾರಗಳು ನಾವು ಇದನ್ನು ನಮ್ಮ ಕುಟುಂಬದಲ್ಲಿ ಕಾಣುವಂಥ ವಿಚಾರಗಳು ತುಂಬ ಗಮನಿಸಿದೆ. ಒಂದು ಒಳ್ಳೆಯ ಕೃತಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು, ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಮತ್ತು ಈ ಒಂದು ವೇದಿಕೆಯಲ್ಲಿ ನನಗೆ ಒಂದು ಭಾಗವಾಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಮನೆಗೂ, ಮತ್ತು ಪ್ರಕಾಶನ ಸಂಸ್ಥೆಗೂ, ಮತ್ತು ಎಲ್ಲ ಅಧಿಕಾರಿಗಳಿಂದ ನಮ್ಮನ್ನು ಸಲ್ಲಿಸ್ತೇನೆ. ವಂದನೆಗಳು.
ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ ನಿಮ್ಮೆಲ್ರಿಗೂ ಕೂಡ. ಇವತ್ತು ಬೆಂಗಳೂರಲ್ಲಿ 7-8 ಕಾರ್ಯಕ್ರಮಗಳಿದ್ದಾವೆ. ನಮಗೊಂದು ದೊಡ್ಡ ಆತಂಕ ಏನಿತ್ತು ಅಂತಂದರೆ, ಇಷ್ಟು ಜನ ಬರ್ತಾರಾ, ಇಷ್ಟೊಂದು ಕಾರ್ಯಕ್ರಮಗಳಿದ್ದಾವೆ ಅಂಥೇಳಿ ಮೊಟ್ಟ ಮೊದಲಿಗೆ ಆತಂಕವನ್ನು ವ್ಯಕ್ತಪಡಿಸಿದವರು ಬುಗ್ಬ್ರಹ್ಮದ ಸತೀಶ್ ಚಪ್ಪರಿಕೆ ಅವರು. ಇಲ್ಲ ಬಿಡಿ ಮೇಡಮ್, ಎಷ್ಟೊಂದು ಕಾರ್ಯಕ್ರಮ ಇದೆ, ಬರ್ತಾರಾ ಅಂತೇಳಿ. ಆದರೆ ನನಗೊಂದು ವಿಶ್ವಾಸ ನಿಮ್ಗಳ ಮೇಲೆ, ನೀವೆಲ್ಲರೂ ಇವತ್ತು ಆಗಮಿಸಿದ್ದೀರಿ. ನನಗೆ ತುಂಬ ಹೃದಯದ ಮನಸ್ಸು ತುಂಬಿ ಬಂದಿದೆ. ಇವತ್ತು ನನ್ನ ಕೃತಿ ಬಿಡುಗಡೆ ಆಗ್ತಿರುವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮೆಲ್ರಿಗೂ ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನು ಹೇಳಿ, ಧನ್ಯವಾದಗಳನ್ನು ಹೇಳಿ. ಇವತ್ತಿನ ಈ ಕೃತಿ ಉರಿವ ಬೆಂಕಿಗೆ ಮೈಯೆಲ್ಲ ಬಾಯಿ, ಒಂದು ಕೃತಿ ಆಗೋದು ಅಷ್ಟು ಈಸಿನೂ ಅಲ್ಲ, ಅಷ್ಟು ಕಷ್ಟನೂ ಅಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಇವತ್ತು ಈ ನನಗೆ ಆಮೇಲೆ ಕೃತಿ ಬಗ್ಗೆ ಮಾತಾಡ್ತಾ ಮರೆಯೋದಕ್ಕೆ ಮುಂಚೆ, ಮೊದಲಿಗೆ ಈ ಕೃತಿಯನ್ನು ಬರೆದಂಥದ್ದು, ಆನಂತರದಲ್ಲಿ ಪಬ್ಲಿಷ್ ಮಾಡಿದಂಥದ್ದು, ಆನಂತರದಲ್ಲಿ ಇದನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು, ಈ ಎಲ್ಲದರ ಮಧ್ಯೆ ಇದಕ್ಕೆ ಸಾಕ್ಷಿಯಾಗಿ ನನ್ನ ಕಾರ್ಯಕ್ರಮದ ಇನ್ವಿಟೇಷನನ್ನು ಕೊಡ್ತಿದ್ದಾಗೆ ಬರ್ತೀನಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಅವ್ರು ಬರ್ತೀನಿ, ನಾನು ಕೂತಿರ್ತೀನಿ. ಅವ್ರಿಗೆ ಬಿಡುವಿಲ್ಲದ ಕಾರ್ಯಕ್ರಮದ ಬಗ್ಗೆ ವೀರೇಂದ್ರ ಹೆಗ್ಗಡೆಯವರ ತಮ್ಮನಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಂದಿದ್ದಷ್ಟೇ ಅಲ್ಲ, ನನಗೆ ಹೇಳಿದರು ನಮ್ಮ SDMನ ಶಿಕ್ಷಣ ಸಂಸ್ಥೆಗೆ ನಾವು 50 ಪುಸ್ತಕಗಳನ್ನು ತಗೋತೀನಿ, ನೀವು ಸಪ್ರೇಟಾಗಿ ಎತ್ತಿಡಿಸ್ಬೇಕು ಅನ್ನುವಂತಹ ಮಾತು. ಒಬ್ಬ ಲೇಖಕಿಗೆ ಇದಕ್ಕಿಂತ ಏನು ಬೇಕು? ಸೊ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಅದು ಜೊತೆಗೆ ಇವತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತೀಚೆಗಷ್ಟೇ ಗುಲ್ಬರ್ಗಾದಲ್ಲಾಯಿತು. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ನನ್ನ ಕಾರ್ಯಕ್ರಮಕ್ಕೆ ಬಂದು ಕೂತಿದ್ದಾರೆ ಅನ್ನೋದೇ ಒಂದು ಖುಷಿ. ಮನು ಬಳಿಗಾರ್ ಸರ್ ಅವರು, ನಾಡೋಜ ಸರ್ ಅವರು, ಪರಿಷತ್ತಿಗೆ ಅದು ಒಂದು ಸಮ್ಮೇಳನ ನಡೆಸಿದಂತಹ ಕೀರ್ತಿ ಏನಿದೆಯಲ್ಲ, ಅದರ ಅಧ್ಯಕ್ಷರಾಗಿ ಎಷ್ಟು ಸಮ್ಮೇಳನಗಳನ್ನು ನಡೆಸಿದ್ದಾರೆ, ಅದನ್ನು ಆಗು ಮಾಡಿದ್ದಾರೆ. ಅಂತಹ ಮನು ಬಳಿಗಾರ್ ಸರ್ ಅವರು ಅಧ್ಯಕ್ಷರಾಗಿ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆನೂ ನೀವು ಕೊಟ್ಟಿದ್ದೀರಿ, ಬರ್ತೀನಿ ನಾನು, ಇರ್ತೀನಿ ಅಂತ ಹೇಳಿದ್ರು. ಅವ್ರು ಬಂದಿದ್ದಾರೆ, ಅದಕ್ಕೆ ತುಂಬ ಹೃದಯದ ಧನ್ಯವಾದ ಮನು ಬಳಿಗಾರ್ ಸರ್. ಅದ್ರ ಜೊತೆಗೆ ನಮ್ಮ ಚಿಕ್ಕೋಡಿ ಕರ್ನಾಟಕ ಸರ್ಕಾರ ಎಲ್ಲಿ ಎಲ್ಲಿದು, ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ವೀರಕುಮಾರ್ ಪಾಟೀಲ್ ಸರಿಗೆ ನಾನು ಒಂದು ಮೆಸೇಜ್ ಹಾಕಿದ್ದೆ, ಇಮಿಡಿಯೇಟ್ ಹೇಳಿದ್ರು ಸಂಡೆ ಇದ್ದರೆ ಪದ್ಮಿನಿ ಬರ್ತೀನಿ ಅಂತೇಳಿ. ಇವತ್ತು ವೀರಕುಮಾರ್ ಪಾಟೀಲ್ ಸರ್ ಬಂದಿದ್ದಾರೆ, ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ಧನ್ಯವಾದ ಸರ್. ಅದ್ರ ಜೊತೆಗೆ ಇವತ್ತು ನಿವೃತ್ತ ಐ ಜಿ ಪಿ ಸರ್, ನನ್ನ ಕುಟುಂಬದವರೇ, ಶಿವಪ್ರಸಾದ್, ಎನ್ ಶಿವಪ್ರಸಾದ್ ಮತ್ತು ಮಿಸಸ್ಸು ಸುಮಾ, ಅವಳು ನನಗೆ ತುಂಬ ಕ್ಲೋಸು. ಸೊ ಅವ್ರು ಬಂದಿದ್ದಾರೆ, ನನಗೆ ಖುಷಿ ಆಗ್ತಿದೆ. ಅದ್ರ ಜೊತೆಗೆ ನಿರ್ಮಲಮ್ಮ 88ನೇ ವರ್ಷದಲ್ಲಿ ನಾನು ಹೇಳ್ತಿದ್ದಾಗೆ ಚಕ್ರೇಶ್ವರಿ ಮಹಿಳಾ ಸಮಾಜದ ಅಧ್ಯಕ್ಷೆಯಾಗಿ ಮೆಟ್ಲತ್ತೋದೇ ಕಷ್ಟ ಅವರಿಗೆ. ಅಂಥದ್ರಲ್ಲಿ ಇಲ್ಲ ಪದ್ಮಿನಿ ನೀನು, ಅದು ಹೇಳ್ತಾರೆ ಎಲ್ಲರ ಹತ್ರನೂ, ಅವಳು ಜೋರು ಮಾಡ್ತಾಳೆ ಅದಕ್ಕೆ ಅರ್ಧ ಬರ್ತೀನಿ ನಾನು ಅಂತೇಳಿ. ಹಾಗೆ ನಿರ್ಮಲಮ್ಮ ಇವತ್ತು ಬಂದಿದ್ದಾರೆ, ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ನಿರ್ಮಲ್ ಅಣ್ಣ ಬಂದಿದ್ದಾರೆ ಇವತ್ತು, ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇವತ್ತು ಭಾಳ ಜನ ಬರಹಗಾರರು ನಮ್ಮ ಮಧ್ಯೆ ಇದ್ದಾರೆ. ಪ್ರೊಫೆಸರ್ ಸುಕನ್ಯಾ ಮೇಡಮ್ ಇರ್ಬೋದು, ನನ್ನ ಗುರು ಶಿವಧ್ರ ಶ್ರೀನಿವಾಸ್ ಸರ್, ನಾನು ಹೇಗೆ ಮರೀಲಿ. ಇಡೀ ಒಂದು ಪುಸ್ತಕ ಶುರು ಮಾಡಿದಂಥವರು, ಇವತ್ತು 7ನೇ ಪುಸ್ತಕಕ್ಕೆ ನಾನು ಬಂದು ನಿಂತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಶಿವಧ್ರ ಶ್ರೀನಿವಾಸ್ ಸರ್ ಅವರು. ಅವರು ಇವತ್ತು ಬಂದಿದ್ದಾರೆ, ನನ್ನ ಜೊತೆಗಿದ್ದಾರೆ ಅನ್ನೋದು ನನಗೆ ಖುಷಿಯಾದಂಥ ವಿಚಾರ. ಮತ್ತು ಇವತ್ತು ಬರಹಗಾರರಲ್ಲಿ ಕಠಾರಿ ಸರ್ ಅವರು ಇಲ್ಲಿದ್ದಾರೆ, ಚಂದ್ರಪ್ರಭಾ ಕಠಾರಿ ಅವರಿದ್ದಾರೆ, ಗೀತಾ ಬಂದಿದ್ದಾರೆ, ಡಿ ಎನ್ ಗೀತಾ ಬಂದಿದ್ದಾರೆ. ಸೊ ಹೀಗೆ ಭಾಳಷ್ಟು ಜನ ಬರಹಗಾರರು ಇವತ್ತು ನನ್ನ ಜೊತೆಗಿದ್ದಾರೆ. ಅವರೆಲ್ರಿಗೂ ನಾನು ಖುಷಿಯಿಂದ ಹಂಚ್ಕೋತಾ ಇದ್ದೀನಿ. ಅನೇಕ ಸಂಘ ಸಂಸ್ಥೆಗಳಿಗೆ ನಾನು ಯಾರ್ಯಾರು, ಅದು ಕೆ ಜೆ ಇರ್ಬೋದು, ಚಕ್ರೇಶ್ವರಿ ಇರ್ಬೋದು, ನನ್ನ ಜೈನ್ ಮಿಲನ್ ಇರ್ಬೋದು, ಎಲ್ಲರಿಗೂ ನಾನು ಇನ್ವಿಟೇಷನ್ ಕಾರ್ಡ್ ಕೊಟ್ಟಾಗ ನನ್ನ ಕುಟುಂಬದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ರಂಗದೊರೆಯ CEO ನನ್ನ ಅಣ್ಣ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇವತ್ತು ಇಲ್ಲಿದ್ದಾರೆ. ಅಣ್ಣ ಒಂಚೂರು ನಿಂತ್ಕೊಂಬಿಡಿ, ಖುಷಿಯಾಗುತ್ತೆ. ಅಣ್ಣ ಬಂದಿದ್ದಾರೆ, ನನಗೆ ಖುಷಿ ಆಗ್ತಿದೆ. ಒಬ್ಬ ನಾಟಕಕಾರರಾಗಿ, ಚಲನಚಿತ್ರ ನಟನಾಗಿ, ಇವತ್ತು ರಂಗ ದೊರೆ ಹಾಸ್ಪಿಟಲ್ನ CEO ಆಗಿ, ಮೂಳೆಯ ತಜ್ಞರಾಗಿ, ಎಷ್ಟು ಅವರು ವಾಟ್ಸಪ್ಗಳಲ್ಲಿ ತಮ್ಮದೇ ತಂಗಿಯ ಬಗ್ಗೆ ಹಾಕ್ಕೋತಾರೆ ಅಂದರೆ ಅದೊಂದು ಖುಷಿ ವಿಚಾರ. ಅವ್ರು ಬಂದಿದ್ದಾರೆ, ನನಗೆ ಖುಷಿ ಆಗ್ತಾಯಿದೆ. ನನಗಿಲ್ಲಿ ಭಾಳ ಜನದ ಹೆಸರು ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಇದೊಂದು ಅಕೇಷನ್ ನನ್ನ ಖುಷಿಯನ್ನು ನಾನು ತೋರಿಸ್ಕೊಳ್ಳಿಕ್ಕೆ. ಅದ್ರ ಜೊತೆಗೆ ಅತ್ಯಂತ ಬ್ಯುಸಿ ಆಗಿರುವಂತಹ ವಕೀಲ ದಂಪತಿಗಳು, ರೇವತಿ ಆಗಿರ್ಬೋದು, ರೇವತಿ ನರ್ದೇವರು ಮತ್ತು ಆದಿನಾಥ್ ನರ್ದೇವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಕಣಗಾವಿ ಸರ್, ಸರ್ ಈಗ ಒಬ್ಬ ಪೊಲೀಸ್ ಆಫೀಸರಾಗಿ ಕಣಗಾವಿ ಸರ್ ಅವರು ಬಂದಿದ್ದಾರೆ, ಜಿನೇಂದ್ರ ಕಣಗಾವಿ ಸರ್ ಅವರು. ಅವರು IAS ಕೋಚಿಂಗ್ ಸೆಂಟರನ್ನು ನಡೆಸ್ತಾರೆ, ಅವರು ಬೆಂಬಲವಾಗಿ ಇವತ್ತು ನಮ್ಮ ಹತ್ರ ಬಂದಿದ್ದಾರೆ ಅನ್ನೋದು ನನಗೊಂದು ಖುಷಿ. ಸೊ ಹಾಗಾಗಿ ಇವತ್ತು ಭಾಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ರ ಜೊತೆಗೆ ಇವತ್ತು ನನ್ನ ಅನೇಕ ಸಂಘ ಸಂಸ್ಥೆಗಳು, ಅದ್ರ ಜೊತೆಗೆ ನನ್ನ ಪತಿಯ ಕುಟುಂಬದ ವರ್ಗದವರು ಇವತ್ತು ಡಾಕ್ಟ್ರುಗಳು ಬಂದಿದ್ದಾರೆ. ನನ್ನ ಹೆಸರು ಹೇಳಬೇಕು, ಡಾಕ್ಟರ್ ರೆಡ್ಡಿ ಆಗಲಿ, ಡಾಕ್ಟರ್ ಗೋಪಾಲ್ ಆಗಲಿ, ಡಾಕ್ಟರ್ ತ್ಯಾಗಣ್ಣ, ಡಾಕ್ಟರ್ ಉಷಕ್ಕ, ಇವರೆಲ್ಲರೂ ಕೂಡ, ಮತ್ತು ಅದ್ರ ಜೊತೆಗೆ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಕಾಂತರಾಜು, ಇಲ್ಲಿ ಭಾಳ ಜನ ವಕೀಲರಿದ್ದಾರೆ, ಭಾಳ ಜನ ಡಾಕ್ಟ್ರುಗಳಿದ್ದಾರೆ, ಭಾಳ ಜನ ಬರಹಗಾರರಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಕುಟುಂಬ ವರ್ಗದವರು ಬಂದಿದ್ದಾರೆ, ಮೈಸೂರಿಂದ, ಬೇರೆ ಕಡೆಯಿಂದ ಎಲ್ಲ ನನ್ನ ಕುಟುಂಬ ವರ್ಗದವರು ಬಂದಿದ್ದಾರೆ. ನನ್ನ ತಂಗಿ ಗಂಡ ಇರ್ಬೋದು, ನನ್ನ ಅಣ್ಣನ ಕುಟುಂಬ ಇರ್ಬೋದು, ಅವರೆಲ್ಲರೂ ಬಂದಿದ್ದಾರೆ. ಅದೊಂದು ಅಷ್ಟು ದೂರದಿಂದ ನಾನು ನಿನ್ನೆ ಟೈಮ್ ಇಲ್ಲದೇ ಇದ್ದರೂ ನಾನು ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹೋಗ್ತಿದ್ದಾಗೆ ನನ್ನ ಪಾರ್ಕಿನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನನಗೆ ಅದೊಂದು ಖುಷಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ಅಂತೇಳಿದ್ರೆ ಪದ್ಮನಾಭನಗರ ವನಿತಾ ಸಮಾಜ, ಆ ಎಲ್ಲ ಗೆಳತಿಯರು ಕೂಡ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲ ನಾವೆಲ್ಲ ಒಂದು ಕುಟುಂಬದವರಾಗೆ ಇರುವಂಥವರು. ಅವರು ಬರೋದಷ್ಟೇ ಅಲ್ಲದೆ ಅವರವ್ರ ಯಜಮಾನ್ರುಗಳನ್ನು ಕರ್ಕೊಂಬಂದಿದ್ದಾರೆ. ಇದೀಗ ತಾನೇ ನಮ್ಮ BR ಲಕ್ಷ್ಮಣರಾವ್ ಸರು ಬೇರೆ ಕಾರ್ಯಕ್ರಮಕ್ಕೆ ಅಂತೇಳಿ ಹೊರಟರು. ಸೊ ನಮ್ಮ ಆನೆಕಲ್ಲಿನ ಗೆಳೆಯರು ಬಂದಿದ್ದಾರೆ, ಆದೂರ್ ಪ್ರಕಾಶ್ ಸರ್ ಇರ್ಬೋದು, ಭೈರಪ್ಪ ಸರ್ ಇರ್ಬೋದು, ಬನ್ಸಿಹಳ್ಳಿ ಸರ್ ಇರ್ಬೋದು, ಹೀಗೆ ನನ್ನ ಬೀಗರುಗಳು ಬಂದಿದ್ದಾರೆ ದಾಖಲಾಗೋಕ್ಕೆ. ಸೊ ಯಾವುದನ್ನು ಬಿಡಲಿ, ಯಾವುದನ್ನು ಹೇಳಲಿ, ಇದೆಲ್ಲದಕ್ಕೂ ಕಾರಣ ಆಗಿದ್ದು ನನ್ನ ಬುಕ್ ಬ್ರಹ್ಮ ಸಂಸ್ಥೆಯಿಂದ. ಅವರು ಈ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿದ್ರು, ಹಾಗಾಗಿ ಈ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ಭಾಳ ಮುಖ್ಯವಾಗಿ ಈ ಕಾರ್ಯಕ್ರಮ ಮಾಡ್ತೀನಿ ಅಂತಿದ್ದಾಗೆ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದು ಚಂದ್ರಶೇಖರ್ ಕಂಬಾರ್ ಸರ್ನ. ಕಂಬಾರ್ ಸರ್ನ ಕೇಳಿದೆ ಯಾವತ್ತು ಮಾಡ್ತಿ ಎಂದು ಮಾಡ್ತಿ ಅಂದರು. ಸರ್ ಯಾವತ್ತು ಅಂತ ಡೇಟ್ ಫಿಕ್ಸ್ ಆಗಿಲ್ಲ, ಯಾಕೆಂದರೆ ಇದು ಎರಡನೇ ಸಲ ಬಿಡುಗಡೆ ಮಾಡ್ತಿದ್ದಾರೆ ಕಂಬಾರ್ ಸರು ಮತ್ತು ಮನು ಬಳಿಗಾರ್ ಸರು. ನಮ್ಮ ಶಿರಾಟ್ಟಿಲಿ ಬಿಡುಗಡೆ ಮಾಡಿದರು ಇದೇ ಪುಸ್ತಕವನ್ನು ನಮ್ಮ ಜೈನ್ ಟೀಚರ್ಸ್ ಕಾನ್ಫರೆನ್ಸಲ್ಲಿ December 25th. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರಿದ್ದರು. ಮತ್ತೆ ಎರಡನೇ ಸಲ ಅಗೇನ್ ನಾನು ಚಂದ್ರಶೇಖರ್ ಕಂಬಾರ್ ಸರ್ ಅವ್ರನ್ನ ಕೇಳಿದಾಗ ಬೆಂಗಳೂರಲ್ಲಿ ಮಾಡ್ತೀನಿ ಅಂದಾಗ ಅವರು ಬರ್ತೀನಿ ಅಂತೇಳಿ ನಿನ್ನೆ ಮೈಸೂರಿಂದ ಸಿದ್ಧಲಿಂಗಯ್ಯ ಅವರ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಬಂದು ಬೆಳಗ್ಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ಮೇಲಿನ ಪ್ರೀತಿಗೆ ಕಂಬಾರ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಪೂರ್ಣಿಮಾ ಅವರು ಮೊದಲಿಂದನೂ ನಮಗೆಲ್ಲರನ್ನೂ ಕೈ ಹಿಡಿದವರು, ಬರೆಸ್ದವರು, ಬರಿ ಅಂದವರು, ಬೆನ್ನು ತಟ್ಟದವರು. ಆರ್ ಪೂರ್ಣಿಮಾ ಪ್ರಜಾವಾಣಿಯ ಬೇರೆ ಬೇರೆ ಮೊಟ್ಟ ಮೊದಲ ಸಂಪಾದಕಿಯಾಗಿ ಗುರುತಿಸ್ಕೊಂಡಂಥವ್ರು. ಅವರು ನನ್ನ ಈ ಕಾರ್ಯಕ್ರಮಕ್ಕೆ ಬಂದು ಮಹಿಳಾ ದಿನಾಚರಣೆಯ ಪ್ರಸ್ತುತತೆ ವಿಚಾರಗಳ ಜೊತೆಗೆ ನನ್ನ ಕಥೆಯ ಬಗ್ಗೆ ಮಾತಾಡಿದಂಥವ್ರು. ಇವತ್ತು ಒಂದು ಸರ್ಟಿಫಿಕೇಟ್ ಅಂತ ಏನಾದರೂ ಸಿಗೋದಿದ್ದರೆ ಎಲ್ಲರಿಂದ ಸಿಗಲ್ಲ, ಅದು ದೇವು ಪತ್ತಾರ್ ಅವ್ರು ಕೊಟ್ಬಿಟ್ಟಿದ್ದಾರೆ. ದೇವು ಪತ್ತಾರ್ ಪ್ರಜಾವಾಣಿಯ ಚೀಫ್ ಒಂದು ಮುಖ್ಯ ಎಡಿಟರ್ ಆದಂಥವರು, ಅಲ್ಲಿ ಕೆಲಸ ಮಾಡಿದಂಥವ್ರು. ಅವರು ನನ್ನ ಕಥೆಯನ್ನು ಯಾರ್ಯಾರಿಗೋ ಹೋಲಿಸಿ ನಾನು ಶಾಕ್ ಆಗಿಬಿಟ್ಟಿದ್ದೀನಿ, ಇನ್ನೂ ಅದರಿಂದ ಹೊರಗಡೆ ಬರ್ತಾ ಇಲ್ಲ. ಅಷ್ಟು ಬಗ್ಗೆ ಹೋಲಿಸಿ ಹೇಳಿದಂಥದ್ದು ನನಗೆ ನಿಜವಾಗ್ಲೂ ಖುಷಿಯಾಗ್ತಿದೆ. ಅವರು ಇವತ್ತು ಅದ್ಭುತವಾಗಿ ಮಾತಾಡಿದ್ದಾರೆ. ಅವರ ಬರೆದಿರೋದನ್ನು ತಗೋತೀನಿ ನಾನು, ನೆಕ್ಸ್ಟ್ ಎಡಿಷನ್ನಿಗೆ ನಾನು ಅದನ್ನು ಬಳಸ್ಕೋತೀನಿ ಅದನ್ನು. ಅದ್ರ ಜೊತೆಗೆ ಶ್ರೀಧರ್ ಬನವಾಸಿಯನ್ನು ನಾನು ಮುನ್ನುಡಿ ಬರ್ಕೊಡಪ್ಪ ಅಂತ ಕೇಳಿದಾಗ ಶ್ರೀಧರ್ ಹೇಳಿದರು, ಇಲ್ಲ ಮೇಡಮ್ ಬೇರೆಯವ್ರ ಕೈಯಲ್ಲಿ, ಅವರಾಗಲೇ ಹೇಳಿದರು ಇಲ್ಲ ಬೇರೆಯವ್ರ ಹತ್ರ ಬರೆಸಿ ಮೇಡಮ್. ನಾ ಹೇಳ್ದೆ ಇಲ್ಲ ನೀನೇ ಬರಿಬೇಕು. ಅಕಾಡೆಮಿಯ ಯುವ ಪುರಸ್ಕಾರ ತಗೊಂಡಂತಹ ಒಬ್ಬ ಲೇಖಕ ಅವರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ತಗೊಂಡಂತಹ ಶ್ರೀಧರ್ ಬನವಾಸಿ ಭಾಳ ಎಲ್ಲೋ ಇದ್ದರೂ ಕೂಡ ಬರ್ಕೊಟ್ರು. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದ್ರ ಜೊತೆಗೆ ನಾನು ಬರಿತಾ ಇದ್ದೀನಿ, ನನ್ನ ಸಿಕ್ಕಾಬಟ್ಟೆ ಕೆಲಸಗಳ ಮಧ್ಯೆ ಅಕಾಡೆಮಿಯ ಕೆಲಸಗಳ ಬಗ್ಗೆ ಬೇರೆ ಬೇರೆ ಕೆಲಸಗಳ ಬಗ್ಗೆ ಬರಿತಿದ್ದೀನಿ ಅಂದಾಗ ಮೊಟ್ಟ ಮೊದಲಿಗೆ ಶೇಷಾದ್ರಿಪುರಂ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಂತಹ ಪುಷ್ಪ ಅನಂತರಾಮ್ ಒಂದು ಮಾತು ಫೋನ್ ಮಾಡಿ ಹೇಳಿದ್ಲು, ನೋಡೇ ನಾನು ರಿಟೈರ್ಡ್ ಆಗಿದ್ದೀನಿ, ಏನಾದ್ರೂ ಅಂತ ಕೆಲಸ ಇದ್ದರೆ ಕೊಡು, ತಿದ್ದಿ ತೀಡಿ ಕೊಡ್ತೀನಿ ಅಂತೇಳಿ. ನಾನು ಅವಳು ಕೇಳದೆ ತಡ ಅವಳಿಗೆ ಶಿವಾನಂದ ಸರ್ಕಲ್ಲಿಗೆ ಕಳಿಸ್ಬಿಟ್ಟೆ ಅವಳಿಗೆ. ಅವಳು ಎಷ್ಟು ಚಂದ ಮಾಡಿ ಅದನ್ನು ಕರೆಕ್ಷನ್ಸ್ ಎಲ್ಲ ಮಾಡಿ ಪ್ರೂಫ್ ರೀಡ್ ಮಾಡಿ ಕಳಿಸಿದ್ಲು. ಪುಷ್ಪ ಥ್ಯಾಂಕ್ ಯು. ಸೊ ಅದೇ ರೀತಿ ನಾನು ಈ ಕಥಾ ಸಂಕಲನ ತರ್ತೀನಿ ಅಂತ ಯೋಚನೆ ಮಾಡಿದಾಗ ನನಗೆ ಬರಿತಿದ್ದೆ ಅದನ್ನೆಲ್ಲ ಬೇರೆ ಬೇರೆಯವ್ರಿಗೆ ಕಳಿಸ್ತಿದ್ದೆ. ಅದು ಕೆಂಪಣ್ಣ ಸರ್ಗೆ ಇರ್ಬೋದು, ಡಾಕ್ಟರ್ ಕೆಂಪಣ್ಣ ಅವರಿಗೆ, ಮತ್ತು ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರಿಗೆ ಕಳಿಸ್ತಾ ಇದ್ದೆ, ಮತ್ತು ರಾಜಶೇಖರ್ ಅತ್ಗುಂದಿ ಅವ್ರಿಗೆ ಕಳಿಸ್ತಾ ಇದ್ದೆ, ಮತ್ತು ಬೇರೆ ಬೇರೆಯವ್ರಿಗೆ ಕಳಿಸ್ತಾ ಇದ್ದೆ. ಅವರು ಓದಿ ಈಗಿರಬೇಕಿತ್ತು ಈಗಿರಬೇಕಿತ್ತು ಅಂತ ಹೇಳ್ತಾ ಇದ್ದರು. ಆ ಸಂದರ್ಭದಲ್ಲೆಲ್ಲ ಹಾಗೆ ಹೇಳಿದಂಥ ಸಂದರ್ಭದಲ್ಲಿ ನನ್ನ ಈ ಟೈಟಲ್ ಏನಿದೆ ಅಲ್ಲಮ್ಮನ ಮಾತಿನ ಟೈಟಲಿಗೆ ರಾಜಶೇಖರ್ ಅತ್ಗುಂದಿ ಅವರು ಈ ಟೈಟಲ್ ಇಡಿ ಮೇಡಮ್ ಅಂತೇಳಿ ಕಳಿಸಿದರು. ಆ ಕಥೆಯನ್ನು ಓದಿದ ಮೇಲೆ ನಾವು ಬೇರೆದೇ ಹೆಸರನ್ನು ಇಟ್ಟಿದ್ವಿ. ಹಾಗೆ ಇಟ್ಟಾದಮೇಲೆ ಅವರು ಹೇಳಿದ ಮೇಲೆ ನಾವು ಆ ಕಥೆಗೆ ಆ ಟೈಟಲನ್ನು ಇಟ್ಟಿವಿ. ಅವರೇ ವಸಂತ ಪ್ರಕಾಶನವನ್ನು ಹೇಳಿದ್ರು. ಒಂದು ದಿವಸ ಹೀಗೆ ಏನೋ ಮಾತಾಡ್ತಾ ಹೇಳಿದಾಗ ವಸಂತ ಪ್ರಕಾಶನದ ಮುರಳಿ ಅವ್ರಿಗೆ ಹೇಳ್ತೇನೆ ನೀವು ಹೋಗಿ ಕೊಡಿ ಮೇಡಮ್ ಅಂದರು. ಮುರಳಿಯವರು ಒಪ್ಪಿದ್ರು. ಇವತ್ತು ಈ ಒಂದು ಕಥಾ ಸಂಕಲನ ಚೆನ್ನಾಗಿ ಆಗಿದೆ ಅನ್ನೋದಾದರೆ, ಪ್ರಿಂಟ್ ಆಗಿದೆ ಅನ್ನೋದಾದರೆ, ಅದಕ್ಕೆ ಸೌಮ್ಯ ಕಲ್ಯಾಣ್ಕರ್ ಅವರು ಇದನ್ನು ಚಿತ್ರವನ್ನು ಬರೆದಿದ್ದಾರೆ, ಅದು ಆಗಿದೆ ಅನ್ನೋದಾದರೆ ಮುರಳಿ ಸರಿಂದ. ಹಾಗಾಗಿ ವಸಂತ ಪ್ರಕಾಶನದ ಮುರಳಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ 12 ಕಥೆಗಳು ಕೂಡ ಸುಧಾ ಕಸ್ತೂರಿ ಕನ್ನಡಪ್ರಭ ಅಡ್ವೈಸರ್ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಅಷ್ಟು ಕಥೆಗಳನ್ನು ಪ್ರಕಟ ಮಾಡಿದಂತಹ ಸಂಪಾದಕರಿಗೆ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ನನ್ನ ಯಾವುದೇ ಕೆಲಸ ಮಾಡಬೇಕಾದ್ರೂ, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇರ್ಬೋದು, ನಾವೇನಾದರೂ ಕೆಲಸ ಮಾಡ್ತೀವಿ ಅಂದರೆ ನಮ್ಮ ಗಂಡ ಬೆಂಬಲ ಕೊಡದೇ ಇದ್ದರೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ನಾಗರಾಜ್ ಅವರು. ನಾನು ಪಾಪ ಕೆಲವು ಸಲ ಮೂರು ದಿನ ಸಾರು ಮಾಡಿ ಫ್ರಿಜ್ಜಿಗೆ ದಬ್ಬಿ ನಾನೆಲ್ಲೋ ಹೋದಾಗಲೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ನನ್ನನ್ನು ಕಳಿಸ್ಕೊಡುವಂತಹ ಒಂದು ಪ್ರೀತಿ, ಮತ್ತು ಅದು ಮಾಡು ನೀನೇನೋ ಮಾಡ್ತಾ ಇದ್ದೀಯಾ ಅನ್ನುವಂಥದ್ದು. ಮತ್ತು ಭಾಳ ಸಲ ನನ್ನ ಉಪನ್ಯಾಸಕ ಮಿತ್ರರು ಇರಲಿ, ಭಾಳ ಜನ ಬಂದಿದ್ದಾರೆ ಇಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಉಪನ್ಯಾಸಕ ಮಿತ್ರರು, ಅವ್ರು ಹೇಳ್ತಿರ್ತಾರೆ ಏನು ಮೇಡಮ್ ಸರ್ ಅಡುಗೆ ಮಾಡ್ತಿರ್ತಾರಾ ನೀವು ಸುತ್ತಿರ್ತೀರಾ ಅಂತಾರೆ. ಆ ಥರ ಪಾಪ ಅಡುಗೆ ಏನು ಮಾಡಲ್ಲ, ಪಾಪ ಕಾಫಿ ಟೀ ಚೆನ್ನಾಗಿ ಮಾಡ್ತಾರೆ, ಅಡುಗೆ ಎಲ್ಲ ಅನ್ನ ಒಂದು ಮಾಡ್ಕೋತಾರೆ. ಇದು ಖುಷಿ ವಿಚಾರ, ಯಾಕಂದರೆ ಮಾಡಲಿ ಅಲ್ವಾ, ನಾವು ಈ ಕೆಲಸ ಮಾಡುವಾಗ ಅವರು ಮಾಡ್ತಾರೆ. ಸೊ ನಮ್ಮ ಬೆಂಬಲವಾಗಿ ನಿಂತ್ಕೊಂಡಿರುವಂತಹ ನಾಗರಾಜ್ಗೆ ನಾನು ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಮುರಳಿ ಅವ್ರಿಗೆ ಕೊಡ್ತಿದ್ದಾಗೆ ಅವರು ಮುಂಚೆ ಹೇಳಿದ್ರು, ಹತ್ತೇ ಕತೆ ಕೊಟ್ಟಿದ್ದೆ, ಇನ್ನೆರಡು ಕತೆ ಕೊಟ್ಟಿರಲಿಲ್ಲ ನಾನು. ಆವಾಗ ಅವ್ರು ಹೇಳಿದ್ರು, ಮೇಡಮ್ ತುಂಬ ಚಿಕ್ಕ ಕಥಾ ಸಂಕಲನ ಆಗುತ್ತೆ, ಇನ್ನೊಂದೆರಡು ಕತೆ ಬರೆದುಕೊಡಿ ಅಂತೇಳಿ. ನಾನು ಒಂದು ತಿಂಗಳು ಟೈಮ್ ತೊಗೊಂಡು, ಮಕ್ಕಳು ಬೇರೆ ಸ್ವೀಡನಿಗೆ ಹೊರಟಿದ್ರು, ಅವರನ್ನೆಲ್ಲ ಕಳಿಸಿ ಮಾಡಿ ನಾನು ಆಮೇಲೆ ಬರೆಯೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ದೇವುಪತರ್ ಸರ್ ಹೇಳಿದಾಗೆ ಇದು ಎಲ್ಲೆಲ್ಲಿಂದ ಕತೆಗಳಿಗೆ, ಗಂಗಾವತಿ ಇರ್ಬೋದು, ಯಾದಗಿರಿ ಇರ್ಬೋದು, ಅಲ್ಲಿಂದ ಸ್ವೀಡನ್ ತನಕ ಸಾಗುತ್ತೆ ಅನ್ನೋದಾದರೆ ಆ ಕತೆಗಳನ್ನು ನನ್ನ ಮಕ್ಕಳದನ್ನೇ ಕತೆ ಇಟ್ಕೊಂಡು ನಾನು ಬರೆದೆ. ಯಾಕೆಂದರೆ ಇವತ್ತು ಜಾಗತೀಕರಣದ ಪ್ರಭಾವದಿಂದ ಮಕ್ಕಳು ಬೇರೆ ದೇಶಕ್ಕೆ ಹೋಗುವಂಥದ್ದು ಅನಿವಾರ್ಯ ಆಗಿದೆ, ಅಲ್ಲಿ ನೆಲೆಸುವಂಥದ್ದು ಅನಿವಾರ್ಯ ಆಗಿದೆ. ನನಗೇನಾದರೂ ಆಯಿತು ಅಂತಂದಾಗ ನನಗೆ ಆವಾಗ ಆಕ್ಸಿಡೆಂಟ್ ಕೂಡ ಆಗಿತ್ತು ಆ ಟೈಮಲ್ಲಿ, ಇದ್ದರು ಮಕ್ಕಳು, ದೊಡ್ಡ ಮಗಳು ಇದ್ಲು ಇಲ್ಲೇ, ಹಾಗಾಗಿ ಅವಳು ಬರ್ತಾಳ ಅಂತೇಳಿ ಇದ್ಲು. ಆದರೆ ಮುಂದೆ ಏನಾದರೂ ಆದರೆ ಅಂದಾಗ ಬರ್ತಾರೆ ಅನ್ನುವಂತಹ ಒಂದು ಎಂಡಿಂಗನ್ನು ನಾನು ಕೊಟ್ಟಿದ್ದೀನಿ ಆ ಕಥೆಗೆ, ಬರ್ತಾರೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ. ಇವತ್ತು ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಇಡೀ ಕಥಾ ಸಂಕಲನನ್ನು ನನ್ನ ನಾಲ್ಕು ಮಕ್ಕಳಿಗೆ ಅದನ್ನು ಅರ್ಪಿಸಿದ್ದೀನಿ ಕೂಡ, ನನ್ನ ಅಳಿದಿರು ಮತ್ತು ಮಗಳಿಗೆ. ಸೊ ಹಾಗಾಗಿ ಈ ಇಡೀ ಕಥಾ ಸಂಕಲನ ಬಂದಿದ್ದೇಗೆ ಅನ್ನೋದು ಒಂದೆರಡು ಮಾತುಗಳಲ್ಲಿ ನಾನು ಮಾತು ಮುಗಿಸ್ತೇನೆ. 12 ಕಥೆಗಳನ್ನು ಈಗಾಗಲೇ ಹೇಳಿದ್ದಾರೆ. ಮಲ್ಲಿಗೆ ಮತ್ತು ಕಸ, ಇದು ಒಬ್ಬ ಕಸ ಗುಡಿಸುವ ಹೆಣ್ಣಿನ ಕತೆ ಇದು. ಇದು ಸುಧಾದಲ್ಲಿ ಕೂಡ ಪ್ರಕಟ ಆಗಿತ್ತು. ಆದರೆ ನಾನು ಆ ಕತೆ ಬರೆದಿದ್ದು ಹೇಗೆ ಅಂತಂದರೆ, ನಾನು ದಿನ ಕಾಲೇಜಿಗೆ ಹೋಗಬೇಕಾದ್ರೆ, ರಾಣಿ ಸರಳಾದೇವಿ ಕಾಲೇಜಿಗೆ ಹೋಗಬೇಕಾದ್ರೆ, ಒಬ್ಬ ಕಸದವಳು ದೇವಸ್ಥಾನದ ಹತ್ರ, ಅಲ್ಲೊಂದು ಗಣಪತಿ ಟೆಂಪಲ್ ಇದೆ, ಅಲ್ಲಿ ಕಸವನ್ನು ತೆಗೆದು ಮರ್ದು ದೇವ್ರಿಗೆಲ್ಲ ಹಾಕಿದ್ದ ಹೂಗಳನ್ನು ತೆಗೆದು ಒಂದು ಕವರಲ್ಲಿ ಹಾಕಿ ಆ ಪುರೋಹಿತರು ಹೊರಗಡೆ ಇಟ್ಟಿರ್ತಿದ್ರು ಕಾಂಪೌಂಡಲ್ಲಿ. ಅವಳು ಅದನ್ನು ಚೆನ್ನಾಗಿರೋವೇನಾದರೂ ಇದಾವೇನೋ ಅದರಲ್ಲಿ ಹೂವು ಅಂತೇಳಿ ನೋಡ್ತಾ ಇದ್ಲು. ಅಷ್ಟೇ ನಾನು ನೋಡಿದ್ದು, ಅದನ್ನಿಟ್ಕೊಂಡು ನಾನು ಆ ಕಥೆಯನ್ನು ಬರೆದಿದ್ದು. ಅಂದರೆ ಅಷ್ಟೇ, ಅದೊಂದೇ ಇದನ್ನಿಟ್ಕೊಂಡು. ಮತ್ತು ನೆಕ್ಸ್ಟು ಬಂದಂತಹ ಬಸಿರು ಕತೆ, ನಾನು ನನ್ನ ಒಂದು ಅಣ್ಣನ ಮಗಳ ಮದುವೆಗೆ ಅಂತೇಳಿ ನಾನು ಮಾಯಸಂದ್ರಕ್ಕೆ ಹೋದಾಗ ಅಲ್ಲಿ ನಾಗಮಣಿ ಅಂತೇಳಿ, ಭಾಳ ವರ್ಷದಿಂದ ನಾವು ಅವಳನ್ನು ನೋಡ್ತಾ ಇದ್ದೀವಿ, ಅವಳು ಸ್ವಲ್ಪ ಬುದ್ಧಿಭ್ರಮಣೆ ಆದಂಥ ಹುಡುಗಿ, ಅವಳನ್ನು ನಾನು ಆ ಕಥೆಯ ನಾಯಕಿಯನ್ನಾಗಿ ಮಾಡಿಕೊಂಡು, ಅವಳು ಒಂದು ಫೋಟೋಗೆ ಅಂತೇಳಿ ಪಾಪ ಸ್ಟೇಜಿಗೆ ಹೋದ್ಲು, ಹೋಗ್ತಿದ್ದಾಗೆ ಫೋಟೋಗ್ರಾಫರ್ ಫೋಟೋ ತೆಗೆದೆ ಕೆಳಗೆ ಕಳಿಸ್ಬಿಟ್ಟ. ಅವಳಿಗೆ ಪಾಪ ಬೇಜಾರಾಗೋಯ್ತು, ಬಂದು ನನ್ನ ಹತ್ರ ಅವಳು ಏನೇನೋ ಮಾತಾಡ್ತಿದ್ಲು, ಬಂದು ಫೋಟೋ ತೆಗಿಲಿಲ್ಲ ನೋಡು ಅಂತ ಮುಖ ಊದಿಸ್ಕೊಂಡು ಕೂತ್ಲು. ನಂಗೆ ಅದನ್ನೇ ಇಟ್ಕೊಂಡು ಒಬ್ಬ ಬುದ್ಧಿಮಾಂದೆ ಮಹಿಳೆ ಹುಡುಗಿ ಏನೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದನ್ನು ಒಂದು ಕತೆ ಮಾಡಿದೆ. ಆದರೆ ಅದು ಮಾಯಸಂದ್ರದ ಹುಡುಗಿ, ನಾನು ನನ್ನ ಸಾಲಿಗ್ರಾಮಕ್ಕೆ ತೊಗೊಂಡೋಗಿ ಆ ಕಥೆಯನ್ನು ಎಂಡ್ ಮಾಡಿದೆ. ಯಾಕೆಂದರೆ ನನ್ನ ಭಾಳಷ್ಟು ಕತೆಗಳು ಸಾಲಿಗ್ರಾಮ ಮತ್ತು ಮಾಯಸಂದ್ರ ಎರಡರಲ್ಲೇ, ಜಡೆ ಮಾಯಸಂದ್ರ ನನ್ನ ಅಮ್ಮನೂರು, ಸಾಲಿಗ್ರಾಮ ನನ್ನ ಅಪ್ಪನೂರು. ಸೊ ಹಾಗಾಗಿ ಆ ಎರಡೂ ಕತೆಗಳು ಅಲ್ಲಲ್ಲೇ ಓಡಾಡ್ತವೆ. ಯಾಕೆಂತಂದರೆ ನಾನು ಹುಟ್ಟಿ ಬೆಳೆದ ಊರು ವಾತಾವರಣ ಆಗಿರೋದ್ರಿಂದ, ಇವತ್ತು ನನ್ನ ಚಿಕ್ಕಪ್ಪ ಅತ್ತೆದೀರು ಅವ್ರ ಮಕ್ಕಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಅವ್ರಿಗೆಲ್ಲರ ಗೊತ್ತು ಈ ಕತೆಗಳೆಲ್ಲ, ಯಾರಿಗೆ ನಾನು ಹೋಲಿಸಿದ್ದೀನಿ ಅನ್ನೋದು ಕೂಡ ಅವ್ರು ಓದಿದ್ರೆ ಗೊತ್ತಾಗುತ್ತೆ. ಆನಂತರ ಪ್ರೀತಿಯ ಕಡಲಿಗೆ ಹಂಬಲಿಸಿದೆ ಮನ. ನಾನು ಪಾರ್ಕಲ್ಲಿ ಭಾಳಷ್ಟು ಸಲ ಸಂಜೆ ಹೊತ್ತು ಕೂತಾಗ ವಯಸ್ಸಾದ ಹೆಂಗಸರುಗಳು ಗಂಡಸರುಗಳು ಕೂತು ನೋಡುವಂಥದ್ದು, ಮಾತಾಡುವಂಥದ್ದು, ಅವರ ಸೊಸೆದಿರ ಕಷ್ಟಗಳನ್ನು ಹೇಳ್ಕೊಳ್ಳೋದು, ಮಕ್ಕಳ ಕಷ್ಟಗಳನ್ನು ಹೇಳ್ಕೊಳ್ಳೋದನ್ನು ನಾನು ಕೇಳಿಸ್ಕೋತಾ ಇದ್ದೆ, ಜಸ್ಟ್ ಕೇಳಿಸ್ಕೋತಾ ಇದ್ದೆ ದೂರದಲ್ಲಿ ಕೂತು. ಅಂತಹ ಒಬ್ಬ ವಯಸ್ಸಾದ ವ್ಯಕ್ತಿ ಮತ್ತೆ ಮರುಮದುವೆ ಆಗ್ತಾನೆ ಅನ್ನೋದಾದರೆ, ಮಕ್ಕಳು ಫಾರಿನಿಗೆ ಹೋಗ್ಬಿಟ್ಟಿದ್ದಾರೆ, ಒಬ್ಬನೇ ಇದ್ದಾನೆ, ಪ್ರೀತಿ ಅನ್ನುವಂಥದ್ದಕ್ಕೆ ವಯಸ್ಸು ಅನ್ನುವಂಥದ್ದಿಲ್ಲ, ಅದು ಕಡಲಾಗಿ ಯಾವಾಗ ಬೇಕಾದರೂ ಹಂಬಲಿಸ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಪಾರ್ಕಲ್ಲಿ ನೋಡಿದ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ನಾನು ಆ ಕಥೆಯನ್ನು ಬರೆದಂಥದ್ದು. ಆನಂತರದಲ್ಲಿ ಬರೆದಂಥದ್ದು ಗುಳೆ ಕತೆ. ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ನಾರ್ತ್ ಕರ್ನಾಟಕದ ಹೆಣ್ಣು ಮಕ್ಕಳು ಗಂಡಸರುಗಳು ಬಂದು ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಇದ್ದಂಥದ್ದನ್ನು ಕೇಳಿಸ್ಕೊಂಡಿದ್ದೆ. ಈ ಬೆಂಗಳೂರು ಎಷ್ಟು ಕಷ್ಟ ಇದೆ, ಊರಲ್ಲಿ ಪಾಪ ಯಾದಗಿರಿಯಲ್ಲಿ ಸಿಕ್ಕಾಬಟ್ಟೆ ಜಮೀನು ಎಲ್ಲ ಇರುತ್ತೆ, ಅದೆಲ್ಲ ಬಿಟ್ಟು ನೀರಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬದುಕನ್ನು ಕಟ್ಟಲಿಕ್ಕೆ ಬಂದಂಥವ್ರು, ಹೇಗೆ ಒಂದು ಮಗುವಿನ ಅತ್ಯಾಚಾರ ಆಗುತ್ತೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ. ನಾನು ಅದನ್ನು ತುಂಬ ಸುಖಾಂತವಾಗಿ ಮಾಡಿದೆ, ಇದಾಗೋದು ಬೇಡ ಅಂತೇಳಿ, ಹಾಗೆ ಆ ಕಥೆಯನ್ನು ನಾನು ಬರೆದಂಥದ್ದು. ಆನಂತರದ ಮತ್ತೊಂದು ಕತೆ ಅಹಿಂಸೆ. ನನಗೆ ಭಾಳಷ್ಟು ಸಲ, ನಾನು ಮೂಲತಃ ಜೈನಳಾದ್ರಿಂದ ನನಗೆ ಆಚರಣೆಯ ಜೈನ ಧರ್ಮ ಸರಿನಾ, ನನ್ನ ಬದುಕಿನ ಜೈನ ಧರ್ಮ ಸರಿನಾ ಅನ್ನೋದನ್ನು ಭಾಳ ಸಲ ನನಗೆ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದರೆ ನಾವು ಬರೀ ಬಾಯಲ್ಲಿ ಜೈನ ಧರ್ಮ ಹೇಳ್ತೀವೋ ಅಥವಾ ನಮ್ಮ ನಿಜವಾಗ್ಲೂ ಒಂದು ಪ್ರಾಣಿ ಸಾಯಿಸಬಾರ್ದು ಸಾಯಿಸಬಾರ್ದು ಅಂತ ಪಕ್ಕದವ್ರ ಬಗ್ಗೆ ಮಾತಾಡಿ ಹಿಂಸೆ ಕೊಡೋದಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಹಿಂಸೆ ಅಂತ ನನಗೆ ಭಾಳ ಸಲ ಅನಿಸುತ್ತೆ. ಹಾಗಾಗಿ ಅಂತಹ ಕಥೆಯನ್ನು ನಾನು ಅಹಿಂಸೆ ಅನ್ನುವಂತಹ ಕಥೆಯಲ್ಲಿ ತಂದೆ. ಮತ್ತೊಂದು ನಾರಾಯಣ ಶಾಸ್ತ್ರಿ ಮತ್ತು ಬೆಕ್ಕು. ಈ ಕಥೆ ನಮ್ಮ ಮನೆಗೆ ಒಂದು ಮೂರ್ನಾಲ್ಕು ದಿವಸ ಹಾಲಿಡೇಸು, ಕಾಲೇಜ್ ಹಾಲಿಡೇಸಲ್ಲಿ ಮನೆಯಲ್ಲಿ ಬಾಕ್ಲು ತಗೊಂಡು ಕೂತಾಗ ಹಿಂದ್ಗಡೆಯಿಂದ ಒಂದು ಬೆಕ್ಕು ಬರ್ತಿತ್ತು, ಮುಂದ್ಗಡೆ ಬಂದು ಸುಮ್ಮನೆ ಬಂದಿರ್ತಿತ್ತು. ಆಮೇಲೆ ನಾನು ಇದೇನಿದು ಬೆಕ್ಕು ಬರುತ್ತಲ್ಲ ಅಂತೇಳಿ ಒಂದು ಮೂರು ದಿವಸ ಹಾಗೆ ಬಂತು. ಕಡೆಗೆ ನಾನು ನಾಗರಾಜಿಗೆ ಫೋನ್ ಮಾಡಿದ್ದು, ಬೆಕ್ಕು ಮನೆಗೆ ಬಂದುಬಿಟ್ಟಿದೆ, ಬೆಕ್ಕು ಮನೆಗೆ ಬಂದಿದೆ ಅಂತೇಳಿ. ಸೊ ಇಮಿಡಿಯೇಟ್ ಅವರಿದ್ದವ್ರು ಏನಂದರು, ಇಲ್ಲ ಇದನ್ನು ಹಿಂದ್ಗಡೆ ಮುಂದ್ಗಡೆ ಬಾಕ್ಲು ತೆಗಿ ಕಳಿಸು ಅಂತೇಳಿ. ಸೊ ಅದನ್ನಿಟ್ಕೊಂಡು ಯಾಕೆ ಬರ್ತಿದೆ ಬೆಕ್ಕು, ಯಾವತ್ತೂ ಬರಲಾರದ್ದು ಯಾಕೆ ಬಂತು ಅಂತೇಳಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೆದಂತಹ ಕತೆ. ಅಗೈನ್ ಮತ್ತೊಂದು ಮೈಮನದ ಸುಳಿಯಲ್ಲಿ ಈ ಜಾಗತಿಕ ಜಗತ್ತಿನಲ್ಲಿ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದು, ಅದು ಒಂದು ಡೌಟನ್ನು ಇಟ್ಕೊಂಡು ಬರೆದಂತಹ ಕತೆ. ಅದು ಕೃಷ್ಣಮೂರ್ತಿ ಕವತ್ತಾರವರು ಅದನ್ನು ಪರ್ಫ್ಯೂಮ್ ಅಂತೇಳಿ ಒಂದು ಕಿರುಚಿತ್ರವನ್ನು ಮಾಡಿದ್ರು. ಅದು ಅದ್ಭುತವಾಗಿ ಕಿರುಚಿತ್ರ ಕೂಡ ಬಂದಿದೆ. ಅದಾದಮೇಲೆ ಚಪ್ಪಲಿಗೆ ಅಂಟಿದ ಡಾಂಬರು ಕೂಡ ಒಂದು ಸಮಕಾಲೀನ ರಾಜಕೀಯವನ್ನು, ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನು ತಂದಿದ್ದೀನಿ ಆ ಕಥೆಯಲ್ಲಿ, ಮತ್ತು ಒಂದು ಸ್ಲಮ್ಮಿನ ಕಥೆಯನ್ನು ಅದರಲ್ಲಿ ತಂದಿದ್ದೀನಿ. ಆದರೆ ಈ ಟೈಟಲ್ ಇರುವಂತಹ ಉರಿವ ಬೆಂಕಿಗೆ ಮೈಯೆಲ್ಲ ಬಾಯಿ ಅನ್ನುವಂತಹ ಕತೆ, ಇದು ಆ್ಯಕ್ಚುವಲ್ ಆಗಿ ದಕ್ಷಿಣ ಕನ್ನಡದ ಧಾರ್ಮಿಕ ಆಚರಣೆ ನಾಗಮಂಡಲವನ್ನು ಕುರಿತದ್ದು. ಅದರಲ್ಲಿ ನಾಗಕನ್ನಿಕೆ, ನಾಗಪಾತ್ರಿಕೆಯವರ ಸರಸ ವಿರಸ ಸಂಭಾಷಣೆ ಅದೆಲ್ಲವೂ ಕೂಡ ಬರುತ್ತೆ. ಯೂಶ್ವಲಿ ನಮ್ಮ ಕಲ್ಪನೆಯಲ್ಲಿ ನಾಗ ಅನ್ನುವಂಥದ್ದು ಸೆಕ್ಸಿಗೆ ಸಿಂಬಲ್ ಅನ್ನುವಂಥದ್ದು, ಅದನ್ನು ಇಟ್ಕೊಂಡು ನಾವೊಂದು ಕತೆ ಬರಿಬೇಕು ಅಂತ ಭಾಳ ದಿನದ ಆಸೆ ಇತ್ತು. ಮತ್ತು ವಿಡಿಯೋಗಳನ್ನು ತುಂಬ ನೋಡ್ತಾ ಇದ್ದೆ, ಆದರೆ ವಿಡಿಯೋಗಳನ್ನು ನೋಡಿದಾಗೆಲ್ಲ ಕೂಡ ನನಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇರಲಿಲ್ಲ, ಬರೀ ಆಚರಣೆಯ ವಿಡಿಯೋಗಳಿರ್ತಿತ್ತು. ಕಡೆಗೆ ನನಗೆ ಅವರು ಹೇಗೆ ಆಚರಣೆ ಮಾಡ್ತಾರೆ, ನಾಗಪಾತ್ರಿ ನಾಗಕನ್ನಿಕೆ ಹೇಗೆ, ಒಬ್ಬ ನಾಗಕನ್ನಿಕೆ ಆದವರು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ಗೊತ್ತಾಗಲಿಲ್ಲ. ನಾನು ಭಾಳ ಸಲ ಕೇಳಿದಾಗ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಸಿಗದೆ ನಾನು ನನ್ನದೇ ಆತ್ಮೀಯ ಗೆಳೆಯರಾದಂಥ ಉಮೇಶ್ ಅವ್ರ ಹತ್ರ ಹೋದಾಗ ಕೇಳಿದೆ. ಅಲ್ಲೇ ಇದ್ದಂತಹ ಕೃಷ್ಣ ಅನ್ನುವಂಥ ಉಡುಪಿಯ ಸಾಲಿಗ್ರಾಮದ ಹುಡುಗ, ಮೇಡಮ್ ನನಗೆ ಪರಿಚಯದವ್ರು ಒಬ್ಬರಿದ್ದಾರೆ, ಅವ್ರಿಗೆ ಎಲ್ಲವೂ ಗೊತ್ತಿದೆ, ಅವರು ಸಂಸ್ಕೃತ ಕಾಲೇಜ್ ಪ್ರೊಫೆಸರು, ಅವ್ರ ಮನೆಯಲ್ಲೇ ಒಬ್ಬ ನಾಗಪಾತ್ರಿ ನಾಗಕನ್ನಿಕೆ ಇದ್ದಾರೆ, ಅವ್ರು ಮಾಡ್ತಿರ್ತಾರೆ, ಕೇಳಿ ಹೇಳ್ತೀನಿ ಅಂತೇಳಿ ಅವ್ರಿಗೆ ಫೋನ್ ಕನೆಕ್ಟ್ ಮಾಡಿದ್ರು. ಅವ್ರ ಹತ್ರ ನಾನು ಭಾಳಷ್ಟು ಸಲ ಡಿಸ್ಕಸ್ ಮಾಡಿದ್ಮೇಲೆ ಅದು ಒಂದು ಕಥೆಯಾಗಿ ಬಂತು. ಭಾಳ ಜನ ಅದನ್ನು ದೇವುಪತ್ತರ್ ಸರ್ ಅವರು ಮತ್ತು ಬೇರೆಯವರು ಗುರುತಿಸಿರೋದ್ರಿಂದ ಆ ಕತೆ ನನಗೆ ನನ್ನದೇ ಲೋಕದ ಬೇರೆಯ ಕತೆ ಅನ್ನುವಂಥದ್ದು. ಅದನ್ನು ನಾನು ಅದನ್ನು ಬರೆದು ಬೇರೆ ಬೇರೆಯವ್ರಿಗೆ ಕಳಿಸಿ ಕವತಾರ್ ಸರು ಕೂಡ ಅದನ್ನು ಈಗಲ್ಲ ಹೀಗೆ ಅಂತೇಳಿ ಸರಿ ಮಾಡಿದಂಥದ್ದನ್ನು ಆ ಕತೆ ಬರುತ್ತೆ. ಮತ್ತು ಜೀವನದಿ ಆಗಲೇ ಇವರು ಹೇಳಿದಾಗೆ ಹಿಂದೂ ಮುಸ್ಲಿಮನ್ನು ಇಟ್ಕೊಂಡು ಮಾಯಸಂದ್ರದ ಹಿನ್ನೆಲೆಯಲ್ಲಿ ನಾನು ಆ ಕತೆ ಬರೆದಿದ್ದೀನಿ. ನೀ ಇಲ್ಲದೆ ನನಗೇನಿದೆ, ನಾನು ಆಗಲೇ ಹೇಳಿದಾಗೆ ಮಕ್ಕಳು ಸ್ವೀಡನಿಗೆ ಹೋದ ಮೇಲೆ ಬರೆದಂತಹ ಕತೆ. ಹೀಗೆ ಈ ಇಡೀ ಕಥಾ ಸಂಕಲನವನ್ನು ನನಗೆ ಅನ್ನಿಸಿದ ರೀತಿಯಲ್ಲಿ ನಾನು ಬರೆದೆ. ಅದನ್ನು ಅದ್ಭುತವಾಗಿ ದೇವುಪತ್ತರ್ ಸರ್ ಅವರು ಮತ್ತು ಶ್ರೀಧರ್ ಬನವಾಸಿಯವರು ಗುರುತಿಸಿದ್ದಾರೆ. ಮತ್ತು ಇವತ್ತಿಗೆ ಈ ಲೋಕಾರ್ಪಣೆ ಆದಂತಹ ಈ ಕೃತಿಯನ್ನು ನೀವೆಲ್ಲರೂ ತಗೋಬೇಕು, ಅದನ್ನು ಓದಬೇಕು. ಆ ಓದಿ ನೀವು ನನಗೆ ಈ ಕೃತಿ ಹೇಗಿತ್ತು ಅನ್ನೋದನ್ನು ಹೇಳಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ. ಸೊ ಹಾಗಾಗಿ ನಾನು ಕೇಳ್ತಿದ್ದಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಟರಾಜ್ ತಲಗಟ್ಪುರ ಸರ್ ಅವರು ನಾನು ಆ್ಯಂಕರಿಂಗ್ ಮಾಡಿಕೊಡ್ತೀನಿ ಅಂತೇಳಿ ನಿರೂಪಣೆ ಮಾಡಲಿಕ್ಕೆ ಒಪ್ಪಿದ್ದಕ್ಕೆ, ಮತ್ತು ವಂದನಾರ್ಪಣೆ ಮಾಡಲಿರುವ ನನ್ನ ಗೆಳತಿ ಶಾಲಿನಿಗೆ, ಇವರೆಲ್ರಿಗೂ, ಮತ್ತು ಇಲ್ಲಿ ಆಗಮಿಸಿರುವ ನನ್ನ ಕಲೀಗ್ಸಿಗೆ ಮತ್ತು ಅವ್ರ ಕುಟುಂಬಕ್ಕೆ, ನಾನು ಅದಕ್ಕಿಂತ ಹೆಚ್ಚಾಗಿ ಭಾಳ ದೊಡ್ಡ ಮಾತು ಹೇಳಬೇಕಂದ್ರೆ 2006 ಹಿಡಿದು 2020 ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳು ಇಲ್ಲಿದ್ದಾರೆ. ನನಗೆ ಅದೊಂದು ದೊಡ್ಡ ಪ್ರೀತಿ, ಅದು ನನ್ನ ಖಜಾನೆ. ಅದು ನನ್ನ ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಜಾಗ ಇಲ್ಲ ಅಂದರೂ ಕೂಡ ನೀವೆಲ್ಲರೂ ಅಲ್ಲಲ್ಲಿ ಜಾಗ ಮಾಡ್ಕೊಂಡು ಕೂತಿದ್ದೀರಿ. ನನ್ನ ಇಡೀ ಜೈನ ಕುಟುಂಬ ಇಲ್ಲಿದೆ, ಮತ್ತು ನನ್ನ ಬಂಧು ಬಳಗ ಇಲ್ಲಿದೆ, ನನ್ನ ಗೆಳತಿಯರು ಇಲ್ಲಿದ್ದಾರೆ. ಎಲ್ರಿಗೂ ಕೂಡ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಆಗು ಮಾಡಿದ್ದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.
ಕೃತಿಕಾರರ ಮಾತುಗಳನ್ನು ಕೇಳಿದ್ದೀವಿ, ಇದಕ್ಕೆ ನನ್ನ ಉಪಮಾತು ಬೇಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದೇ ಸಂದರ್ಭದಲ್ಲಿ ಅವರು ಮೊದಲ ಕಥಾಸಂಕಲನದಲ್ಲಿ ಅವರ ಮಾತುಗಳನ್ನು ಒಂದು 4 ಓದ್ತೀನಿ. ಮೊದಲನೇ ಕಥಾಸಂಕಲನ, ಕನಸುಗಳ ಕೈ ಹಿಡಿದು ಅಂತ. ಬದುಕಿನ ಯಾವ ಹೊತ್ತಿನಲ್ಲಿ ಯಾವ್ಯಾವ ಕನಸುಗಳು ನನಸುಗಳಾಗಿ ಅರಳುತ್ತವೋ ಗೊತ್ತಿಲ್ಲ. ನಾನು ಈ ಕ್ಷಣಕ್ಕಾಗಿ ಬದುಕಿದವಳು, ಕನಸುಗಳ ಬಗ್ಗೆ ತಲೆ ಕೆಡಿಸಿಕೊಂಡವಳೇ ಅಲ್ಲ. ಜೀವನದ ದಾರಿಯಲ್ಲಿ ಬಂದದ್ದನ್ನೆಲ್ಲ ಅನುಭವಿಸಿ ಆನಂದಿಸಿದವಳು, ಕಹಿ ಸಿಹಿಯನ್ನು ಸಮನಾಗಿ ಉಂಡವಳು. ಕತೆ ಬರೆಯುವ ಸಾಹಸ ಮಾಡಿದ್ದಂತೂ ಸುಮಾರು ನಾನು 10th ನನಗಿನ್ನೂ ನೆನಪಿದೆ. ಅದು ನನ್ನ ತಾತನ ಕುರಿತಾಗಿ ಬರೆದದ್ದ ಕತೆ. ಈಗ ಓದಿದರೆ ಅದೆಷ್ಟು ಬಾಲಿಷ್ಯವಾಗಿ ಬರೆದಿದ್ದೆ ಅನ್ನಿಸ್ತದೆ. ಅದಾದಮೇಲೆ ಕತೆಗಳನ್ನು ಬರೆಯುವ ಧೈರ್ಯ ಮಾಡಲಿಲ್ಲ, ಅದು ನನ್ನ ಕಾರ್ಯಕ್ಷೇತ್ರವಲ್ಲವೆಂದು, ನನಗಾಗುವುದಿಲ್ಲವೆಂದು ಬಲವಾಗಿ ನಂಬಿ ಕವಿತೆಗಳನ್ನು ಬರೆಯಲು ಪ್ರಾರಂಭಿಸಿದೆ.
ಇಂಥ ದಿನಗಳಲ್ಲಿಯೇ ಆತ್ಮೀಯರಾದ ಡಾಕ್ಟರ್ ನಟರಾಜ್ ತಲಗಪ್ಪ ಅವರು ತಮ್ಮ ಗೆಳೆಯ ಭಾಗ್ಯನಾರಾಯಣ್ ನಿರಂಕುಶ ಸಮಾಜ ಪತ್ರಿಕೆ ತರುವುದಾಗಿಯೂ ನಾನು ಕವಿತೆ ಲೇಖನ ಕೊಟ್ಟು ಸಹಕರಿಸಬೇಕೆಂದು ಕೇಳಿದರು. ಆಗ ದುತ್ತೆಂದು ನನ್ನ ಮನದ ಮುಂದೆ ಬಂದು ನಿಂತದ್ದು ಕಥೆಯೇ. ನಾನು ಬರೆದ ಮೊದಲ ಕತೆ ಸಮಾಧಿ ಮೇಲಿನ ಹೂ. ಇಷ್ಟು ಹೇಳಿ ಮೇಡಮ್ಗೆ ಧನ್ಯವಾದಗಳು. ಈಗ ಕನ್ನಡ ಸಾಹಿತ್ಯ ಲೋಕವನ್ನು ಜಾಗತಿಕ ನೆಲೆಯಲ್ಲಿ ಒಂದುಗೂಡಿಸುವ ಜಾಲತಾಣ ಬುಕ್ ಬ್ರಹ್ಮ ಅವರೇ ಈ ಮಾತನ್ನು ಹೇಳಿ ಬರೆಸಿದ್ದು, ನನ್ನ ಮಾತಲ್ಲ. ಬುಕ್ ಬ್ರಹ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀ ವಿನಯ್ ಕುಮಾರ್ ಅವರು ತಮ್ಮ ಸಂಸ್ಥೆಯ ಬಗ್ಗೆ ಕೆಲವು ಮಾತಾಡ್ತಾರೆ.
ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲ. ನನಗೆ ತುಂಬ ಖುಷಿಯಾಗ್ತಾ ಇರೋದು ಎರಡು ವಿಚಾರ. ಮೊದಲನೇದಾಗಿ ನಾನು 2003 ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಡಿಪ್ಲೊಮಾ ಮಾಡಿದೆ. ಆವಾಗ ನನಗೆ ಸರ್ಟಿಫಿಕೇಟ್ ಕೊಟ್ಟವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು, ಅವರು ಈ ಸ್ಟೇಜ್ ಮೇಲಿದ್ದಾರೆ. ಅದಕ್ಕಿಂತ ಖುಷಿಯಾಗೋಂಥ ಸಂದರ್ಭ ಇಲ್ಲ. ಇನ್ನೊಂದು ಎಲ್ಲದಕ್ಕಿಂತ ಖುಷಿಯಾಗ್ತಾ ಇರೋದು ಅಂತಂದರೆ, ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಇಷ್ಟು ಜನ ಬಂದಿದ್ದೀರಾ. ಇದು ಕನ್ನಡ ಸಾಹಿತ್ಯಕ್ಕೆ ನೀವು ಮಾಡ್ತಾ ಇರೋಂಥ ದೊಡ್ಡ ಒಂದು ಉತ್ತೇಜನ ಅಂತ ಹೇಳ್ಬೋದು. ಎಲ್ರಿಗೂ ಧನ್ಯವಾದ. ನಿಮ್ಗೆಲ್ರಿಗೂ ಆಗಲೇ ಸ್ವಲ್ಪ ಜನಕ್ಕೆ ಬುಕ್ ಬ್ರಹ್ಮ ಏನು ಅಂತ ಗೊತ್ತಿರ್ಬೋದು, ಇನ್ನು ಸ್ವಲ್ಪ ಜನಕ್ಕೆ ಬುಕ್ ಬ್ರಹ್ಮ ಏನು ಅನ್ನೋ ಕುತೂಹಲ ಇರ್ಬೋದು. ಇದ್ರ ಬಗ್ಗೆ ಒಂದು ಎರಡು ಮಾತನ್ನ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವೊಂದು 6 ಹಿಂದೆ ನಾನು, ಸತೀಶ್ ಚಪ್ಪರಿಕೆ ಮತ್ತು ಗಿರೀಶ್ ಅವರು ಒಂದು ಫರ್ಬಿಂಡನ್ ಕಮ್ಯುನಿಕೇಷನ್ ಅಂತ ಒಂದು ಸಂಸ್ಥೆಯನ್ನು ನಾವು ಸ್ಥಾಪಿಸಿದ್ವಿ. ಇಲ್ಲಿ ನಾವು ಸಾಫ್ಟ್ವೇರ್ ಮಾಡ್ತಾಯಿದ್ದೀವಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀವಿ. ಸಂಸ್ಥೆ ಬೆಳೀತು, ಒಂದು 50 ಆದ್ವಿ. ಅದಾದ ನಂತರ ಹೋದ ವರ್ಷ ನಾವು ಬುಕ್ ಬ್ರಹ್ಮನ ಆಗಸ್ಟ್ 15 ಶುರು ಮಾಡಿದ್ವಿ. ಅದಕ್ಕಿಂತ ಒಂದು 2-3 ವರ್ಷದಿಂದ ನಾವು ಬುಕ್ ಬ್ರಹ್ಮ ಶುರು ಮಾಡಬೇಕಾದ್ರೆ ಏನಾಯಿತು ಅಂತಂದರೆ, ನಾವು ಯೋಚಿಸ್ತಾ ಇದ್ವಿ ಈ ಕನ್ನಡ ಪುಸ್ತಕಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ, ಕನ್ನಡ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಅಂತ ಮಾಹಿತಿ ಬೇಕು ಅಂದರೆ, ಅಥವಾ ಸಾಹಿತಿಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಂತ. ಎಲ್ಲ ಸ್ವಲ್ಪ ಯೂಟ್ಯೂಬಲ್ಲಿದೆ, ಸ್ವಲ್ಪ ಫೇಸ್ಬುಕ್ಕಲ್ಲಿದೆ, ಸ್ವಲ್ಪ ಇನ್ನೊಂದಷ್ಟು ವೆಬ್ಸೈಟ್ಗಳಲ್ಲಿದೆ. ಸೊ ಆ ರೀತಿ ಆದಾಗ ನಮಗೆ ಯೋಚನೆ ಬಂದಿದ್ದೇನು ಅಂತಂದರೆ, ಒಂದು ಸಮಗ್ರ ಮಾಹಿತಿ ಬೇಕು ಅಂತಂದರೆ ಒಂದು ಜಾಲತಾಣ ಬೇಕು. ಅದು ಬುಕ್ ಬ್ರಹ್ಮ ಆಗಿ ಪರಿವರ್ತನೆಗೊಂಡಿತು. ಇದನ್ನು ಮಾಡೋದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೆನ್ನೆಲುಬಾಗಿ ನಿಂತವರು ನಮ್ಮ ದೇವ್ ಪತ್ತಾರವರು. ಇವರಿಂದ ನಾವು ಸಾಕಷ್ಟು ಮಾಹಿತಿ ಪಡೆದು ಈವರೆಗೂ ಬುಕ್ ಬ್ರಹ್ಮದಲ್ಲಿ 8,000 ಹೆಚ್ಚು ಪುಸ್ತಕಗಳ ಬಗ್ಗೆ ಮಾಹಿತಿ ಇದೆ. ಪುಸ್ತಕಗಳ ಜೊತೆಗೆ ಸಾಹಿತಿಗಳ ಬಗ್ಗೆ ಮಾಹಿತಿ ಇದೆ. ಜೊತೆಗೆ ನಾವು ಸೋಷಿಯಲ್ ಮೀಡಿಯಾ ಏನಿದೆ, ನಮ್ಮ ಬುಕ್ ಬ್ರಹ್ಮದ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಸೋಷಿಯಲ್ ಮೀಡಿಯಾ ಚಾನೆಲ್ಸು. ಇದರಲ್ಲಿರ್ತಕ್ಕಂಥ ಯೂಟ್ಯೂಬಲ್ಲಿ ಇರ್ತಕ್ಕಂಥ ವೀಡಿಯೋಸ್ ಆಗಿರ್ಬೋದು, ಇಲ್ಲ ಫೇಸ್ಬುಕ್ ಆಗಿರ್ಬೋದು, ನೀವು ಖಂಡಿತ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಇವಾಗ ತಾನೇ ನಮ್ಮ ಡಾಕ್ಟರ್ ಪದ್ಮಿನಿ ನಾಗರಾಜ್ ಅವ್ರು ಹೇಳ್ತಾಯಿದ್ರು, ಅವ್ರ ಮಕ್ಕಳು ಇವತ್ತು ಇಲ್ಲಿಲ್ಲ, ಅವರು ಸ್ವೀಡನಲ್ಲಿದ್ದಾರೆ ಅಂತ. ನಿಮಗೆಲ್ಲರಿಗೂ ಗೊತ್ತಾಗಬೇಕಾಗಿರೋ ವಿಷಯ ಏನಂತಂದರೆ, ಈ ಇವೆಂಟು ಫೇಸ್ಬುಕ್ ಲೈವ್ ಆಗಿದೆ, 1,000 ಜನ ನೋಡ್ತಾ ಇದ್ದಾರೆ, 1,000 ಜನ ಈ ಇವೆಂಟ್ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಸೊ ಇದು ನಮ್ಮ ಬುಕ್ ಬ್ರಹ್ಮದಿಂದ ಮಾಡ್ತಾ ಇರತಕ್ಕಂಥ ಒಂದು ಕೆಲಸ. ಕಡೆಯದಾಗಿ ಒಂದೇ ಒಂದು ಕೋರಿಕೆ, ನೀವೆಲ್ಲರೂ ಎಷ್ಟೋ ಫಂಕ್ಷನ್ಗಳಿಗೆ ಹೋಗ್ತೀರಾ, ಮದುವೆಗಳಿಗೆ ಹೋಗ್ತೀರಾ, ನೀವು ಬೊಕ್ಕೆ ಕೊಡ್ತೀರಾ, ಅದ್ರ ಬದಲು 2 ಪುಸ್ತಕನ ನೀವು ಎಲ್ರಿಗೂ ಒಂದು ಗಿಫ್ಟ್ ಹಾಕ್ಕೊಡಿ. ಅದು ಎಲ್ಲದಕ್ಕಿಂತ ಒಳ್ಳೆಯ ಕೆಲಸ ಅಂತ ನಾನು ಅನ್ಕೋತೀನಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.
ಈಗ ಅಧ್ಯಕ್ಷ ನುಡಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರರು. ಹೇಳ್ತೇನ ಕೇಳದ ಕರ್ತರು, ನಾನು ಹೆಚ್ಚಿಗೆ ಏನು ಹೇಳ್ತೇನೆ ಕೇಳ ಅಂತ ಮಾತಾಡೋದಿಲ್ಲ, ಯಾಕೆಂದರೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಅತ್ಯಂತ ಚಿರಪರಿಚಿತರು. ಕನ್ನಡದ ಮಹತ್ವದ ನಾಟಕಕಾರರಲ್ಲಿ ಒಬ್ಬರು, ಜನಪದ ವಿದ್ವಾಂಸರು, ಪ್ರಾಧ್ಯಾಪಕರು, ಕವಿಯಾಗಿ ಕಾದಂಬರಿಕಾರರಾಗಿ ಮಹಾಕಾವ್ಯ ರಚನೆ ಮಾಡಿದಂಥವರು, ಒಂದು ವಿಶ್ವವಿದ್ಯಾಲಯನ್ನೇ ಕಟ್ಟಿದಂಥವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರರು. ನಿರಂತರವಾಗಿ ಈಗಲೂ ಸಹ ಬರಿತಾ ಇರೋವಂಥವ್ರು, ತಮ್ಮನ್ನದಕ್ಕೆ ತೊಡಗಿಸ್ಕೊಂಡಿರೋವಂಥವ್ರು, ನಮ್ಮಂಥವ್ರಿಗೆ ಬರೆಯೋದಕ್ಕೆ ಪ್ರೇರಕರಾಗಿರುವಂಥವ್ರು. ಈಗ ಅಧ್ಯಕ್ಷ ನುಡಿಯನ್ನು ಮಾತ.
ವೇದಿಕೆ ಮೇಲಿನ ಸ್ನೇಹಿತರೆ, ವೇದಿಕೆಯ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ಆತ್ಮೀಯರೇ, ಎಷ್ಟು ಯಾಕೆಂದರೆ ಸುಮಾರು 150 ಜನರ ಹೆಸರು ಹೇಳಬೇಕು ನಾನು, ಅಷ್ಟು ನನಗೆ ಪ್ರಿಯರಾದವರಿದ್ದಾರೆ ಇಲ್ಲಿ, ಅವರಿಗೆಲ್ಲ ನಮಸ್ಕಾರ ಮಾಡಿ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಇವತ್ತು ಇದು ಮಹಿಳಾ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಹೇಳಿದರು, ನಮ್ಮಲ್ಲೂ ನಡೀತಾ ಇದೆ. ಅದನ್ನು ತಪ್ಪಿಸಿ ನಾನು ಇಲ್ಲಿ ಬಂದಿದ್ದೇನೆ. ನಮ್ಮ ಅಕಾಡೆಮಿಯಲ್ಲಿ ನಡೀತಾ ಇದೆ ಈಗ, ನಾನು ಅದನ್ನು ತಪ್ಪಿಸಿ ಬಂದಿದ್ದೀನಿ. ಯಾಕಂದರೆ ಇವ್ರಿಗೆ ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ. ಆದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಲ್ಲಿ ನಮ್ಮ ಭಾರತದ ಮಹಿಳೆಯರು ಯಾರೂ ಇಲ್ಲ, ಬರೀ ವಿದೇಶಿಯರೇ ಇದ್ದಾರೆ. ನಮ್ಮಲ್ಲೂ ಎಂತೆಂಥವರಿದ್ದಾರೆ, ಕಣ್ಣಗಿ ಇದ್ದಾಳೆ, ಆಮೇಲೆ ಸಿರಿ ಪಾಡ್ದಣದ ಸಿರಿ ಇದ್ದಾಳೆ, ಆಮೇಲೆ ಸೀತೆ. ಸೀತೆ ಏನು ಅಂತಂದರೆ ಅವ್ರ ಸಂಸಾರ ಎಂಥದ್ದು, ರಾಮ ಸಂಸ್ಕೃತದಲ್ಲಿ ಮಾತಾಡಬೇಕು, ಸೀತೆ ಪ್ರಾಕೃತದಲ್ಲಿ ಮಾತಾಡಬೇಕು, ಗಣ್ಣ ಹೆಂಡತಿ ಒಂದೇ ಭಾಷೆಯಲ್ಲಿ ಮಾತಾಡ್ತಿರಲಿಲ್ಲ. ಆ ಸೀತೆ ಇದ್ದಾಳೆ, ದ್ರೌಪದಿಯನ್ನು ಇದಕ್ಕೇನು ಒಂದು ಇದಕ್ಕೆ ಅಡುವಿಟ್ಟು ಏನು ಜೂಜ್ ಆಡುವಾಗ ಅಡುವಿಟ್ಟಿದ್ದ ಆಕೆಯನ್ನು, ಅಂಥ ದ್ರೌಪದಿ ಇದ್ದಾಳೆ ಅಂತ. ಇಂಥ ಇಂತಿಂಥವ್ರು ಇರುವಾಗ ಇವರಲ್ಲಿ ಕೆಲವ್ರ ಹೆಸರಾದರೂ ನಮ್ಮವ್ರ ಹೆಸರಾದರೂ ಇರಬೇಕಾಗಿತ್ತು ಅಂತ ಅನ್ನಿಸ್ತದೆ ಮಹಿಳಾ ದಿನಾಚರಣೆಯ ದಿವಸ. ನಮ್ಮಲ್ಲಿ ಇದ್ರ ಎಲ್ಲ ಈ ಮಹಿಳೆಯರ ಜೊತೆಗೇನೇ ನಾವು ಇನ್ನೂ ಒಂದು ದೃಷ್ಟಿಕೋನ ನಮ್ಮಲ್ಲೇ ಇದೆ. ಏನು ಅಂತೇಳಿ ಅಂದರೆ, ಮಹಿಳೆ ನಮ್ಮಲ್ಲಿ ಒಂದು ಭಾಷೆ, ನಮ್ಮ ಒಂದು ಸಂಸ್ಕೃತಿಗೆ ಕನಸುಗಳು ಇರ್ತವೆ, ಆಮೇಲೆ ನೆನಪುಗಳು ಇರ್ತವೆ. ನೆನಪುಗಳು ಅದನ್ನು ನಾವು ಹೇಗೆ ಇಟ್ಕೋತೀವಿ ಅಂತೇಳಿ ಅಂದರೆ ಕಥೆಯ ಮೂಲಕ, ಆಮೇಲೆ ಹೀಗೆ ಇಟ್ಕೊಂಡು ಆ ನೆನಪುಗಳ ಅನುಭವದ ಮೂಲಕ ಒಂದು ಸಂಸ್ಕೃತಿ ಮುಂದುವರಿತಾ ಇರ್ತದೆ. ನಮ್ಮ ಸಂಸ್ಕೃತಿ ಅಂಥದ್ದು ಅಂತೇಳಿ ತಂದರೆ ನೆನಪುಗಳ ಮೇಲೆ ಮುಂದೆ ನಡೆಯುವಂಥದ್ದು. ಎಷ್ಟು ನೆನಪುಗಳಿದ್ದಾವೆ ನಮಗೆ, ವೇದ, ಉಪನಿಷತ್ತು, ಮೋಹಂಜೊದಾರೊ, ಹರಪ್ಪ, ಅದೆಲ್ಲಕ್ಕಿಂತ ನಮ್ಮಂದರೆ ದ್ರಾವಿಡ ಸಂಸ್ಕೃತಿ, ಶಿವ ಕೃಷ್ಣ ಏನು, ರಾಮಾಯಣಗಳೆಷ್ಟಿದ್ದಾವೆ, ಮಹಾಭಾರತಗಳೆಷ್ಟಿದ್ದಾವೆ, 28 ಪುರಾಣಗಳಿದ್ದಾವೆ, ಇಷ್ಟೆಲ್ಲ ನೆನಪುಗಳಿಟ್ಟುಕೊಂಡು ನಾವು ಮುಂದುವರಿತಾ ಇದ್ದೇವೆ. ಇದು ನೆನಪುಗಳ ದೃಷ್ಟಿಯಿಂದ ಅತ್ಯಂತ ಶ್ರೀಮಂತವಾದ ದೇಶ ನಮ್ಮದು. ಕನಸುಗಳ ವಿಷಯವಾಗಿ ನೋಡಿದ್ರಿ ಅಂತೇಳಿ ಅಂತಂದರೆ, ನಮ್ಮ ಕನಸುಗಳೆಲ್ಲ ಬಂದದ್ದು ಬ್ರಿಟಿಷರಿಂದ. ಎಲ್ಲ ಕನಸುಗಳನ್ನು ನಾವು ಕರ್ತದ್ದು ಅವರಿಂದ, ಅವರು ಕೊಟ್ಟ ಕನಸುಗಳು ನಮ್ಮ ಮಕ್ಕಳಿಗೆ. ಈಗ ಮೊಬೈಲ್ ಏನೇನು ಕನಸ್ತಾ ಇದೆಯೋ, ಎಷ್ಟೆಷ್ಟು ಕನಸುಗಳನ್ನು ಕೊಡ್ತಾ ಇದೆಯೋ, ಆ ಮೊಬೈಲ್ ಕೊಡ್ತಕ್ಕಂಥ ಕನಸುಗಳೆಲ್ಲ ನಮ್ಮ ಕನಸುಗಳು ಅಲ್ಲವು. ಅವು ಯಾವ್ಯಾವುದೋ ದೇಶಗಳು ನಮ್ಮ ದೇಶಕ್ಕೆ ಬಂದು ರವಾನೆಯಾಗಿ ಇಲ್ಲಿ ಕೊಡ್ತಿರ್ತಕ್ಕಂಥ ಕನಸುಗಳು. ಆ ಕನಸುಗಳು ನಮ್ಮ ಈ ನೆನಪುಗಳು, ಇವುಗಳ ಮಧ್ಯದಲ್ಲಿ ನಮ್ಮ ಸಂಸ್ಕೃತಿ ನಡೀತಾ ಇದೆ. ನಾವೇನು ಮಾಡ್ತೀವಿ ಅಂತೇಳಿ ಅಂದರೆ, ನಮಗೆ ನನ್ನಂಥವ್ರಿಗೆ ನೆನಪುಗಳು ಭಾಳ ಬೇಕು. ಯಾಕಂತೇಳಿ ಅಂತಂದರೆ ನಾವು ಇದನ್ನು ಮಾಡೋರಲ್ಲ, ನೆನಪುಗಳನ್ನು ಸೃಷ್ಟಿಸುವವಳು ಮತ್ತು ಕಾಪಾಡುವವಳು ತಾಯಿ, ಇತಿಹಾಸ ಮಾಡುವವನು ತಂದೆ. ಗಂಡಸು ಇತಿಹಾಸ ಮಾಡ್ತಾನೆ, ಮಗನ ಯುದ್ಧಕ್ಕೆ ಕಳಿಸ್ತಾರೆ, ತಾನು ಯುದ್ಧ ಮಾಡ್ತಾನೆ, ಇನ್ನೊಬ್ಬರನ್ನ ಸೋಲಿಸ್ತಾನೆ, ಇನ್ನೊಬ್ಬರು ಆಳ್ತಾನೆ, ತಾಯಿ ಆಳೋದಿಲ್ಲ. ಆಮೇಲೆ ತಾಯಿ ಎಂದು ಮಕ್ಕಳನ್ನ ಯುದ್ಧಕ್ಕೆ ಹೋಗು, ಅವನು ಗೆಲ್ಲು, ಗೆದ್ದು ಬಾ ನೀನು, ಗೆದ್ದು ಒಂದು ಆಳು, ಇದನ್ನು ತಾಯಿ ಎಂದೂ ಹೇಳೋದಿಲ್ಲ. ನೀನು ಬದುಕು, ಅವರು ಬದುಕಲಿ, ಇನ್ನೊಬ್ಬರನ್ನ ಕೊಲೆ ಮಾಡೋಕ್ಕೆ ಹೋಗಬೇಡ, ಕೊಲೆ ಮಾಡಬೇಡ, ನೀನು ಬದುಕು, ಅವರು ಬದುಕಲಿ, ಒಂದಷ್ಟು ಮಕ್ಕಳನ್ನ ಹೆರು, ನನ್ನ ಮೊಮ್ಮಕ್ಕಳನ್ನ ಕೊಡು, ಮರಿ ಮಕ್ಕಳನ್ನ ಕೊಡು ಅಂತೇಳಿ ಹೇಳ್ತಾಳೆ. ಹೊರತು ಹಿಸ್ಟ್ರಿ ಮಾಡಿ ಅವ್ರನ್ನ ಕೊಲ್ಲು, ನೀನು ಕೊಂದು ಆಳು ನೀನು ಅಂತೇಳಿ ಎಂದು ತಾಯಿ ಹೇಳೋದಿಲ್ಲ. ಗಂಡಸು ಇತಿಹಾಸ ಮಾಡ್ತಾನೆ, ಹೆಂಗಸು ಪುರಾಣ ಮಾಡ್ತಾಳೆ, ನೆನಪುಗಳನ್ನು ಮಾಡ್ತಾಳೆ. ಹೆಂಗಸು ಬದುಕಿಸ್ತಾಳೆ, ಬದುಕುವುದಕ್ಕೆ ಭಾಷೆ ಕೊಡ್ತಾಳೆ. ತೋ ಭಾಷೆ ಮಾತಾಡು ಅಂತೇಳಿ, ಮಾತೃಭಾಷೆ, ಪಿತೃಭಾಷೆ ಇರೋದಿಲ್ಲ, ಮಾತೃಭಾಷೆ ಇರ್ತದೆ. ತಾಯಿ ಭಾಷೆ ಕೊಡ್ತಾಳೆ, ತಂದೆ ಖಡ್ಗ ಕೊಡ್ತಾರೆ. ಇದು ನಮ್ಮ ಸಂಸ್ಕೃತಿಯ ಮುಖ್ಯ ಅದು. ಇದನ್ನು ನಮ್ಮ ಕಂಡು ಹಿಡಿದವರು ನಮ್ಮ ದೇಶ, ಭಾರತದ ಜಾನಪದ, ನಮ್ಮ ದೇಶದ ಜಾನಪದ ಇದನ್ನು ಕಂಡು ಹಿಡಿದದ್ದು. ಅದಕ್ಕೆ ಅದು ಹೇಳ್ತದೆ, ಕನ್ನಡಿ ನೋಡಬೇಡವೋ, ಕನ್ನಡಿ ನೋಡಿದ್ರೆ ನೀವು ಒಬ್ಬನೇ ಇರ್ತೀಯ. ಏನು ಅಲ್ಲಲ್ಲಲ್ಲಲ್ಲ, ಏನು ಸೌಂದರ್ಯ, ಏನು ರೂಪ, ನೀನೊಬ್ಬನೇ. ಯಾಕಂದರೆ ಇನ್ನೊಬ್ಬರು ಯಾರು ಇಲ್ಲವಲ್ಲ ಅದು ಹೋಲಿಸ್ಲಿಕ್ಕೆ. ಆದ್ರಿಂದ ಬಲೆ 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 ಅಂತಿರ್ತೀನಿ ನೀನು. ಆದರೆ ನಿನ್ನನ್ನು ನೀನು ನೋಡಬೇಕಾದದ್ದು ಒಂದು ಹೊಂಡದಲ್ಲಿ, ಹೊಂಡದಲ್ಲಿ ಆಕಾಶ, ಪಕ್ಷಿಗಳು, ಮೋಡ ಎಲ್ಲ ಮೂಡಿರ್ತದೆ, ಚಂದ್ರ, ಸೂರ್ಯ, ಚಂದ್ರ. ಇಲ್ಲಿ ದಡದಲ್ಲಿ ಎಲ್ಲ ಮನುಷ್ಯರು ಮೂಡಿರ್ತಾರೆ, ಪ್ರಾಣಿಗಳು ಮೂಡಿರ್ತಾವೆ, ಹಕ್ಕಿಗಳು ಮೂಡಿರ್ತಾವೆ. ಆ ನಿನ್ನ ಬಳಗದಲ್ಲಿ ನೀನು ಒಬ್ಬ, ಆ ಬಳಗದಲ್ಲಿ ಒಬ್ಬ ನೀನು. ಹೊರತು ನೀನು ಒಬ್ಬನೇ ಅಲ್ಲ, ಕರಣಿ ನೋಡ್ತಿರ್ತೀಯಲ್ಲ ಹಾಗೆ ನೀನು ಒಬ್ಬನೇ ಅಲ್ಲ. ಈ ರೀತಿಯಲ್ಲಿ ಹೇಳುವಂಥ ಪ್ರಪಂಚ ಇದು. ಆದ್ದರಿಂದ ಇದನ್ನು ಹೇಳಿದಂಥದ್ದು ಸ್ತ್ರೀಯರ ಜಗತ್ತು, ಭಾರತೀಯ ಸ್ತ್ರೀಯರ ಜಗತ್ತು, ಭಾರತೀಯ ಜಾನಪದ ಜಗತ್ತು. ಇಂಥ ಇದನ್ನು ನಾವು ಕೊಟ್ಟವರು ಬಹುಶಃ ನಮಗೆ ಮಹಿಳಾ ದಿನ ಆಚರಣೆ ಭಾಳ ದೊಡ್ಡದು ಅಂತ ಅನಿಸೋದಿಲ್ಲ. ನನಗೆ ನಿಮ್ಗೆ ಯಾರಾದರೂ ಹೇಳಿದರೆ ಕಣ್ಣಗಿ ಮತ್ತು ಶ್ರೀಪ ಇವರಿದಾರಲ್ಲ, ಇಂಥ ಸ್ತ್ರೀಯರಾಗಿ ಕಾಣಿಸೋದೇ ಇಲ್ಲ ಅವರು ಯಾರು. ಹೀಗಾಗಿ ನನಗನ್ನಿಸ್ತದೆ ನಾವೆಲ್ಲೋ ಬಹುಶಃ ಬ್ಯಾಲೆನ್ಸ್ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಅನ್ನಿಸ್ತದೆ. ಆದರೂ ಸ್ತ್ರೀ ದಿನಾಚರಣೆ, ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ, ಆಚರಿಸೋಣ. ಅದೇ ದಿವಸ ಮಹಿಳಾ ದಿನಾಚರಣೆಯ ದಿವಸವೇ ನಮ್ಮ ಪದ್ಮಿನಿಯವರ ಇದು ಈ ಕಲೆಕ್ಷನ್ ಬಂದಿದೆ. ಕಲೆಕ್ಷನ್ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಏನು ಅಂತಂದರೆ ಅವ್ರನ್ನ ಓದಿರಲಿಲ್ಲ ನಾನು, ಯಾರು ಪದ್ಮಿನಿಯವ್ರನ್ನ. ಪತ್ರಿಕೆಗಳಲ್ಲಿ ಬರುವ ಒಂದಷ್ಟು ಲೇಖನಗಳನ್ನು ನೋಡಿದ್ದೆ, ಪರವಾಗಿಲ್ಲ ಅಂತಂದಿದ್ದೆ. ನಾನು ನಮ್ಮ ಸದಸ್ಯ ಬೇರೆ, ಈ ಸಾಹಿತ್ಯ ಅಕಾಡೆಮಿಯ ಸದಸ್ಯ ಬೇರೆ ಅವರು ಕನ್ನಡಕ್ಕೆ. ಸೊ ಸದಸ್ಯ ಬೇರೆ, ಆದ್ದರಿಂದ ಮತ್ತು ಅವ್ರು ಏನು ಮಾಡ್ತಾರೆ ನೋಡ್ಬೇಕು, ತಿಳ್ಕೊಳ್ಬೇಕಲ್ಲ ಅಂತೇಳಿ ತಂದುಬಿಟ್ಟು ಅವರು ಅಲ್ಲಿ ಇಲ್ಲಿ ಬರೆದ ಲೇಖನಗಳನ್ನು ನೋಡ್ತಾ ಇದ್ದೆ. ಅವರ ಕಥೆಗಳನ್ನು ನೋಡ್ತಾ ಇರೋದು ಇದೇ ಫಸ್ಟ್ ನಮ್ಮ ಪ್ರಪ್ರಥಮ. ನಾನು ಏನಾಗ್ತದೆ ಇಲ್ಲಿ ಅದೇ ಶೀಟು ಮೀಟು ಎಲ್ಲ ಬಂದವು ಅಲ್ಲ, ಈ ಸ್ತ್ರೀಯರ ದೌರ್ಜನ್ಯ ಅದು ಇದೆಲ್ಲ, ಏ ಶೂದ್ರ ತಿಳ್ಕೊ, ಅವೆಲ್ಲ ಬಂದವು ಅಲ್ಲ, ಅವೆಲ್ಲ ಬಂದುಕೊಂಡು ಏನಾಯ್ತು, ಈಗ ಬೇರೆ ಮೀಟು ಕಥೆಗಳೆಲ್ಲ ಬಂದು ನೋಡಿ ಇವನ್ನೆಲ್ಲ ಇವೆಲ್ಲ ಬಂದು ಕೂಡಲೇ ನಾವು ಸ್ತ್ರೀಯನ್ನು ಏನೋ ಭಾಳ ಕೀಳಾಗಿ ಗಮನಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಅಂತೇಳಿ ಅನ್ನಿಸ್ತದೆ ನನಗೆ. ಎಷ್ಟು ಕೀಳಾಗಿ ಗಮನಿಸ್ತಾ ಇದ್ದೇವೆ ನಾವು ಅಂತೇಳಿ ಅಂತಂದರೆ, ಈ ಹೊಸಬರ ಈ ಸ್ತ್ರೀಯರ ಪರ, ಸ್ತ್ರೀಯರ ಪರವಾಗಿ ಮಾತಾಡುವಂಥ ಹೆಣ್ಮಕ್ಕಳಿದಾರಲ್ಲ, ಈ ಹೆಣ್ಮಕ್ಕಳ ಕಥೆಯನ್ನು ನೋಡಿದಾಗ ಇವರು ಹಾದರದ ಕಥೆಯನ್ನು ಹೇಳ್ತಿದ್ದಾರೆ, ಏನು ಅಸಲಿಲ್ಲ ಇದು ಅಂತೇಳಿ ಅನ್ನಿಸ್ತದೆ ನನಗೆ. ಈ ಕಥೆ ಓದಿದಾಗ ಹಾಗೆ ಅನಿಸಲಿಲ್ಲ ನನಗೆ. ಒಂದು ದೃಶ್ಯ, ಒಂದು ದೃಷ್ಟಿಕೋನದಿಂದ ಹೇಳಿದಂಥ ಕಥೆಗಳಲ್ಲಿ ಇವೆಲ್ಲ ಗಿಡಕ್ಕೆ ಹೂ ಬಿಟ್ಟ ಹಾಗೆ, ಗಿಡಕ್ಕೆ ಹೂ ಎಷ್ಟು ಸಹಜವಾಗಿ ಸರಳವಾಗಿ ಬಿಡುತ್ತೋ ಅಷ್ಟು ಸಹಜವಾಗಿ ಅದರಲ್ಲಿ ಏನಾದರೂ ಒಂದೊಂದು ತತ್ವ ಮೂಡುತ್ತವೆ, ಅವ್ರು ಹೇಳಬೇಕಾದಂಥ ತತ್ವ ಮೂಡುತ್ತೆ ಹೊರತು ಇದರ ಕತೆ ಸುಮ್ಮನೆ ಕಥೆಯಾಗಿ ಹರಡ್ಕೊಂಡು ಹೋಗ್ತಾ ಇರ್ತದೆ. ಇದು ನೋಡಿ ನನಗೆ ಭಾಳ ಸಂತೋಷವಾಯಿತು. ಇದು ಈ ಟೈಟಲ್ ಕಥೆ ಇದೆಯಲ್ಲ, ನಾನು ಎರಡೇ ಓದಿದ್ದು ಇದರಲ್ಲಿ, ಎರಡು ಕತೆ ಮಾತ್ರ ಓದಿದ್ದೇನೆ. ಆ ಎರಡೂ ಕಥೆನಲ್ಲಿ ಬಶೀರು ಅಂತೇಳಿ ಒಂದು ಕತೆ ಬರ್ತದೆ, ಇನ್ನೊಂದು ಈ ನಾಗಮಂಡಲದ ಹಿನ್ನೆಲೆಯಲ್ಲಿ ಇಟ್ಕೊಂಡು ಬಂದಂಥ ಕತೆ ಅದು. ಎಷ್ಟು ಸುಂದರವಾಗಿ ಅರಳಿದೆ ಅದು ಅಂತೇಳಿ ತಂದರೆ, ಎಲ್ಲೋ ಒಂದು ಪಾಯಿಂಟ್ ಆಫ್ ವ್ಯೂದಿಂದ ತಳುತ್ತಿದ್ದಾರೆ ನಮ್ಮನ್ನು. ಈ ನೀವು ಸ್ತ್ರೀಯರ ದೃಷ್ಟಿಕೋನದಿಂದ ನೋಡಬೇಕಿದ್ದನ್ನು, ಆಮೇಲೆ ಪುರುಷರ ದೃಷ್ಟಿ, ಹೀಗೆಲ್ಲ ಏನು ಹೇಳ್ತಾ ಇಲ್ಲ ಅವರು. ಒಂದು ಕತೆ ತನ್ನನ್ನು ತಾನು ಅರಳ್ತಾ ಇದೆ. ಒಂದು ಒಳ್ಳೆ ಹೂ ಅರಳಿದ ಹಾಗೆ, ಒಂದು ಗಿಡಕ್ಕೆ ಹೂ ಬಿಟ್ಟ ಹಾಗೆ ಸುಮ್ಮನೆ ಹರಡ್ಕೊಂಡು ಹೋಗ್ತದೆ. ಆ ಕಥೆ ಹರಡ್ಕೊಂಡು ಹೋಗಿ ಕೊನೆಗೆ ಹೂವಾಗಿ ಬೆಳೆದಿದ್ದಿಲ್ಲ, ಅದು ಭಾಳ ಚಂದ. ಆ ಕಥೆಯಲ್ಲಿ ಬರುವಂಥದ್ದೊಂದು ಆಕೆ ನಾಯಕಿಯ ಒಂದು ಇದಿದೆ, ಒಂದು ನಿರ್ಧಾರ ಇದೆ. ಹಾಗೆ ನಿರ್ಧಾರಕ್ಕೆ ಬಂದದ್ದು ಕೂಡ ನಮಗೇನು, ನಾವೇನು ಇದ್ರ ಪರವಾಗಿ ನಿಂತು ಹೋರಾಡಬೇಕು, ನಥಿಂಗ್. ಒಂದು ಕಥೆ ಯಾವ ರೀತಿಯಲ್ಲಿ, ಯಾವ ಅನುಭವವನ್ನು, ರಸಾನುಭವ ಆಗಲಿ ಅಥವಾ ಒಂದು ಕಥೆ ಕಥಾನುಭವ ಆಗಲಿ, ಅದನ್ನು ಕೊಡೋದಿದೆಯಾ, ಅದನ್ನು ಕೊಟ್ಟು ಹೋಗ್ತದೆ. ಇದು ನನಗೆ ಭಾಳ ಇಷ್ಟ ಆಯಿತು. ಇವರ ಬಗೆಗೆ ನಿಜವಾಗಿಯೂ ನಮ್ಮ ಕನ್ನಡದಲ್ಲಿ ಬಹಳ ಅತ್ಯುತ್ತಮವಾದಂಥ ಒಬ್ಬ ಕಥೆಗಾರ್ತಿ ಹುಟ್ಟಿದ್ದಾರೆ ಅಂತ ಅನಿಸ್ತು ನನಗೆ. ಅದಕ್ಕೆ ಅದನ್ನು ಹೇಳಲೇಬೇಕು ಇಲ್ಲಿ ಅಂತ ನಾನು ಇಲ್ಲಿ ಬಂದೆ. ಇಲ್ಲಿ ಹೋದ್ರೆ ನಮ್ಮಲ್ಲಿ ಹೋಗ್ತಿದ್ದೆ ನಾನು. ಮಹಿಳಾ ದಿನಾಚರಣೆ ನಾವು ಆಚರಿಸ್ತಾ ಇದ್ದೇವೆ, ಇದನ್ನು ಹೇಳೋಣ ಅಂತ ಹೇಳಿ ಬಂದೆ ನಾನು. ಎಲ್ಸ್ ಇಲ್ಲಿ ಕನ್ನಡದಲ್ಲಿ ಇನ್ನೊಂದು ಕಥನದ ಒಂದು ಒಂದು ಪರಿ ಒಂದು ರೀತಿ ಹುಟ್ಟಿದೆ. ಇನ್ನೊಂದಷ್ಟು ಉತ್ತಮವಾದಂಥ ಉತ್ಕೃಷ್ಟವಾದಂಥ ಕಥೆಗಳು ಬರ್ತಾಯಿದೆ. ಈ ಕಥೆಗಳಿದೆಯಲ್ಲ, ಇದು ಪ್ರಪಂಚದ ಸಾಹಿತ್ಯಕ್ಕೆ ಯೋಗ್ಯವಾದದ್ದು. ಅದಕ್ಕೆ ನನಗೆ ಭಾಳ ಸಂತೋಷವಾಯಿತು. ಆ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕಾಗಿ ಮತ್ತು ಅವರಿಗೆ ಅಭಿನಂದನೆಗಳನ್ನು ಹೇಳಿ ಹೋಗಬೇಕು ಅಂತೇಳಿ ಬಂದೆ. ನಿಮಗೆ ಅಭಿನಂದನೆಗಳು, ಮತ್ತು ನೀವು ಕೇಳಿದ್ದಕ್ಕೆ ನಿಮಗೂ ಕೃತಜ್ಞತೆ.
ಈ ನೆಲದ ವಿವರಗಳೊಂದಿಗೆ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಾತಾಡಿದಂಥ ಶ್ರೀಯುತರಿಗೆ ಧನ್ಯವಾದಗಳು.